व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहं ईडे चेतोऽभिमानिनः यूयं सर्वे प्रकुरुता मनो मे मध्वभावकम्। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतं वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। नमः श्रीपादराजाय, नमस्ते व्यासयोगिने, नमः पुरन्दरार्याय विजयार्याय ते नमः। ज्ञानवैराग्यसम्पन्नं भक्तिमार्गप्रवर्तकं पुरन्दरगुरुं वन्दे दासश्रेष्ठं दयानिधिं। परमपवित्रवादन्तः ಈ ಶುಭ ಸಂದರ್ಭದಲ್ಲಿ ಪುರಂದರ ಪ್ರಪಂಚ ಅನ್ನೋ ವಿಷಯದ ಬಗ್ಗೆ ಇವತ್ತು ಮತ್ತು ನಾಳೆ ಎರಡು ದಿವಸಗಳ ಕಾಲ ಪ್ರವಚನ ಮಾಡ್ತಕ್ಕಂಥ ಒಂದು ಯೋಗ ಲಭಿಸಿದೆ. ಶ್ರೀ ಪುರಂದರದಾಸರು ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವದ ಮಹಾನುಭಾವ. ನಮ್ಮಲ್ಲಿ ರಾಮಾಯಣಕ್ಕೆ ಹೋದರೆ ಒಂದೇ ಒಂದು ವಿರುದ್ಧವಾದ ಮಾತನ್ನು ಸಹ ಆರೋಪದ ಮಾತನ್ನು ಸಹ ಆಡದೇವರು ಯಾರ ಬಗ್ಗೆ ಅಂದರೆ ಹನುಮಂತನ ಬಗ್ಗೆ. ಹನುಮಂತನ ಬಗ್ಗೆ ಯಾರು ಒಂದು ಚಕಾರ ಎದುರು ಮಾತಾಡೋದಿಲ್ಲ. ರಾಮದೇವ್ರ ಬಗ್ಗೆ ಆಕ್ಷೇಪಣೆ ಮಾಡ್ತಾರೆ, ಹನುಮಂತನ ಬಗ್ಗೆ ಆಕ್ಷೇಪಣೆ ಮಾಡೋದಿಲ್ಲ. ಭಾಳ ಆಶ್ಚರ್ಯ ಅಂದರೆ ಸರ್ವಸಮ್ಮತವಾಗಿರ್ತಕ್ಕಂಥ ವಿಶಿಷ್ಟವಾದ ವ್ಯಕ್ತಿತ್ವ ಹನುಮಂತ ದೇವರದು. ಅಂತ ಹನುಮಂತನಿಂದ ಆರಾಧ್ಯ ರಾಮ ಅನ್ನೋ ಮಾತಿನಲ್ಲೇ ರಾಮದೇವರು ಆರೋಪ ಮಾಡಲೇಬಾರದು ಅನ್ನೋ ಉತ್ತರ ಇದ್ದೇ ಇದೆ. ಈ ಜನ ಯೋಚನೆ ಮಾಡೋದಿಲ್ಲ, ಹನುಮಂತನನ್ನು ಆರಾಧನೆ ಮಾಡ್ತಾ ರಾಮದೇವರನ್ನು ಆರೋಪಿಸ್ತಾರೆ. ಇಲ್ಲಿ ಆರಾಧನೆ, ಇಲ್ಲಿ ಆರೋಪ. ಮತ್ತು ಇವತ್ತಿನ ಕಾಲಕ್ಕೆ ಬಂದರೆ ರಾಘವೇಂದ್ರ ಸ್ವಾಮಿಗಳು ಅವ್ರ ಬಗ್ಗೆ ಇವತ್ತು ಯಾರೂ ಚಕಾರ ಎತ್ತೋದಿಲ್ಲ. ಅನೇಕ ಸಾಧು ಸಂತರ ಬಗ್ಗೆ, ಬಾಬಾಗಳ ಬಗ್ಗೆ ಪೇಪರ್ಗಳಲ್ಲಿ ವಿಚಿತ್ರವಾಗಿ ಬರೀತಾ ಇರ್ತಾರೆ. ಅಪ್ಪಿತಪ್ಪಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಬ್ಬರೂ ಒಂದು ಮಾತಾಡೋದಿಲ್ಲ. ಇದು ಬಹಳ ಆಶ್ಚರ್ಯ. ಅಂದರೆ ಎಲ್ಲ ಜಾತಿ ಪಂಥವನ್ನು ಮೀರಿ ಅವರನ್ನು ಗೌರವಿಸ್ತಾರೆ. ಆ ಗುಂಪಿಗೆ ಸೇರ್ತಕ್ಕಂಥ ಮತ್ತೊಬ್ಬರು ಅಂದರೆ ಹರಿದಾಸರು, ಪುರಂದರದಾಸರು. ಅವರ ಬಗ್ಗೆ ಯಾರೂ ಚಕಾರದ ಮಾತಾಡೋದಿಲ್ಲ. ಸಂಗೀತಗಾರರಾಗಿರಲಿ, ಯಾರೇ ಆಗಿರಲಿ, ಪುರಂದರದಾಸರು ಅಂದರೆ ಅವ್ರ ಮಾತಿನ ಬತ್ತಿ ಆಡೋದೇ ಇಲ್ಲ. ಇಂಥ ಒಂದು ವಿಶಿಷ್ಟವಾದ ಮಾನ್ಯತೆ ಪಡೆದಿರ್ತಕ್ಕಂಥ ವ್ಯಕ್ತಿತ್ವ ಶ್ರೀ ಪುರಂದರದಾಸರು. ಅದರ ಅರ್ಥ ಜನಸಾಮಾನ್ಯರಿಂದ ಹಿಡಿದು ವಿದ್ವಾಂಸರವರೆಗೆ ಎಲ್ಲರಲ್ಲೂ ಕೂಡ ಒಂದು ವಿವಾದಾತ್ಮಕವಾದ ವ್ಯಕ್ತಿತ್ವ ಬೆಳೆಸ್ಕೊಳ್ಳದೇ ಇರೋದು ಅಂದರೆ ಅದಕ್ಕೆ ಬಹಳಷ್ಟು ಮಹತ್ವ ಇರಬೇಕು. ಶ್ರೀ ಪುರಂದರದಾಸರ ಸಾಧನೆ ಅಂತಹದು. ಹರಿದಾಸರಲ್ಲಿ ಬಹಳಷ್ಟು ಜನಗಳ ಒಂದಲ್ಲಿ ಎದ್ದು ಕಾಣತಕ್ಕಂಥ ಅಂಶ ಅಂದರೆ ಅವರು ಹುಟ್ಟಿದಂದಿನಿಂದ ಒಂದೇ ರೀತಿ ಇದ್ದವರಲ್ಲ. ವಿಜಯರಾಯರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿದೆ. 33 ವರ್ಷದವರೆಗೆ ಅವರು ತೀರ ಸಾಮಾನ್ಯರಲ್ಲೇ ಸಾಮಾನ್ಯರಂತೆ ಇದ್ದರು. ಆಮೇಲೆ ಅಸಾಮಾನ್ಯರಾಗಿದ್ದು ವಿಖ್ಯಾತವಾದದ್ದು. ಪುರಂದರದಾಸರು ಹಾಗೇನೆ, ಅವರು ಕೂಡ ನವಕೋಟಿ ನಾರಾಯಣ. ಅವರು 33 ವರ್ಷ, ಅವರು 40 ವರ್ಷಗಳ ಕಾಲ ಪೂರ್ವ ಜೀವನದಲ್ಲಿ ಶಾಸ್ತ್ರದ ಪ್ರವೇಶ ಮಾಡಿದವರಲ್ಲ ಮತ್ತು ಭಗವಂತನ ಕಡೆಗೆ ಮುಖ ಮಾಡಿದವರೇ ಅಲ್ಲ. ಆಮೇಲೆ ಅವರಲ್ಲ, ಅವ್ರ ಹೆಸರು ಹೇಳಿದವರೆಲ್ಲ ಭಗವಂತನ ಹೆಸರು ಹೇಳೋಗಾಯಿತು. ಅಷ್ಟು ಬದಲಾವಣೆ ಹೊಂದಿದಂಥ ಹಿರಿಮೆ. ಇದನ್ನು ನಾವು ಅಪರ್ಥ ಮಾಡ್ಕೋಬಾರ್ದು. ನಾವು ವಯಸ್ಸಾದ್ಮೇಲೆ ಚೇಂಜ್ ಆಗ್ತೀವಿ ಅಂತ ತಿಳ್ಕೊಬಾರ್ದಷ್ಟೇ. ಅವರು ದೊಡ್ಡ ಪ್ರೌಢಜ್ಞಾನಿಗಳಾದ್ದರಿಂದ ಯಾವುದೇ ಹಂತದಲ್ಲಿ ಬೇಕಾದರೂ ಮೇಕಪ್ ಮಾಡ್ಕೊಬೇಕು. ಫ್ಲೈಟು ಲೇಟ್ ಆದರೂ ಕೂಡ ಸಾವಿರಾರು ಕಿಲೋ ಮೇಕಪ್ ಮಾಡಿಬಿಡುತ್ತೆ. ಅದು ಮನುಷ್ಯ ನಡ್ಕೊಂಡು ಹೋಗೋನು ಎಷ್ಟು ತಡ ಆದರೂ ಅಷ್ಟು ಭಾರಿ ಭಯಂಕರ ಆಗುತ್ತೆ. ಜ್ಞಾನಿಗಳನ್ನು ನಾವು ಅನುಸರಣೆ ಮಾಡಲಿಕ್ಕೆ ಬರೋದಿಲ್ಲ. ನ ಜ್ಞಾನಿ ಚರಿತಂ ಚರೆಯಿತ್ತು ಒಂದು ಮಾತಿದೆ. ಜ್ಞಾನಿಗಳ ಆದರ್ಶವನ್ನು ನಾವು ಅರ್ಥ ಮಾಡ್ಕೋಬೇಕೇ ಹೊರತು ಅವರ ಜೀವನದ ಬೇರೆದನ್ನು ಅನುಸರಣೆ ಮಾಡಲಿಕ್ಕೆ ಹೋದರೆ ಅವರೆಲ್ಲೂ ನಾವೆಲ್ಲಿ ಅರ್ಥಾತ್ ಸಂಬಂಧ ಇರೋದಿಲ್ಲ. ಪುರಂದರದಾಸರು ಹಾಗಿದ್ದವರು. ಮೂಲತಃ ಹರಿದಾಸ ಸಾಹಿತ್ಯದ ಇವತ್ತು ಜನರಿಗೆ ಮಧು ಸಿದ್ಧಾಂತ ವಿಶೇಷವಾಗಿ ಮುಟ್ಟಿದೆ, ಜನಸಾಮಾನ್ಯರಲ್ಲಿ ಮುಟ್ಟಿದೆ, ಮಾಧ್ವೇತರಲ್ಲೂ ಮುಟ್ಟಿದೆ ಅಂತ ಹೇಳೋದಾದರೆ ಅದಕ್ಕೆ ಮುಖ್ಯ ಕಾರಣ ಹರಿದಾಸರು. ಇವತ್ತು ಯಾವುದೇ ಕನ್ನಡದಲ್ಲಿ ಅಧಿಕೃತವಾದ ಗ್ರಂಥ ಮಧ್ವ ಸಿದ್ಧಾಂತದ ಬಗ್ಗೆ ತಿಳಿಯೋದು ಭಾರಿ ಕಷ್ಟ. ನಾವು ಆ ಕೊರತೆಯನ್ನು ಪೂರ್ಣ ತುಂಬಿಸಿದ ಹಿರಿಮೆ ಅಂದರೆ ಹರಿದಾಸರು. ಬ್ರಾಹ್ಮಣೇತರರು ಮತ್ತು ಮಾಧ್ವೇತರರು ಎಲ್ಲರೂ ಸಹ ಹರಿಸರ್ವೋತ್ತಮತ್ವವನ್ನು ಇವತ್ತು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ ಅಂದರೆ ಇವತ್ತು ಮುಖ್ಯವಾಗಿ ಹರಿದಾಸರಿಗೆ ಕೀರ್ತಿ ಸಲ್ಲಬೇಕು, ಅದರಲ್ಲೂ ಪುರಂದರದಾಸರಿಗೆ ಸಿಂಹಪಾಲು ಸಲ್ಲಬೇಕಾದದ್ದು ತುಂಬ ಗಮನಿಸಬೇಕಾದ ಅಂಶ. ಹರಿದಾಸ ಪಂಥವನ್ನು ಹುಟ್ಟುಹಾಕಿದವರೇ ಸಾಕ್ಷಾತ್ ಶ್ರೀಮದ್ ಆಚಾರ್ಯರು. ಅವರ ಅವತಾರತ್ರಯದಲ್ಲೂ ದಾಸರೇ. ಹನುಮದವತಾರದಲ್ಲಿ ಶ್ರೀರಾಮದಾಸರು, ಭೀಮಾವತಾರದಲ್ಲಿ ಕೃಷ್ಣದಾಸರು, ಮಧ್ವಾವತಾರದಲ್ಲಿ ವೇದವ್ಯಾಸರ ದಾಸರು, ಈ ಮೂರು ಅವತಾರದಲ್ಲೂ ದಾಸರೇನೆ. ಈ ಮಾತನ್ನು ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಪನ್ನಂಗ ಶಯನ ಶ್ರೀ ಹಯವದನ ದಾಸರೋಳು ನಿನ್ನ ಪೋಲು ವರುಂಟೆ ಮಧ್ವ ಮುನಿರಾಯ. ಈ ಮಾತಿನಲ್ಲಿ ಬರೀ ದಾಸರು ಅಂತ ಹೇಳಲಿಲ್ಲ, ಇವರಂತ ಹರಿದಾಸರೇ ಇಲ್ಲ, ಹರಿದಾಸರ ಅಗ್ರೇಸರರು ಅಂತ ಹೇಳಿ ಕೊಂಡಾಡಿದ್ದಾರೆ ವಾದಿರಾಜ ಸ್ವಾಮಿಗಳು ಶ್ರೀಮದ್ ಆಚಾರ್ಯರನ್ನು. ಅವತಾರತ್ರಯದಲ್ಲೂ ದಾಸರಾದರು. ದಾಸರು ಅಂತ ಹೇಳಿದರೆ ಏನೂ ಅರ್ಥ ಅಲ್ಲ ಅದಕ್ಕೆ. ಭಗವಂತ ದಾಸ ಅನ್ನೋ ಪದ ಯಾವುದೋ ಅರ್ಥ ರೂಢಿಯಲ್ಲಿ ಬಂದಿರುತ್ತೆ. ದಾಸ ಅಂತ ಹೇಳಿದರೆ ನಾವು ಪರಮಾತ್ಮ ಈಶ, ನಾವು ಆತನ ದಾಸರು. ಇನ್ನೂ ಮುಂದೆ ಹೇಳೋದಾದರೆ ಆತ ಬಿಂಬ, ನಾವು ಪ್ರತಿಬಿಂಬರು. ಬಿಂಬ ಪ್ರತಿಬಿಂಬ ಭಾವದ ದಾಸ್ಯ ಅಂದರೆ ಅದು ಅಲ್ಟಿಮೇಟ್. ಅದು ಇದು ರಾಜಭೃತ್ಯರ ದಾಸ್ಯಕ್ಕೆ ಲಿಮಿಟೇಷನ್ ಇದೆ. ರಾಜಭೃತ್ಯರ ದಾಸ್ಯಕ್ಕೆ ಕನಕದಾಸ ಹೇಳ್ತಾರೆ, ಅರಸು ಮುರಿದರೆ ಮತ್ತೆ ಬೇರೆ ರಾಜ್ಯಕ್ಕೆ ಹೋಗಿಬಿಡಬಹುದು, ಬೇರೆ ದೇಶಕ್ಕೆ ಹೋಗ್ಬೋದು, ಬೇಕಾದ್ರೆ ಸಿಟಿಜನ್ಶಿಪ್ ಚೇಂಜ್ ಮಾಡಿಬಿಡಬಹುದು. ಆದರೆ ಹರಿಯನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ, ತೊರೆದು ಜೀವಿಸಬಹುದೇ ಹರಿಡಿನ ಚರಣಗಣ ಅಂತ ಹೇಳಿರೋದ್ರಿಂದ ಅಂಥ ಸ್ವಾಮಿ ಭಗವಂತನಾದರೆ ಅಂಥ ದಾಸರು ಮುಖ್ಯವಾಗಿ ವಾಯುದೇವರು. ಅವರು ಮಧ್ವರೂಪದಿಂದ ದ್ವಾದಶ ಸ್ತೋತ್ರದಿಂದ ರಾಗ ತಾಳಬದ್ಧವಾಗಿ ಭಗವಂತನ ಮಹಿಮೆಯನ್ನು ಹಾಡೋದಕ್ಕೆ ಒಳ್ಳೆ ಅವಕಾಶವನ್ನು ಕಲ್ಪಿಸಿದರು. ಇವತ್ತು ದ್ವಾದಶ ಸ್ತೋತ್ರದ ಹಿರಿಮೆ ಅಂದರೆ ಎಲ್ಲ ವಿಧವಾದ ರಾಗ ತಾಳ ಒಬ್ಬೊಬ್ಬರು ಒಂದು ರೀತಿ ಹೇಳುತ್ತಾರೆ, ಯಾರು ಯಾವ ರೀತಿ ಹೇಳಿದರೂ ಕೂಡ ಅಷ್ಟೇ ಚೆನ್ನಾಗಿ ಕೇಳಿಸುತ್ತೆ. ಮೊದಲ ವೈಶಿಷ್ಟ್ಯ ಒಂದಕ್ಕೊಂದು ರಾಗ ಅಲ್ಲ, ವಿಭಿನ್ನ ರಾಗಗಳು, ವಿಭಿನ್ನ ತಾಳಗಳು. ಯಾವ 12 ಸ್ತೋತ್ರಗಳಲ್ಲಿ ಯಾವ ಸ್ತೋತ್ರ ಒಂದೇ ರೀತಿ ಇಲ್ಲ, ಹೊಸ ಹೊಸ ಧಾಟಿಯಲ್ಲಿ ಆಚಾರ್ಯರು ಹೇಳ್ತಾ ಇವತ್ತು ಸಾವಿರಾರು ಅಲ್ಲ ಲಕ್ಷಾಂತರ ಹರಿದಾಸರ ಕೃತಿಗಳಿಗೆ ಮೂಲಭೂತವಾದ ರಾಗ ತಾಳಗಳನ್ನು ಒದಗಿಸಿದಂಥ ಕೃತಿ ಅಂದರೆ ಶ್ರೀಮದ್ ಆಚಾರ್ಯರ ದ್ವಾದಶ ಸ್ತೋತ್ರ. ಅದರ ಜೊತೆಗೆ ಕೃಷ್ಣಾಮೃತ ಮಹಾರಣವ ಗ್ರಂಥ, ಹೇಗೆ ಪ್ರಮೇಯಗಳ ನಿರೂಪಣೆ ಮಾಡಬೇಕು ಅನ್ನೋದು ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಸುಷ್ಟಾಂತಪೂರ್ವಕ ಉಲ್ಲೇಖ ಮಾಡ್ತಾರೆ. ಹರಿದಾಸರನ್ನು ಸಾಕಷ್ಟು ಬೆಳೆಸಿಕೊಟ್ರು. ಎಷ್ಟೋ ಕೃಷ್ಣಾಮೃತ ಮಹಾರಣವದ ಮಾತುಗಳನ್ನು ಹರಿದಾಸರು ಹರಿಕಥಾಮೃತ ಸಾರದಲ್ಲೂ ಕೂಡ ಹಾಗೆ ಅನುವಾದವನ್ನು ಮಾಡ್ತಾರೆ. ತೂಲರಾಶಿಯೋಡು ಅನಳ ಪೊಕ್ಕಂತೆ, ಹರಿಕಥಾಮೃತ ಸಾರದ ಮಾತು. ತೂಲರಾಶಿ ಮಿಮಾನಲಹ, ಕೃಷ್ಣಾಮೃತ ಮಹಾರಣವದ ಮಾತು. ಅದನ್ನೇ ಕನ್ನಡದಲ್ಲಿ ಹಾಗೆ ಇಟ್ಟಿದ್ದಾರೆ ದಾಸರು. ಎಷ್ಟೋ ಎಷ್ಟೋ ಪದಗಳನ್ನು ಇವತ್ತು ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ರಂಗಯ್ಯನ ಪಾಡುವುದೇ ವದನ ಅಂತ ಹೇಳ್ತಾರಲ್ಲ, ಎಲ್ಲ ಕೃಷ್ಣಾಮೃತ ಮಾಡಿದ ಮಾತುಗಳೇ. ಕಂಗಡಿತ್ಯಾತಕೋ ಕಾವೇರಿ ರಂಗನ ನೋಡೋದ, ಎಲ್ಲ ಕೃಷ್ಣಾಮೃತ ಮಾಡೋದ ಮಾತುಗಳು. ಅಂದರೆ ಆಚಾರ್ಯರ ಎರಡು ಗ್ರಂಥಗಳನ್ನು ಆಧರಿಸಿ, ಉಳಿದ ಎಲ್ಲ ಗ್ರಂಥಗಳ ಪ್ರಮೇಯವನ್ನು ಆಧರಿಸಿ ಹರಿದಾಸ ಸಾಹಿತ್ಯ ಬಂದರೆ ಇನ್ನೊಂದು ಮಾತು ಉಂಟು, ಅದನ್ನು ಪರೀಕ್ಷೆ ಮಾಡಿ ಹುಡ್ಕೋಬೇಕಷ್ಟೇ. ಆಚಾರ್ಯರು ಕನ್ನಡದಲ್ಲೂ ಕೆಲವು ದೇವ್ರನಾಮ ಬರೆದಿದ್ದರು. ಆ ಕುಂಭಕೋಣ ಪ್ರಾಂತದಲ್ಲಿ ಪ್ರಚಾರದಲ್ಲಿದ್ದು ಅಂತ ಹಿಂದೆ 100 ವರ್ಷ ಯಾರೋ ಬರೆದಿದ್ದಾರೆ, ಅದು ಇತ್ತೋ ಇಲ್ಲೋ ಗೊತ್ತಿಲ್ಲ. ಇದ್ದಿದ್ದರೆ ಕನ್ನಡದಲ್ಲೇ ಆಚಾರ್ಯ ಬರೆಯ ಆಶ್ಚರ್ಯ ಏನೂ ಇಲ್ಲ. ಆಚಾರ್ಯ ಕನ್ನಡದಲ್ಲೂ ಕೂಡ ಬರೆದಿರಬಹುದು, ಮುಂದೆ ಅದು ಸಿಕ್ಕೂ ಇರಬಹುದು, ಅಂಕಿತ ಬದಲಾಗಿ ಯಾರೋ ಹಾಡಿರಬಹುದು ಅಷ್ಟೇ ಹೊರತು, ಆಚಾರ್ಯರು ಹೀಗೆ ಹರಿದಾಸ ಸಾಹಿತ್ಯಕ್ಕೆ ಮೂಲವಾದಂಥ ಒಂದು ಪರಿಕಲ್ಪನೆ ಕೊಟ್ಟವರು ಅಂದರೆ ಶ್ರೀಮದ್ ಆಚಾರ್ಯರೇ. ಅನಂತರದಲ್ಲಿ ನರಹರಿ ತೀರ್ಥರಿಂದ ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಕೃತಿಗಳು ರಚಿತ ಆಯಿತು. ಅವರು 17 ಕೃತಿಗಳನ್ನು ಬರೆದಿದ್ದರು ಅಂತ ಹೇಳೋರಿದ್ದಾರೆ, ಸಿಕ್ಕಿರೋದು ಅಷ್ಟು ಸಿಕ್ಕಿಲ್ಲ. ಆದರೆ ರಘುಕುಲ ತಿಲಕ, ರಘುಪತಿ ಮೊದಲಾದ ಅಂಕಿತದಿಂದ ಅವರು ಬರೆದ ಕೃತಿಗಳಲ್ಲಿ ಹರಿಯೇ ಇದು ನಿನಗೆ ಸರಿಯೇ ಅನ್ನೋದು, ಎಂತು ಮರುಳಾದೆ ನಾನೆಂತು ಮರುಳಾದೆ ಅನ್ನೋದು, ತಿಳ್ಕೋ ನಿನ್ನೊಳಗೆ ನೀನೇ ಮರುಳೆ ಅನ್ನೋದು, ಇಂಥ ಕೃತಿಗಳೆಲ್ಲ ಪ್ರಸಾರದಲ್ಲಿದ್ದು ಅವರಿಂದ ಮುಂದೆ ಬರೀತು. ಮತ್ತು ಜಯತೀರ್ಥರು ಒಂದು ಕೀರ್ತನೆ ಬರೆದಿರೋದನ್ನು ಹಳೆಯ ಪ್ರತಿಗಳಲ್ಲಿ ಕಾಣುತ್ತೇವೆ. ನೀಲಮೇಘ ಶ್ಯಾಮನ ಕೋರಮಲಾಂಗನ ಕಂಡೆನ ಅನ್ನೋ ದೇವರ ನಾಮ ಬೇರೆ ಎಲ್ಲೂ ಸಿಗೋದಿಲ್ಲ, ಜಯತೀರ್ಥರ ಕೃತಿಗಳಲ್ಲಿ ಲಿಸ್ಟ್ನಲ್ಲಿ ಸಿಗುತ್ತದೆ. ಪೂರ್ತಿ ಹಾಡು ಸಿಕ್ಕಿದೆ, ಆದ್ದರಿಂದ ಜಯತೀರ್ಥರಿಂದ ಸುಧಾ ಬರದವರಿಂದ ಅದು ರಚಿತವಾಗಿದ್ದರಿಂದ ಸುಧಾ ಓದಿ ಪದ ಹೇಳು ಅಂತ ಹೇಳ್ತಾರಲ್ಲ, ಆ ಮಾತಿಗೆ ಸುಧಾಕಾರರದೇ ಒಂದು ಹಾಡು ಸಿಕ್ಕಂತೆ ಆಗಿದೆ. ಅದನ್ನು ಕಲಿತು ಹೇಳಬೇಕು ಜನಗಳು, ಪ್ರಿಂಟು ಆಗಿದೆ ಅದು, ನೋಡಬೇಕಷ್ಟೇ. ಅನಂತರದಲ್ಲಿ ಅಲ್ಲಲ್ಲೇ ಕೆಲವರು ಕೃತಿಗಳನ್ನು ಬರೆದರೂ ಪೂರ್ಣ ಪ್ರಮಾಣದಲ್ಲಿ ಹರಿದಾಸ ಸಾಹಿತ್ಯಕ್ಕೆ ರೂಪ ಹಾಕ್ಕೊಟ್ಟವರು ಅಂದರೆ ಶ್ರೀಪಾದರಾಜರು. ಅವರಿಂದ ಹರಿದಾಸ ಸಾಹಿತ್ಯ ಎಲ್ಲ ರೀತಿಯಲ್ಲೂ ಕೀರ್ತನೆಗಳು, ಉಗಾಭೋಗಗಳು, ಸುಡಾದಿಗಳು, ವೃತ್ತನಾಮಗಳು, ದಂಡಕಗಳು, ಎಷ್ಟು ವೆರೈಟಿ ಬೇಕು ಅಷ್ಟನ್ನೆಲ್ಲ ಬರೆದವರು ಅಂದರೆ ಶ್ರೀಪಾದರಾಜರು. ಅವರಿಂದ ಬಹಳ ಸ್ಪಷ್ಟವಾಗಿ ಬೆಳೆಯಿತು ಒಂದು ಮುಖ. ಜೊತೆಗೆ ತಮ್ಮಲ್ಲಿ ಅಧ್ಯಯನಕ್ಕೆ ಬಂದ ಶ್ರೀ ವ್ಯಾಸರಾಜರಿಗೆ ಸಿದ್ಧಾಂತದ ಗ್ರಂಥಗಳ ಜೊತೆಗೆ ಹರಿದಾಸ ದೀಕ್ಷೆಯನ್ನು ಕೊಟ್ಟಂಥ ಹಿರಿಮೆ ಶ್ರೀಪಾದರಾಜರದಾಯಿತು. ರಂಗವಿಠಲಾಂಕ್ಯದಿಂದ ಅವರು ಶ್ರೀಕೃಷ್ಣ, ಕೃಷ್ಣ ಶ್ರೀಕೃಷ್ಣ ಅಂಕ್ಯದಿಂದ ಶ್ರೀ ವ್ಯಾಸರಾಜರ ಕೃತಿಗಳನ್ನು ಬರೆದರು. ಅದೇ ಕಾಲಕ್ಕೆ ವಾದ್ಯರಾಜರು ಹಯವದನಕ್ಕಿಂತ ಅವರು ಬರೆದರು. ಹೀಗೆ ಯತಿ ತ್ರಯರು, ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದ್ಯರಾಜರು, ಮೂರು ಜನ ರಾಜರೇ, ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದ್ಯರಾಜರು, ಮೂರು ಜನರು ಹರಿದಾಸ ಸಾಹಿತ್ಯವನ್ನು ವ್ಯಾಸ ಎರಡನ್ನು ಒಟ್ಟೊಟ್ಟಿಗೆ ಬೆಳೆಸಿದರು. ವ್ಯಾಸತ್ರಯಗಳು ಒಂದು ಕಡೆಗೆ, ದೇವರಾಮ ಒಂದು ಕಡೆಗೆ ವ್ಯಾಸರಾಜರು. ಎಷ್ಟು ಆಶ್ಚರ್ಯ, ಎರಡರಲ್ಲಿ ಒಂದು ಓದೋದು ಕಷ್ಟ. ವ್ಯಾಸತ್ರಯ ಓದೋರು ಸಿಗೋದು ಕಷ್ಟ, ಕನಕ ವ್ಯಾಸರಾಜರ ಹಾಡು ಸಿಗೋದು ಕಷ್ಟ. ಎರಡರಲ್ಲಿ ಒಬ್ಬರೇ, ಒಂದೆರಡು ಹಾಡಲ್ಲ, ನೂರಾರು ಹಾಡುಗಳನ್ನು ಬರೆದಿದ್ದಾರೆ ವ್ಯಾಸರಾಜರು. ಒಳ್ಳೊಳ್ಳೆ ಭಾರಿ ಉದ್ಗ್ರಂಥಗಳನ್ನು ಜೀವನ ಪೂರ್ತಿ ಓದರೂ ಮುಗಿದಕ್ಕೆ ಅಸಾಧ್ಯವಾದ ಗ್ರಂಥಗಳನ್ನು ಬರೆದಿದ್ದಾರೆ. ಎರಡನ್ನೂ ಸಾಧನೆ ಮಾಡಿದ್ದು ವ್ಯಾಸರಾಜರು. ಶ್ರೀಪಾದರಾಜರು ವಾಗ್ವಜ್ರವನ್ನು ಬರೆದರು, ಅನೇಕ ಕೃತಿಗಳನ್ನು ಬರೆದರು. ವಾದಿರಾಜ ಸಹ ಯುಕ್ತಿವಲ್ಲಿಕಾದಿ ಗ್ರಂಥಗಳನ್ನು ಬರೆದರು, ಮಹಾಭಾರತ ಲಕ್ಷಾಲಂಕಾರ ಬರೆದರು, ತಾತ್ಪರ್ಯಕ್ಕೆ ಭಾವಪ್ರಕಾಶಿಕೆ ಬರೆದರು, ನೂರಾರು ಸ್ತೋತ್ರಗಳನ್ನು ಬರೆದರು, ಸರಸಭಾರತಿ ವಿಲಾಸ ರುಕ್ಮಿಣೀಶಿಯಾದಿ ಗ್ರಂಥಗಳನ್ನು ಬರೆದರು. ಕನ್ನಡದಲ್ಲೂ ಕೂಡ ಅತಿ ಹೆಚ್ಚು ಕೃತಿಗಳನ್ನು ಬರೆದರು. ಇವತ್ತು ಮೂರು ಜನ ಯತಿಗಳಲ್ಲಿ ಅತಿ ಹೆಚ್ಚು ಕೃತಿ ಬರೆದವರು ವಾದಿರಾಜ ಸ್ವಾಮಿಗಳು. ಜೊತೆಗೆ ಬಿಡಿ ಗ್ರಂಥಗಳು, ಲಕ್ಷ್ಮೀ ಶೋಭನ ಹಾಡು, ವೈಕುಂಠ ವರ್ಣನೆ, ಗುಂಡಕ್ರಿಯೆ, ಸ್ವಪ್ನಪದ, ಇವೆಲ್ಲ ಬಿಡಿ ಗ್ರಂಥಗಳು. ವ್ಯಾಸರಾಜರದು ಒಂದು, ಕೇಳಯನ ಮಾತು ಪ್ರಾರ್ಥನೆ ಅಂತ ಹೇಳಿ ಬಂದಿದ್ದು ಒಂದು, ಶ್ರೀಪಾದರಾಜರ ಭ್ರಮರಗೀತೆ ಇತ್ಯಾದಿ ಒಂದು, ಲಕ್ಷ್ಮೀನರಸಿಂಹ ದಂಡಕ ಪ್ರಾದುರ್ಭಾವ ದಂಡಕ ಒಂದು. ಇಂಥ ಸ್ವತಂತ್ರ ಗ್ರಂಥಗಳು ಹೆಚ್ಚು ಬರೆದಿದ್ದು ಶ್ರೀ ವಾದಿರಾಜ ಸ್ವಾಮಿಗಳು. ಅಲ್ಲಿಗೆ ಒಂದು ಘಟ್ಟ ತಲುಪದಂತೆ ಆಯಿತು. ಆ ಕಾಲಕ್ಕೆ ಬಂದವರೇ ಶ್ರೀ ಪುರಂದರದಾಸರು. ಪುರಂದರದಾಸರ ಒಂದು ಉದಯವಾಗಿದ್ದು 1480 ಸುಮಾರಿಗೆ, 1480 ಸುಮಾರಿಗೆ ಪುರಂದರದಾಸರು ಅವತಾರವನ್ನು ಮಾಡಿದ ಕಾಲ. ಅವರ ಪೂರ್ವಜಿಯವರನ್ನು ಎಲ್ಲರೂ ಕೇಳಿರ್ತೀರಿ. ಅವರು ಹುಟ್ಟಿದ್ದು ಬ್ರಾಹ್ಮಣ ಮನೆತನದಲ್ಲಿ. ವೈಷ್ಣವರು ಹೌದೋ ಅಲ್ಲೋ ಅನ್ನೋ ಬಗ್ಗೆ ವಿವಾದ ಉಂಟು. ಸ್ಮಾರ್ತನಾಗಿ ಬಂದರೋ ವೈಷ್ಣವರಾಗಿ ಹುಟ್ಟಿದ್ರೋ ಗೊತ್ತಾಗೋದಿಲ್ಲ. ಅವರು ದೇವರಾಮ ಅಷ್ಟೇ ನೋಡಿದರೆ ವೈಷ್ಣವರು ಅಂತಲೇ ಹೇಳೋರು. ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕು, ಸೃಷ್ಟಿಗೀಸೆನೆಯನ್ನು ಉದ್ಧರಿಸಬೇಕು ಅನ್ನೋ ದೇವರ ನಾಮದಲ್ಲಿ ಶುದ್ಧ ವೈಷ್ಣವ ಕುಲದಲ್ಲಿ ಉದ್ಭವಿಸಿದೆನು ನಾನು. ಮಧ್ವಮತ ಸಿದ್ಧಾಂತ ಪದ್ಧತಿಗಳ ಬುದ್ಧಿಪೂರ್ವಕ ತಿಳಿಯದು ದುದಂಡ ಕಾಯವನು ವೃದ್ಧಿ ಮಾಡಿದೆನಯ್ಯ ಕಮಲಾಕ್ಷ ಕಾಯೋ. ಈ ಹಾಡಿನಲ್ಲಿ ತಾವು ಶುದ್ಧ ವೈಷ್ಣವ ಕುಲದಲ್ಲಿ ಉದ್ಭವಿಸಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಬಟ್ ಪರಂಪರೆ ಅಲ್ಲಿ ಇಲ್ಲಿ ಬರೆಯೋ ಕೆಲವರೆಲ್ಲ ಹೇಳಬೇಕಾದ್ರೆ ಅದು ವಿಜಯೇಂದ್ರ ಸ್ವಾಮಿಗಳ ಹಾಡಿದ್ದ ಹಾಗೆ ಭಕ್ತರಿಗೋಸ್ಕರ ಬರ್ಕೊಟ್ಟಿತ್ತು. ಅವರು ಸ್ಮಾರ್ತರಾಗಿ ಹುಟ್ಟಿದ್ರು ಅಂತ ಹೇಳ್ತಾರೆ. ನಮಗೆ ಅದೇನು ವಿರೋಧ ಇಲ್ಲ. ಎಷ್ಟೋ ಜನ ಪೀಠಾಧೀಶರಾಗಿ ಬಂದವರು ಕೂಡ ಸ್ಮಾರ್ತರ ಅಷ್ಟೇ ಅಲ್ಲ, ಅದ್ವೈತ ಪಂಥವನ್ನು ಹಿಡಿದು ಆಮೇಲೆ ಬದಲಾಗಿ ಬಂದವರಾದ್ದರಿಂದ ಅವ್ರು ಹಾಗಿದ್ದರೂ ಸರಿ ಹೀಗಿದ್ದರೂ ಸರಿ ಏನು ಯೋಚನೆ ಇಲ್ಲ. ಆದರೆ ಅವರು ಸನ್ಮಾರ್ಗದಕ್ಕೆ ಬಂದಿರಲಿಲ್ಲ. ಸನ್ಮಾರ್ಗ ಅಂದರೆ ಸತ್ ಮಾರ್ಗ, ಸತ್ ಇದೆ ಪ್ರಾಣ, ಮಧು ಸಿದ್ಧಾಂತವನ್ನು ಹಿಡಿದಿದ್ದು ಮಾತ್ರ. ಇವತ್ತು ನಾವು ಎಷ್ಟೋ ಜನ ಮಾಧ್ವರಾಗಿ ಹುಟ್ಟಿದರೂ ಕೂಡ ಮಧು ಸಿದ್ಧಾಂತ ಗೊತ್ತಿರೋದಿಲ್ಲಲ್ಲ. ಮಧ್ವಾಚಾರ್ಯ ಹೆಸರೇ ಗೊತ್ತಿಲ್ಲದವರು ಇದ್ದಾರೆ. ಮಾಧ್ವರಾಗಿ ಹುಟ್ಟಿ ಮಧ್ವಾಚಾರ್ಯ ಸಿದ್ಧಾಂತದ ಬದಲು ಹೆಸರನ್ನೂ ತಿಳಿದೇ ಇರತಕ್ಕಂಥ ಜನ ಇವತ್ತಿದ್ದಾರಲ್ಲ, ಅಂಥ ವಾತಾವರಣ ಎಲ್ಲೋ ಬೆಳೆದು ಬಂದಿದ್ದರು. ಅವರ ಪೂರ್ವಜರು ಚಿನ್ವಾರ ವೃತ್ತಿಯಲ್ಲಿದ್ದರು. ಚಿನ್ವಾರ ವೃತ್ತಿ ಅಂತ ಹೇಳಿದರೆ ಈ ಚಿನ್ನದ ವ್ಯಾಪಾರ ಮಾಡ್ತಕ್ಕಂಥ ವೃತ್ತಿ ಅದು. ಚಿನ್ನ ಚಿನಿವಾರ ಆ ಥರ ಬಂದಿರೋ ಪದ. ಆ ರೀತಿ ಒಂದು ಕಾಲಕ್ಕೆ ಬ್ರಾಹ್ಮಣರ ಆಪತ್ಕಾಲ ಅಂಥೇಳಿ ಬೇರೆ ಧರ್ಮಗಳನ್ನು ಅನುಸರಣೆ ಮಾಡೋದು ಕಂಡಿದೆ. ರಾಜ್ಯ ಆಳಬಾರದು, ಆಳುತ್ತಿದ್ದರು. ಟೀಕಾರಾಯರ ತಂದೆ ಆ ರೀತಿ ಇದ್ದವರು. ದೇಶ ರಘುನಾಥರಾಯರು ಏನಿದ್ದರಲ್ಲ, ಅವರು ಪಾಳೆಗಾರರಾಗೇ ಇದ್ದವರು. ಆ ರೀತಿ ಇದ್ದರು. ಕೆಲವು ವೃತ್ತಿಗಳಿಗೆ ಹೋದರು, ಕೆಲವು ಚಿನ್ನವಾರ ವೃತ್ತಿಗೆ ಬಂದರು. ಇವರ ಮನೆತನ ಹಾಗೆ ಬಂದಿತ್ತು. ಅದೇ ರೀತಿ ಯಾದವಾರ್ಯರ ಮನೆತನ ಚಿನ್ನವಾರ ವೃತ್ತಿಯಲ್ಲಿದ್ದವರೇ. ಸುಧಾ ಟಿಪ್ಪಣಿ ಬರೆದ ಯಾದವಾರು ಚಿನ್ನವಾರ ವೃತ್ತಿಯಲ್ಲಿದ್ದವರು. ಆಮೇಲೆ ವೃತ್ತಿ ಪೂರ್ತಿ ಅವರ ಮನೆತನಕ್ಕೆ ಕ್ಲೋಸ್ ಅದು. ಆಮೇಲೆ ದೊಡ್ಡ ಸುಧಾ ವಿದ್ವಾಂಸರ ಪರಿವರ್ತನೆ ಹೊಂದಿಬಿಡ್ತಾರೆ. ಇವ್ರದ್ದು ಹಾಗೇನೆ, ಪುರಂದರದಾಸರ ಮತ್ತೆ ವೃತ್ತಿ ಮುಂದುವರೆಸಲಿಲ್ಲ. ಆಗ ಮಾತ್ರ ಕೆಲವು ಕಾಲ ಹಾಗಿದ್ದವರು. ಅದನ್ನು ದಾಸರೇ ಹೇಳ್ತಾರೆ, ಚಿನ್ನವಾರರಾಗಿದ್ದವರು ಅದನ್ನು, ಅದ್ರ ಬಗ್ಗೆ ವಿವಾದವೇ ಇಲ್ಲ. ಮುಂದೊಂದು ಕಾಲ ಬಂತು. ಸುಮಾರು 40 ವರ್ಷದವರೆಗೆ ಸಾಕಷ್ಟು ಸಂಪತ್ತು. ಆ ಕಾಲದ ಸಂಪತ್ತನ್ನು ಬಹುಶಃ ಈ ಕಾಲದಲ್ಲಿ ಯಾರಿಗೂ ಪದ ಉಪಯೋಗಿಸೋದಿಲ್ಲ. ನವಕೋಟಿ ನಾರಾಯಣ ಅನ್ನೋ ಹೆಸರನ್ನು ಪಡೆದರು. ನವಕೋಟಿ ನಾರಾಯಣ ಭಾರೀ ಶ್ರೀಮಂತಿಕೆಯ ಒಂದು ಹೇಳ್ತಕ್ಕಂಥ ಪದ ಅದು. ನವಕೋಟಿ ನಾರಾಯಣ, ಇವತ್ತಿನ ಕಾಲಕ್ಕೆ ಸಾವಿರಾರು ಕೋಟಿ ಇರೋರಿದ್ದಾರೆ. ಅವತ್ತಿನ ನವಕೋಟಿ, ಇವತ್ತಿನ ನವಕೋಟಿ ಲೆಕ್ಕಕ್ಕೆ ಬರೋದೇ ಇಲ್ಲ. ಅವತ್ತಿನ ನವಕೋಟಿ ಅಂದರೆ ಇವತ್ತು ನಾವು ಇಂಡಿಯಾ ದೇಶ ಮಾರಿದರೂ ಸಿಗೋದಿಲ್ಲ ಅಷ್ಟು ಸಂಪತ್ತು, ಗೊತ್ತಾಯ್ತಾ? ನಮ್ಮ NSCಗಳ ಪ್ರಕಾರ ಅವರು 6 ವರ್ಷಕ್ಕೊಮ್ಮೆ ಡಬಲ್ ಮಾಡಿದರೂ ಕೂಡ ಎಷ್ಟಾಗುತ್ತೆ ಕಟ್ಕೊಂಡಿದ್ದು 1484 ಲೆಕ್ಕ ಹಾಕಿದರೆ ಇವತ್ತಿನವರಿಗೆ ಇಡೀ ಜಗತ್ತಿನಲ್ಲೇ ಸಂಪತ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂಪತ್ತು ಅವರಲ್ಲಿತ್ತು. ಸಹಜವಾಗಿ ಸಂಪತ್ತಿಗೂ ಒಂದು ಇದಕ್ಕೂ ಸಂಬಂಧ ಇದೆ. ಸಾಮಾನ್ಯವಾಗಿ ಬಡವ ಉದಾರಿಯಾಗಿರ್ತಾನೆ, ಶ್ರೀಮಂತ ಜಿಪುಣನಾಗಿರ್ತಾನೆ. ಅದೊಂದು ಬಹಳ ಆಶ್ಚರ್ಯ. ಬಡವ ಉದಾರಿಯಾಗಿರ್ತಾನೆ, ಶ್ರೀಮಂತನಾದರೆ ಅವನು ಉದಾರಿ ಆಗೋದಿಲ್ಲ. ಅದು ಬಹಳ ಆಶ್ಚರ್ಯ. ಆಮೇಲೆ ಚೇಂಜ್ ಆಗಿಬಿಡ್ತಾನೆ. ಶ್ರೀಮಂತನಾಗ್ತಿರ್ಲಿಕ್ಕೆ ಟೈಟ್ ಹ್ಯಾಂಡೆಡ್, ಬಡವನಿಗೆ ಉದಾರಿ ಸಿಗೋದು ಭಾರಿ ಕಷ್ಟ. ಶ್ರೀಮಂತರಾದರೂ ಉದಾರಿಗಳಾಗಿರೋ ಇಲ್ಲ ಅಂತಲ್ಲ, ಅದರ ಸಂಖ್ಯೆ ಭಾಳ ಕಡಿಮೆ. ಅವರು ವಾದಿರಾಜ ಸ್ವಾಮಿಗಳು ಬಹಳ ತಮಾಷೆಯಾಗಿ ರುಕ್ಮಿಣಿ ಶ್ರೀದಲ್ಲಿ ಹೇಳ್ತಾರೆ, ಈ ಶ್ರೀಮಂತಿಕೆಗೂ ಒಂದು ಲೋಭಕ್ಕೂ ಎಷ್ಟು ಗಂಟು ಬಿದ್ದಿದೆ ಅಂದರೆ, ಸಮುದ್ರ ವರ್ಣನೆ ಮಾಡ್ತಾ ಹೇಳ್ತಾರೆ, ಸಮುದ್ರ ಭಾರಿ ಶ್ರೀಮಂತ, ರತ್ನಾಕಾರ ಅಂತ ಅದಕ್ಕೆ ಹೆಸರು. ಸಮುದ್ರ ರತ್ನಾಕಾರ ಅಂತ ಕರೀತಾರೆ. ಅದನ್ನು ಸರಿಯಾದ ಮಾತು, ಅದು ಬರೀ ಹೊಗಳಿಕೆ ಮಾತಲ್ಲ, ನೂರು ಸತ್ಯ ಅದು. ಈ ನಮ್ಮ ಭೂಮಿ ಮೇಲೆ ಎಷ್ಟು ಸಂಪತ್ತು ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಸಂಪತ್ತು ಸಮುದ್ರದಲ್ಲಿದೆ ಅಂತ ಹೇಳ್ತಾರೆ. ಅದು ವೈಜ್ಞಾನಿಕವಾಗಿ ಕೂಡ ಸತ್ಯನೇ. ಮುತ್ತು ರತ್ನ ಸಿಗ್ತಕ್ಕಂಥ ಸ್ಥಳ ಕೂಡ ಅದೇ ರತ್ನಾಕಾರ ಅಂತಲೇ ಹೆಸರು. ಅದು ಹೊಗಳಿಕೆಯ ಮಾತಲ್ಲ, ನೂರು ಸತ್ಯವಾದ ಮಾತದು. ಭಾರಿ ಸಂಪತ್ತಿದೆ ಅದಕ್ಕೆ. ವಾದಿರಾಜ ಸ್ವಾಮಿಗಳು ಬರೀತಾರೆ, ಅದಕ್ಕೆ ಭಾರಿ, ಅದಕ್ಕೆ ಜಿಪುಣತನನೂ ಇದೆ ನೋಡಿದರೆ ಅಂತ ಹೇಳ್ತಾರೆ. ಭಾರಿ ಲೋಭಿ, ಸಮುದ್ರಷ್ಟು ಲೋಭಿ ಯಾರೂ ಇಲ್ಲ. ಮನೆಗೆ ಹೋದವರು ಸಾಮಾನ್ಯ ಬೈತಿರ್ತಾರೆ, ಹೋದರೆ ಕುಡಿದು ಕೂತ್ಕೊಂಡು ನೀರು ಕೂಡ ಕೊಡೋದಿಲ್ಲ ಅಂತ ಕೆಲವರು, ಕಾಫಿ ಕೂಡ ಕೊಡೋದಿಲ್ಲ ಅಂತ ಕೆಲವರು ಆಗಿರ್ತಾರೆ. ಆ ಸಮುದ್ರ ಎಂಥದ್ದು ಅಂದರೆ ಕುಡಿಲಿಕ್ಕೆ ನೀರು ಕೂಡ ಕೊಡೋದಿಲ್ಲ. ವಾದಿರಾಜ ಸ್ವಾಮಿಗಳು ಬರೀತಾರೆ, ಅಸಹ್ಯವನ್ನಿ ವ್ಯತಿತೋಪಿ ವರ್ಧಿಹಿ ಪಾತುಮ್ನ ಪಾನೀಯಮಿ ಪ್ರದತ್ತೆ. ಕುಡಿದಕ್ಕೆ ನೀರು ಕೂಡ ಕೊಡೋದಿಲ್ವಲ್ಲ. ಧನಸ್ಯ ಲಾಭಾತ್ ಅಧಿಕೋ ಹಿ ಲೋಭ, ಅವರ ಮಾತು. ಧನಸ್ಯ ಲಾಭಾತ್ ಅಧಿಕೋ ಹಿ ಲೋಭ, ಲಾಭ ಲೋಭ ಗಂಟು ಹಾಕಿದ್ದಾರೆ. ಲಾಭ ಬಂದಷ್ಟು ಲೋಭ ಜಾಸ್ತಿ ಆಗ್ತದೆ ಅಂತೇಳಿ. ಅದು ಸಮುದ್ರ ನೀರು ಕುಡಿಲಕ್ಕೆ ಬರೋದಿಲ್ಲ ಅಂತ ಅರ್ಥ. ಸಮುದ್ರ ಕುಡಿಲಕ್ಕೆ ಬರೋದಿಲ್ಲ ಅನ್ನೋದನ್ನು ಕಾವ್ಯವಾಗಿ ಹೇಳ್ತಾರೆ. ಉಪ್ಪುನೀರು ರತ್ನಾಕರ, ಅದಕ್ಕೆ ಕುಡಿದ ನೀರೇ ಕೊಡೋದಿಲ್ಲ ಅಂತೇಳಿ ತಮಾಷೆ ಮಾಡಿದ್ದಾರೆ. ಅದೇ ರೀತಿ ಇವರು ಹೀಗಿತ್ತು, ಏನೇನು ಯಾರಿಗೂ ಕೊಡ್ತಿರಲಿಲ್ಲ, ಯಾರಿಗೂ ಕೊಡ್ತಿರಲಿಲ್ಲ, ಎಷ್ಟು ಕೊಡ್ತಿರಲಿಲ್ಲ, ಅಷ್ಟಿತ್ತು ಏನೂ ಕೊಡ್ತಿರಲಿಲ್ಲ. ಆ ಹೊತ್ತಿಗೆ ನಮ್ಮ ಮನೆಗಳ ಪರಿಸರ ಪದ್ಧತಿ ಇದ್ರೆ ನಾವು ಕೊಡ್ತಿದ್ವಿ ಅಂತಾರೆ, ಇದ್ರೂ ನಾವು ಕೊಡ್ತಿದ್ವಿ ಅಂತಾರೆ. ಇರೋದರಲ್ಲಿ ಕೊಡಿ ಅಂದರೆ ಕೊಡೋದಿಲ್ಲ, ಅದು ಬೇರೆ ಮಾತು. ಇರೋದರಲ್ಲಿ ಕೊಡೋದಿಲ್ಲ, ಇದ್ದಿದ್ರೆ ಕೊಡ್ತೀವಿ ಅಂತೇಳೋದು ಮನುಷ್ಯನ ಪದ್ಧತಿ ಅದು. ಅವರು ಇದ್ದರೂ ಕೊಡ್ತಿರಲಿಲ್ಲ. ಒಂದು ಕಾಲ ಬದಲಾಗ ಕಾಲ ಬಂತು. ಒಬ್ಬ ಪರಮಾತ್ಮ ಅನುಗ್ರಹ ಮಾಡಬೇಕಾದ್ರೆ ಯಾವರೋ ಅನುಗ್ರಹ ಮಾಡ್ತಾನೆ. ಪುರಂದರದಾಸರ ರೂಪದಲ್ಲಿ ಬಂದು ವಿಜಯರಾಯರು ಅನುಗ್ರಹ ಮಾಡ್ದ. ಪುರಂದರದಾಸರು ಬ್ರಾಹ್ಮಣ ರೂಪದಲ್ಲಿ ಬಂದ. ಬ್ರಾಹ್ಮಣ ಅವನ ಜೊತೆಗೆ ಒಂದು ಉಪನಯನಕ್ಕೆ ಒಬ್ಬ ಹುಡುಗ. ಅದು ಕಥೆ. ಅದು ನಿಜವಾಗ್ಲು ಹೇಳಬೇಕಾದ್ರೆ ಪರಮಾತ್ಮ ಬ್ರಹ್ಮದೇವನೇ ಕರ್ಕೊಂಡು ಬಾ ಅಂತ ಹೇಳೋ ಪದ್ಧತಿ ಕೂಡ ಉಂಟು. ಕರ್ಕೊಂಡು ಬಂದ, ಇವರ ಹತ್ರ ಬಂದ, ದಿವಸ ಬರೋದು, ಬ್ರಹ್ಮೋಪದೇಶ ಮಾಡ್ತೇನೆ, ದುಡ್ಡು ಕೊಡು ಅಂತ ಕೇಳೋದು. ಅವರು ಕೊಡ್ತಿರಲಿಲ್ಲ. ಇನ್ನೂ ಕೆಲವು ಯೋಚನೆ ಮಾಡಿ, ಲೋಭನ ಟೆಸ್ಟ್ ಮಾಡಬೇಕಾದ್ರೆ ಒಳ್ಳೆ ಕೆಲಸಕ್ಕೆ ಕೊಡದೆ ಹೋದ್ರೆ ಲೋಭ ಅಂತ ಹೇಳಬೇಕು, ಕೆಟ್ಟ ಕೆಲಸಕ್ಕೆ ಕೊಡಿದ್ರೆ ಲೋಭ ಅಲ್ಲ, ಅದು ಒಳ್ಳೆಯ ಗುಣ. ಕೋಟ್ಯಂತರ ರೂಪಾಯಿ ಇರ್ಬೋದು, ಯಾವುದೋ ಕೇಳಿದ್ರೆ ಯಾವುದೋ ನಿಷಿದ್ಧ ಕೆಲಸ ಮಾಡೋಕ್ಕೆ ಬರ್ತಾನೆ, ಕೊಡೋದಿಲ್ಲ ಅಂದರೆ ಲೋಭಿ ಅಂತ ಕರಿಬಾರ್ದು ಅವನನ್ನು. ಯಾಕೆ ಕೊಡಬಾರ್ದು, ಗೌರ್ಮೆಂಟ್ ಎಲ್ಲದಕ್ಕೂ ಸ್ಯಾಂಕ್ಷನ್ ಮಾಡೋದಿಲ್ಲಲ್ಲ. ಹಾಗೆ ಯಾವುದು ತನ್ನ ವ್ಯಾಪ್ತಿಯಲ್ಲಿ ಬರುತ್ತೆ ಅದಕ್ಕೆ ಧನ ಸಹಾಯ ಮಾಡ್ತಾರೆ ಹೊರತು, ಈಗ ಕುಡಿತೇನೆ ದುಡ್ಡು ಕೊಡಿ ಅಂತ ಹೇಳಿದ್ರೆ ಕೊಡೋಕ್ಕಾಗೋದಿಲ್ಲ. ನಿಷಿದ್ಧ ಕೆಲಸಕ್ಕೆ ಕೊಡೋದಿಲ್ಲ, ವಿಹಿತ ಕೆಲಸಕ್ಕೆ ಕೊಡದೆ ಹೋದಾಗ ಲೋಭಿ ಅಂತ ಕರೀತಾರೆ. ಅದಕ್ಕೆ ಪರಮಾತ್ಮ ಏನು ಮಾಡಿದ್ದಾನೆ, ಮಗನ ಉಪನಯನ ಮಾಡಬೇಕಾಗಿದೆ ದುಡ್ಡು ಕೊಡು ಅಂತ ಕೇಳಿದ್ದಾರೆ. ಯಾವುದಕ್ಕೋ ಕೇಳಿದ್ರೆ ಕೊಡೋದಿಲ್ಲ ಅಂದರೆ ಗುಣನೇ ದೋಷ ಅಂತ ಕರೀಲೇಬಾರ್ದು ಅದನ್ನು. ಇಲ್ಲಿ ದೋಷ ಕಾಣಿಸುತ್ತೆ ನಮಗೀಗ. ಈ ನಮಗೆ ಅರ್ಥ, ಸತ್ಕಾರ್ಯಕ್ಕೆ ಸದ್ವಿನಿಯೋಗ ಮಾಡೋದಕ್ಕೆ ಯಾರು ಹಣ ವಿನಿಯೋಗ ಮಾಡೋದಿಲ್ಲಲ್ಲ, ಅವನ ಲೋಭಿಗಳು ಅಂತ ಕರಿಬೇಕೇ ಹೊರತು ಬೇರೆಯವ್ರನ್ನಲ್ಲ. ನಮ್ಮವರು ಹಾಗೇನೆ, ಹೊರಗಡೆ ಖರ್ಚು ಮಾಡಬೇಕಾದ್ರೆ ಲೌಕಿಕ ಪದಾರ್ಥಕ್ಕೆ ಲಕ್ಷಾಂತರ ಇನ್ವೆಸ್ಟ್ ಮಾಡ್ತಾರೆ. ಅದೇ ಶಾಸ್ತ್ರಗತ್ರ ಬಂದು 50 ರೂಪಾಯಿ ಪುಸ್ತಕ ತೊಗೊಳೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ ತಮಾಷೆ. 10 ರೂಪಾಯಿ ಪುಸ್ತಕ ಉಚಿತ ಕೊಟ್ಟರೆ ತೊಗೋತೀವಿ, ದುಡ್ಡು ಕೊಟ್ಟು ತೊಗೊಳೋದಿಲ್ಲ ಅನ್ನೋಬಳ್ಳಿ. 10 ರೂಪಾಯಿ ಭಾರಿ ದೊಡ್ಡದು ಕಾಣಿಸುತ್ತೆ ಅವರಿಗೆ. ಅಲ್ಲಿ ಜಸ್ಟ್ 10 ಲ್ಯಾಕ್ಸ್ ಅಂತಾನೆ, ಜಸ್ಟ್ 5 ಲ್ಯಾಕ್ಸ್ ಇದ್ದ ಲೆಕ್ಕ. ಇಲ್ಲಿ 10 ಪೈಸೆ ಕೂಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹುಂಡಿಗೆ ಹಾಕಿದ್ರು ಹಳೆಯ ನೋಟ್ ಹಾಕ್ತಾನೆ, ಆದರೂ ಕೂಡ ಹೊಸ ನೋಟ್, ಹಳೆಯ ನೋಟ್ ಹುಡುಕಿ 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 1/2 ಗಂಟೆ ಹುಡುಕ್ತಾನೆ ಪಾಪ. ಸಿಗದೆ ಹೋದ್ರೆ ಬೈಕೊಂಡು ಹೋಗ್ತಾ ಅದು ಹಾಕಲು ಸಾಕೋದೂ ಇಲ್ಲ ಕೂಡ. ಮನುಷ್ಯನ ಸ್ವಭಾವ ಆಗಿರ್ತದೆ. ಅದನ್ನು ನಾವು ಜಿಪುಣತನ ಅಂತ ಕರಿಬೇಕು. ಅದಕ್ಕೆ ಪರಮಾತ್ಮ ಬಂದು ಯಾವುದಕ್ಕೆ ಕೇಳಲಿಲ್ಲ, ಮಗನ ಉಪನಯನ ಮಾಡ್ತೀನಿ ಕೊಡು. ಅಲ್ಲೂ ಕೂಡ ಸಕಾಲಕ್ಕೆ ಮಾಡ್ತೇನೆ ಕೊಡು, 30 ವರ್ಷಕ್ಕೆ ಉಪನಯನ ಮಾಡ್ತೇನೆ ಅಂದರೆ ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ. ಅದು ಕೊಡದೆ ಹೋದರೂ ಅಷ್ಟೇ ಕೊಟ್ಟೆ, ಯಾಕಂದ್ರೆ ಇನ್ವ್ಯಾಲಿಡ್ ಉಪನಯನ ಆದ್ದರಿಂದ ಪ್ರಯೋಜನ ಇಲ್ಲ ಅದಕ್ಕೆ. ಅದು ಚಿಕ್ಕ ಒಟ್ಟುವಿನ ರೂಪದಲ್ಲಿ ಕರ್ಕೊಂಬಂದಿದ್ದಾನೆ. ಇವನು ಉಪನಯನ ಮಾಡಬೇಕಾಗಿದೆ. ಬೈಲಿ ಬಾಯಿ ಕೇಳಿದರೆ ಹುಡುಗ ಇದ್ದ ಸುಳ್ಳು ವೇಳೆ ಹೇಳ್ತಿರ್ತಾರಲ್ಲ, ಕರ್ಕೊಂಡ್ಬಂದಿದ್ದಾನೆ ಪರಮಾತ್ಮ, ಇವನಿಗೆ ಉಪನಯನ ಮಾಡಬೇಕಾಗಿದೆ ಕೊಡು ಅಂತ ಕೇಳಿದಾಗ ದಾಸರಿಗೆ ಭಾರಿ ಯೋಚನೆ ಶುರುವಾಯಿತು. ಇನ್ನು ದಾಸರಾಗಿಲ್ಲ ಅವರು, ಯೋಚನೆ ಮಾಡ್ತಿದ್ದಾರೆ. ಕೊಡ್ತೀನಿ ಅಂತ ಹೇಳೋಗಿಲ್ಲ ಲೋಭ, ಕೊಡೋದಿಲ್ಲ ಅಂತ ಹೇಳೋಗಿಲ್ಲ ಧರ್ಮ ಕಾರ್ಯ, ಹೇಳಬಾರ್ದು ಕೊಡೋದಿಲ್ಲ ಅಂತ ಹೇಳಬಾರ್ದು, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿಜಯದಾಸರೇ ಬರೀತಾರೆ, ಆಯ್ತು ನಾಳೆ ಬಾ, ನಾಡಿದ್ದು ಬಾ ಅಂತ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಆದರೆ ಮುಂದೆ ಮುಂದೆ ಅವನಾಗಿ ಬರೋದು ಬಿಟ್ಬಿಟ್ರೆ ಧರ್ಮ ಬಿಟ್ಟಾಗೂ ಆಗಲಿಲ್ಲ, ದುಡ್ಡು ಕೊಟ್ಟಾಗೂ ಆಗಲಿಲ್ಲ ಅಂತ ಒಂದು ಬುದ್ಧಿವಂತಿಕೆ. ಅವ್ರು ಬಿಡಲಿಲ್ಲ ಬ್ರಾಹ್ಮಣ, ದಿವಸ ಬರಲಿಕ್ಕೆ ಶುರು ಮಾಡಿದ. ಇವತ್ತು ಬಾ ನಾಳೆ ಬಾ ಅಂತ ಹೇಳಿ ಹೇಳಿ ಬಾ, ಇವ್ರು ಹೇಳಿದಾಗೆಲ್ಲ ಬರ್ತಿದ್ದ ಪರಮಾತ್ಮ. ಕೊನೆಗೆ ಅವರಿಗೆ ಭಾರಿ ಇದಾಗೋಯ್ತು, ಇವರು ಕೊಡೋದನ್ನು ಬಿಡಲಿಲ್ಲ, ಕೊಡೋದಿಲ್ಲ ಅಂತ ಹೇಳಲಿಲ್ಲ, ಕೊಡಲಿಲ್ಲ. ಕೊನೆಗೆ ಪರಮಾತ್ಮ ಈ ರೀತಿ ತೋರಿಸಿದ, ಅವಕಾಶ ಕೊಟ್ಟಾಗ ಉಪಯೋಗ ಮಾಡಿಕೊಂಡಿಲ್ಲ, ಅದು ನಿಜವಾಗಲೂ ದೋಷ. ಅದಕ್ಕೆ ದಾಸ ಹೇಳ್ತಾರೆ, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ಕಾಲೇ ಇಲ್ಲ, ತೀರ್ಥಯಾತ್ರೆ ಮಾಡಿಲ್ಲ ಅಂತ ಬೈದರೆ ಕಾಲೇ ಇಲ್ಲ ಏನು ಮಾಡ್ತಾನೆ ಪಾಪ. ಕಣ್ಣೇ ಇಲ್ಲ, ಗ್ರಂಥ ಓದಿಲ್ಲ ಅಂತೇಳಿ ಕೇಳಿಲ್ಲ ಅಂತ ಹೇಳ್ಬೋದು, ಓದಿಲ್ಲ ಅಂತ ಹೇಳೋಗಿಲ್ಲ, ಕಣ್ಣೇ ಅವನಿಗಿಲ್ಲ. ಇದ್ದಾಗ ಉಪಯೋಗ ಮಾಡಿಕೊಳ್ಳದೆ ಹೋದರೆ ಅವನು ಮೂರ್ಖ ಅಂತ ಕರೀತಾರೆ. ದಾಸರು ತಮ್ಮ ಅನುಭವನೇ ಹೇಳಿದಾಗ ಹೇಳ್ತಾರೆ, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ಎಷ್ಟು ಅಪೂರ್ವವಾದ ಮಾತು, ದಿವಸ ಇಲ್ಲ ಅಂತ ಹೇಳೋದು, ನಾಳೆ ನಾಳೆ ಅಂತಾಯಿತು, ಕೊಡಲಿಲ್ಲ. ಕೊನೆಗೆ ಪರಮಾತ್ಮ ಏನು ಮಾಡಿದಂತೆ, ಅವರ ಪತ್ನಿ ಸರಸ್ವತಿ ಬಾಯಿ ಅವರ ಹತ್ರ ಹೋಗಿ ಕೇಳ್ತಾರೆ. ಇದು ಬಹಳ ಆಶ್ಚರ್ಯದ ಸಂಗತಿ, ಹೆಂಗಸರಿಂದ ಎಷ್ಟು ಪರಿವರ್ತನೆ ಆಗ್ಬೋದು ಗಂಡ ಅಂತ ಹೇಳೋದಕ್ಕೆ ಪುರಂದರದಾಸರ ಹೆಂಡತಿ ಭಾಳ ದೊಡ್ಡ ನಿದರ್ಶನ. ಅವರ ಹತ್ರ ಹೋಗಿ ಕೇಳ್ತಾರೆ, ಅವರಿಗೆ ಸಮಸ್ಯೆ ಬಂತು, ಕೊಡಬೇಕು ಒಳ್ಳೆಯದ ಕೆಲಸಕ್ಕೆ ಕೇಳ್ತಾರೆ. ಅವ್ರಿಗೆ ಇನ್ನೊಂದು ಧರ್ಮ ಸಂಕಟ ಇದೆ, ಗಂಡನ ಅಪ್ಪಣೆ ಇಲ್ಲದ ಕೊಡಾಗಿಲ್ಲ, ಗಂಡನ ಅಪ್ಪಣೆ ಇಲ್ಲದ ಕೊಡಾಗಿಲ್ಲ, ಕೊಡೋದಿಲ್ಲ ಅಂತ ಹೇಳೋಗಿಲ್ಲ. ಅವ್ರದ್ದೊಂದು ಧರ್ಮ ಸಂಕಟ, ಅವ್ರು ಹೇಗೆ ನಿಭಾಯಿಸಿರೋದು ಭಾಳ ಮುಖ್ಯ. ಅಂಥ ಹೊತ್ತಿನಲ್ಲಿ ಹೇಗೆ ನಿಭಾಯಿಸ್ತಾರೆ, ಇಂಥ ಪ್ರಸಂಗ ಎಷ್ಟೋ ಜನ ಮನೆಯಲ್ಲಿ ಬರುತ್ತೆ. ಧರ್ಮ ಕಾರ್ಯಕ್ಕೆ ಅಂತ ಸಹಾಯ ಕೇಳೋಕ್ಕೆ ಬಂದಾಗ ಒಬ್ಬ ಹೆಂಡತಿ ಎಷ್ಟು ಸ್ವಾತಂತ್ರ್ಯ ಇರ್ಬೋದು ಅಂತ ಹೇಳೋದಕ್ಕೆ ಒಳ್ಳೆ ವಿವೇಕ ಹೇಳ್ತಾರೆ. ಪುರಂದರದಾಸರ ಹೆಂಡತಿ ಏನು ನಡ್ಕೊಂಡ್ರಲ್ಲ, ಆ ರೀತಿ ನಡ್ಕೊಂಡ್ರೆ ಅವರೆಲ್ಲ ಮನೆತನೇ ಉದ್ಧಾರ ಆಗ್ತದೆ ಅಂತ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾರೆ. ಕೊಡೋದಿಲ್ಲ ಅಂತ ಕೊಡ್ತೀನಿ ಅಂತ ಕೊಡಬೇಕು, ಗಂಡನ ಅಪ್ಪಣೆ ಇಲ್ಲದೆ ಕೊಡಬಾರ್ದು ಅನ್ನೋ ಮಾತನ್ನು ನಡೆಸಬೇಕು. ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಏನು ಮಾಡಿದರು ಗೊತ್ತಾಗ, ಏನು ಮಾಡಬಹುದು ತಕ್ಷಣ ಯೋಚನೆ ಮಾಡಿದರು, ಗಂಡನ ಸಂಪತ್ತನ್ನು ಕೊಡಬೇಕಾದ್ರೆ ಆತನ ಅಪ್ಪಣೆ ಬೇಕೇ ಬೇಕು, ಆದ್ದರಿಂದ ಕೊಡಲಿಕ್ಕೆ ಬರೋದಿಲ್ಲ. ಆದರೆ ಗಂಡನದಲ್ಲದೆ ನನ್ನದೇ ಆದ ಸಂಪತ್ತನ್ನು ಕೊಡಲಿಕ್ಕೆ ಬರುತ್ತಲ್ಲ, ಆ ರೀತಿ ಯಾತಕ್ಕೆ ಕೊಡಬಾರ್ದು ಯೋಚನೆ ಮಾಡಿದರು. ಇವತ್ತು ಯಾರೋ ಸರ್ಕಾರ ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ಹೆಡ್ ಇರ್ತಾರೆ, ಪ್ರಿನ್ಸಿಪಾಲ್ ಯಾರೋ ಇರ್ತಾರೆ, ಅವನು ದುಡ್ಡು ಕೇಳ್ತಾನೆ. ಅದು ತನ್ನಿಂದ ದುಡ್ಡು ಕೊಟ್ಟರೆ ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಆಫೀಸ್ ದುಡ್ಡು ಕೊಟ್ಟರೆ ಎಕ್ಸ್ಪ್ಲೇನ್ ಮಾಡಬೇಕು, ಆಫೀಸ್ ದುಡ್ಡು ಕೊಟ್ಟರೆ ಅದಕ್ಕೆ ಯಾತಕ್ಕೆ ಕೊಟ್ಟು ಅಂತ ಕೇಳ್ತಾರೆ. ತನ್ನಿಂದ ಏನು ಕೊಟ್ಟರೆ ಯಾರು ಕೇಳೋದಿಲ್ಲ, ತನ್ನ ಸ್ವಂತ ಹಣ ಬೇರೆ, ಆಫೀಸಿನ ಹಣ ಬೇರೆ. ಆಫೀಸಿನ ಹಣಕ್ಕೆ ಪರ್ಮಿಷನ್ ಮೆಥೆಡ್ ಇದೆ, ಅದೆಲ್ಲ ಆ ರೀತಿ ಉಚ್ಚಾಬಟ್ಟೆ ಕೊಡೋಕ್ಕೆ ಬರೋದಿಲ್ಲ, 10 ಪೈಸೆ ಕೊಡೋಕ್ಕೂ ಬರೋದಿಲ್ಲ. ಆ ರೀತಿಯಲ್ಲಿ ಕೊಟ್ಟರು ತಪ್ಪೇ, ಯೋಚನೆ ಮಾಡ್ತಾರೆ, ನನ್ನದಾಗಿರೋ ಹಣ ಯಾಕೆ ಕೊಡಬಾರ್ದು ಅಂತ ಪ್ರಶ್ನೆ ಬರುತ್ತೆ. ನಮ್ಮದಾದ ಹಣ ಯಾವುದು, ಇದೊಂದು ಪ್ರಶ್ನೆ. ಹೆಣ್ಣು ಹೆಣ್ಣು ಅವ್ರ ಹಣ ಅವ್ರ ಹಣ ಅಂತ ಯಾವುದಿರ್ತದೆ, ಇದೆಲ್ಲ ಧರ್ಮಶಾಸ್ತ್ರ. ಇದು ಕಥೆ ಸುಮ್ಮನೆ ಕೇಳೋದು ಬೇರೆ, ಹಿನ್ನೆಲೆ ಕೇಳೋದು ಬೇರೆ. ಇದಕ್ಕೆ ನಾವು ರಾಮಾಯಣಕ್ಕೆ ಹೋದರೆ ಗೊತ್ತಾಗ್ತದೆ, ರಾಮದೇವರು ವನವಾಸಕ್ಕೆ ಹೊರಟಿದ್ದಾರೆ ಲೋಕದೃಷ್ಟಿಯಲ್ಲಿ, ಸೀತಾದೇವಿ ಹೊರಡ್ತಾ ಇದ್ದಾರೆ. ಆಗ ಕೈ ಹಠ ಮಾಡ್ತಾಳೆ ಸೀತಾ, ನೀನು ಈ ಆಭರಣ ಧರಿಸಿ ಹೋಗಬಾರ್ದು, ಎಲ್ಲ ಆಭರಣ ತೆಗೆದಿಟ್ಟು ಹೋಗಬೇಕು, ವನವಾಸಕ್ಕೆ ಹೀಗೆಲ್ಲ ಹೋಗಬಾರ್ದು ಅಂತ ಹೇಳಿ ತಕ್ಷಣ ಸೀತಾದೇವಿ ಆಭರಣ ಎಲ್ಲ ತೆಗೆದಿಟ್ಬಿಡ್ತಾರೆ. ಇದೆಲ್ಲರೂ ಕೇಳಿರೋ ಭಾಗ. ಆಗ ದಶರಥ ರಾಜ ಮಾತಾಡ್ತಾನೆ, ಅಮ್ಮ ಸೀತಾ ನೀನು ವನವಾಸಕ್ಕೆ ಹೋಗಬಾರ್ದು, ನ್ಯಾಯವಾಗಿ ವನವಾಸಕ್ಕೆ ಹೋಗಬಾರ್ದು, ನಿಯಮದ ಪ್ರಕಾರ ಹೋಗ್ತಾ ಇದ್ದಿ, ಆದರೆ ಈ ಒಲಕಲ ಧರಿಸಿ ಹೋಗಬೇಕಾಗಿಲ್ಲ, ಆಭರಣ ಬಿಟ್ಟು ಹೋಗಬೇಕಾಗಿಲ್ಲ. ಯಾಕಂದ್ರೆ ಆಭರಣ ನನ್ನದಲ್ಲ, ನಾನು ಹಾಕಿದ ಆಭರಣ ಅಲ್ಲ, ನಿನ್ನ ತಂದೆ ಹಾಕಿದ ಆಭರಣ, ಅದು ನಿನ್ನ ಸೊತ್ತು, ನೀನು ಹಾಕ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಲ್ಲಿಗೆ ಇವ್ರ ಬುದ್ಧಿ ಹೇಗೆ ಹೊಳೆದಿರಬೇಕು ಗೊತ್ತಾಗ್ತದೆ. ಪುರಾಣ ಪುಣ್ಯಕತೆ ಕೇಳಿದರೆ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಗೊತ್ತಾಗುತ್ತೆ. ಆಪತ್ಕಾಲದಲ್ಲಿ ತಕ್ಷಣ ನೆನಪಿಗೆ ಬಂತು. ಇದೇ ರೀತಿ ಮಧ್ಯಗೆ ಭಟ್ರಿಗೆ ಹಾಗೆ ನೆನಪಿ ಬಂದಿತ್ತು. ಎಲ್ಲ ಹೇಳ್ತಿದ್ದಾರೆ, ನೈರ್ಗುಣ್ಯವಾದಿಷು ಜನೇಶ್ವಪಿ ಸಾಗ್ರಹೇಶು, ಪುರಾಣ ಹೇಳ್ತಾ ಇದ್ದಾರೆ ವಿಷ್ಣು ಸರ್ವೋತ್ತಮ ಅಂತ ಕಾಣಿಸ್ತಾ ಇದೆ, ಆದರೆ ಅದ್ವೈತ ಮತ ಹೇಳ್ತಾ ಇದೆ ಬ್ರಹ್ಮ ನಿರ್ಗುಣ ಅಂತ ಹೇಳ್ತಾ ಇದೆ. ಕೊನೆ ಏನು ಮಾಡಬೇಕು ಅವರು? ಆ ಯೋಚನೆ ಮಾಡಿದ್ದಾರೆ, ಧೀಮಾಂಧಿಯ ಶ್ರವಣ ಶೋಧಿತ ಯಾ ಪ್ರದಧ್ಯವು ಅಂತ ಹೇಳ್ತಾರೆ. ಹಾಗೆ ಒಬ್ಬ ಮಗ ಹುಟ್ಟಬೇಕು ಅಂತ ಯೋಚನೆ ಮಾಡಿದರು. ಆ ಮಗ ಹುಟ್ಟಬೇಕಾದ್ರೆ ಏನು ಮಾಡಬೇಕು ಅಂತ ಉಪಾಯ ಮಾಡಿದರು. ಆಗ ಅವರು ಮುಂದೆ ಸಂಪೂರ್ಣ ಪುರುಷ ಮತೋಷ ಯಥಾಮ್ನಿ ತಾಂತಮ್ ಅಂಥೇಳಿ ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾಹ ಯತ್ಸೇವೆಯ ಗುಣಗಣಾಢ್ಯಮ ಅಪತ್ಯ ಮಾಪುಹು ತಂ ಪೂರ್ಣ ಸದ್ಗುಣ ತನು ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಪರಾಶರೆಲ್ಲರ ಕಥೆ ನೆನಪು ಮಾಡಿಕೊಂಡ್ರು, ಏನು ಮಾಡಬೇಕು ತೀರ್ಮಾನ ಮಾಡಿ. ಇವರು ಹಾಗೆ ನೆನಪು ಮಾಡ್ಕೊತಿದ್ದಾರೆ. ದಶರಥ ರಾಜ ಹೇಳಿದ ಮಾತಿನ ಪ್ರಕಾರ ಹೆಂಡತಿಯ ಮೈ ಮೇಲೆ ಅವರ ತೌರುಮನೆಯವರು ಹಾಕಿದ ಆಭರಣದ ಮೇಲೆ ಅವ್ರಿಗೆ ಹಕ್ಕಿದೆ. ಮನುಸ್ಮೃತಿಯಲ್ಲೂ ಈ ಮಾತನ್ನು ಹೇಳ್ತಾರೆ. ಮನುಸ್ಮೃತಿಯಲ್ಲಿ ಹೇಳಬೇಕಾದ್ರೆ ಒಬ್ಬ ಗಂಡನಿಗೆ ಹೆಂಡತಿಯ ಸ್ವತ್ತನ್ನು ಉಪಯೋಗಿಸಿ ಬದುಕಬಾರದು. ಗಂಡ ಹೆಂಡತಿಯ ಸ್ವತ್ತನ್ನು ತಾನು ಕೊಡಬೇಕೇ ಹೊರತು ಹೆಂಡತಿಯಿಂದ ತಗೊಳ್ಳೋದಕ್ಕೆ ಹೋಗಬಾರದು. ಹೆಂಡತಿ ಅಂತ ಅವಳದ್ದೇನೆ. ಯಾರು ಸ್ತ್ರೀಧನವನ್ನು ಉಪಯೋಗಿಸಿ ಬದುಕ್ತಾರೋ ಅದು ಹೇಯ ಅಂತ ಬೈತಾರೆ. ತುಂಬ ನಿಂದ್ಯವಾದ ಕೆಲಸ, ಸ್ತ್ರೀಧನ ಅಂತಲೇ ಹೆಸರು ಅದಕ್ಕೆ. ಆದ್ದರಿಂದ ಇವರು ಮುಟ್ಟಾಗಿಲ್ಲ. ಈ ದೃಷ್ಟಿಯಲ್ಲಿ ಅವರು ಯೋಚನೆ ಮಾಡಿದರಂತೆ, ಏನು ಕೊಡಬಹುದು ಈಗ ಅಂದರೆ ತನ್ನದಾದ ವಸ್ತುವನ್ನು ಕೊಡಬಹುದು. ತನ್ನದು ಅಂದರೆ ಗಂಡನ ಆಧೀನ ಇಲ್ಲ ಅಂತಲ್ಲ, ಅದಕ್ಕೆ ಅದೇನು ಮಾಡಬೇಕು ಮಾಡಬೇಕು ಅಂತ ಅರ್ಥ ಅಲ್ಲ, ಸತ್ಕಾರ್ಯಕ್ಕೆ ವಿನಿಯೋಗ ಮಾಡೋಕ್ಕೆ ಅವಕಾಶ ಇದೆ ಅಂತ ಅರ್ಥ. ಸತ್ಕಾರ್ಯಕ್ಕೆ ವಿನಿಯೋಗ ಮಾಡೋಷ್ಟು ಅವರಿಗೆ ಹಕ್ಕಿದೆ ಅಂತ ಯೋಚನೆ ಮಾಡಿ, ಯಾವುದನ್ನು ಕೊಡಬಹುದು ಯೋಚನೆ ಮಾಡಿ ಮೂಗುತಿಯನ್ನು ಕೊಟ್ಟರಂತೆ. ಮೂಗುತಿಯನ್ನು ತೆಗೆದು ಕೊಡ ಕೊಟ್ಟಿದ್ದಾರೆ. ಇದಕ್ಕೆ ಪ್ರೇರಕವಾದ ಇನ್ನೊಂದು ಮುಖ್ಯವಾದ ಕಥೆ ಅಂದರೆ ಭೀಮಸೇನ ದೇವರ ಕಥೆ. ಮಹಾಭಾರತದಲ್ಲಿ ಮಧ್ಯರಾತ್ರಿ ಬ್ರಾಹ್ಮಣ ಬಂದು ಕೇಳಿದ ಕಥೆ ಕೇಳಿದೆ. ಯಜ್ಞೇಶ್ವರೇಣಾಭಿಯುತೇಷು ಭಕ್ತ್ಯ ಪೃಥ್ವೀಂ ಪ್ರಶಾಸತ್ಸು ಪೃಥಾಸುತೇಷು ಯಷ್ಠು ರಾಗಾನ್ ನಿಶಿವಿಪ್ರವರ್ಯ ಯುಧಿಷ್ಠಿರಂ ವಿತ್ತಮಭೀಪ್ಸಮಾನ. ಇದು ನಿರ್ಣಯದಲ್ಲಿ ಆಚಾರ್ಯರ ವಾಕ್ಯ ಇದೆ. ಮಧ್ಯರಾತ್ರಿ ಒಬ್ಬ ಬ್ರಾಹ್ಮಣ ಬಂದ, ಧರ್ಮರಾಜನ ಕೇಳಿದ ಯಜ್ಞ ಮಾಡಬೇಕಾಗಿದೆ ಅಂಥೇಳಿ. ಕಥೆ ಗೊತ್ತಿದೆ ನಮಗೆ. ಪ್ರಾತರ್ದದಾನಿ, ಬೆಳಗ್ಗೆ ಕೊಡ್ತೇನೆ ಅಂತ ಹೇಳಿದ. ಆ ಬ್ರಾಹ್ಮಣಿಗೆ ಆಗಲೇ ಹಣ ಬೇಕಿತ್ತು. ತಕ್ಷಣ ಏನು ಮಾಡ್ದ, ಭೀಮಸೇನ ದೇವರ ಹತ್ರ ಹೋದ. ತಕ್ಷಣ ಇವ್ರು ವಾರದ ಈಗಲೇ ಕೊಡೋಂತ ಕೇಳೋ ಸಾಧ್ಯ ಇಲ್ಲ, ಹೋದ. ಅವ್ರೇನು ಮಾಡಿ ಇದೇ ಸಂಕಟ ಬಂತೀಗ. ತಾವು ಬ್ರಾಹ್ಮಣ ಯಜ್ಞ, ಬ್ರಾಹ್ಮಣ ಕೇಳ್ತಾನೆ ಯಜ್ಞ ಕೇಳ್ತಾನೆ, ಕೊಡಲೇಬೇಕು. ಆದರೆ ಧರ್ಮರಾಜ ಬೆಳಗ್ಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮರುದಿವಸ ಡೇಟ್ ಹಾಕಿ ಚೆಕ್ ಇವತ್ತು ಕೊಟ್ಟರೆ ಏನು ಕ್ಯಾಶ್ ಆಗೋದಿಲ್ಲ, ಮರುದಿವಸನೇ ಕೊಡಬೇಕಾಗುತ್ತೆ. ಇವತ್ತು ಕೊಟ್ಟರೆ ವಾಪಸ್ ಬರುತ್ತೆ ಅಷ್ಟೇ, ಮತ್ತೆ ಇನ್ನೂ ಟೈಮ್ ಲೇಟ್ ಆಗುತ್ತೆ, ವಾಪಸ್ ಬೇರೆ ಮತ್ತೆ ಹಾಕೋವತ್ತು ಇನ್ನೊಂದು ದಿವಸ ಲೇಟ್ ಆಗುತ್ತೆ. ಆದ್ದರಿಂದ ಹಾಕೊಡೋ ಹಾಗಿಲ್ಲ. ಏನು ಮಾಡಬೇಕೀಗ? ಇದೇ ಕಥೆ ನೋಡಿಕೊಂಡ್ರೆ ಒಂದು ಪುರಂದರದಾಸರ ಪತ್ನಿಗೆ ಎಲ್ಲೆಲ್ಲಿ ಪ್ರೇರೇಪಣೆ ಸಿಕ್ಕಿರ್ಬೋದು ಅಂತ ಗೊತ್ತಾಗುತ್ತೆ ನಮಗೆ. ಎಷ್ಟು ಯೋಚನೆ ಮಾಡಿಕೊಟ್ಟಿದ್ದಾರೋ, ಭಾರಿ ತಿಳಿದವರು. ಅದಕ್ಕೆ ಅವ್ರು ಯೋಚನೆ ಮಾಡಿಬಿಟ್ಟು ಭೀಮಸೇನ ದೇವರು ಏನು ಮಾಡಿದಾಗ, ಸರ್ಕ ಇದರಿಂದ ಕೊಡಲಿ, ಖಜಾನೆ ದುಡ್ಡು ಕೊಡಲಿಲ್ಲ, ಅದಾತ ನಿಜಹಸ್ತ ಭೂಷಣಂ, ತಮ್ಮ ಬಂಗಾರದ ಕಡಕ ಕೊಟ್ಟರಂತೆ. ಬಂಗಾರದ ಕಡೆ ಮೊದಲೇ ಬಂಗಾರದ್ದು, ಅದು ಆ ಕಾಲದ ಬಂಗಾರ ಫಸ್ಟು, ಅದು ಭೀಮಸೇನ ದೇವರ ಬಂಗಾರ. ಜೊತೆಗೆ ರತ್ನ ಖಚಿ ಅನಘ್ಯಂ ಅಗ್ನಿ ಪ್ರತಿಮಂ ಅಂತ ಹೇಳ್ತಾರೆ. ಒಳ್ಳೆ ಬೆಂಕಿ ಹೊಡೆದ ಹೊಡಿತಾ ಇತ್ತಂತೆ, ಅದನ್ನು ತೆಗೆದು ಕೊಟ್ಟಿದ್ದಾರೆ ವಾಯುದೇವರು, ಭೀಮಸೇನ ದೇವರು. ಎಷ್ಟು ಪುಣ್ಯ ಮಾಡಿದ್ನ ಬ್ರಾಹ್ಮಣ, ಆ ಬರೀ ಹುಣಸೆ ಬೀಜ ಕೊಟ್ಟಿದ್ದಕ್ಕೆ ಮುಕ್ತಿಯಾಗೋಯ್ತು ಆತನಿಗೆ. ಇನ್ನು ಅನಘ್ಯ ರತ್ನ ಪ್ರತಿಮಾ ಕೊಟ್ಟು ಏನಾಗಿರಬೇಕು? ನಮಗೆ ಹುಣಸೆ ಬೀಜ ಕಥೆ ಕೊಟ್ಟ ಕಥೆ ಗೊತ್ತು. ರತ್ನ ಪ್ರತಿಮಾ ಮಧ್ವಾಚಾರ್ಯರು ಮೂರು ರೂಪದಲ್ಲೂ ಕೊಟ್ಟಿದ್ದಾರೆ. ಅಲ್ಲಿ ಸಂಜೀವನ ತಂದು ಕೊಟ್ಟರು, ಇಲ್ಲಿ ಅನರ್ಘ್ಯವಾಗಿರ್ತಕ್ಕಂಥ ಕಡಗ ಕೊಟ್ಟರು, ಇಲ್ಲಿ ಹುಣಸೆ ಬೀಜ ಕೊಟ್ಟರು. ರತ್ನ ಕೊಟ್ಟರೆ ಅರ್ಥ ಆಗ್ತದೆ, ಹುಣಸೆ ಬೀಜ ಕೊಟ್ಟರೆ ನಮಗೆ ಆಶ್ಚರ್ಯ ಆಗ್ತದೆ. ನಮಗೆ ಹುಣಸೆ ಬೀಜ ಕೊಡಬಾರ್ದಾಗಿತ್ತು ಅನ್ನೋಷ್ಟು ಮಟ್ಟಿಗೆ ಆಶ್ಚರ್ಯ ಆಗ್ತದೆ. ಹುಣಸೆ ಬೀಜ ಕೊಟ್ಟಿಲ್ಲ, ಸುವರ್ಣ ಬೀಜ ಸ್ವರೂಮೂಲ ಗ್ರಂಥನೇ ಕೊಟ್ಟಿದ್ದಾರೆ ಮಧ್ವಾಚಾರ್ಯರು. ಅದು ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ ಹೊರತು, ಬಂಗಾರದ ಮೇಲೆ ಯಾರಿಗೆ ಗೊತ್ತಾಗ್ತದೆ? ಅದ್ರ ಬಗ್ಗೆ ಪರಿಚಯ ಇರಬೇಕಷ್ಟೇ. ಆ ದೃಷ್ಟಿಯಲ್ಲಿ ಆಚಾರ್ಯರು ಕೊಟ್ಟ ತೊಗೊಂಡು ಹೊರಟವರು. ಮುಂದೆ ನಗಾರಿ ಭಾಷೆ ಕಥೆ ನಮಗೆ ಗೊತ್ತು. ಆಗ ಬೆಳಬೇಕಾಗಿದ್ದು ಧರ್ಮ ಭೀಮಸೇನ ದೇವರು ಹೇಳಿದ್ದು, ನಮ್ಮಣ್ಣ ಮನುಷ್ಯನಾಗಿದ್ದು ಕೂಡ, ಮನುಷ್ಯ ದೇಹದಲ್ಲಿ ಇದ್ದರೂ ಕೂಡ ಯನ್ಮರ್ತ್ಯ ದೇಹೋಪಿ ವಿನಿಶ್ಚಿತಾಯು. ಅದಕ್ಕೆ ನಾನು ಭಾರಿ ಖುಷಿಯಾಯಿತು, ನಗಾರಿ ಬಾರಿಸಿಬಿಟ್ಟೆ ಅಂತ ಹೇಳಿದ ಕಥೆ ನಮಗೆ ಗೊತ್ತಿದೆ. ಅದನ್ನು ಅರ್ಥ ಮಾಡಿಕೊಂಡ್ರು ಅಂದರೆ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ, ಅವಕಾಶ ಬಂದಾಗ ಕಳ್ಕೊಳ್ಬಾರ್ದು, ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋಂಥ ದಾಸರ ಮಾತು ಅದೇ ಹೇಳೋದು. ಇದೆಲ್ಲ ಏನು ಕಥೆ ಇದೆ, ಅವ್ರ ಜೀವನದಲ್ಲೇ ಮುಂದೆ ಹಾಡ್ತಾರೆ ದಾಸರು, ನಡೆದಿದ್ದೆಲ್ಲ ತಾವೇ ಹೇಳ್ತಾರೆ. ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ, ಅದೇ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಅಂತ ಚಾನ್ಸ್ ಮತ್ತೆ ಬರೋ. ಎಕ್ಸಾಮ್ ಕಟ್ಟಿರ್ತಾನೆ ಯಾವುದೋ ಹುಡುಗ, ಎಕ್ಸಾಮ್ ಫೀಸ್ ನೂರು ರೂಪಾಯಿ ಕೇಳೋದಕ್ಕೆ ಬರ್ತಾನೆ, ಆಗ ಕೊಟ್ಟರೆ ಎಷ್ಟು ಉಪಯೋಗ ಆಗುತ್ತೆ, ಆಮೇಲೆ ಕೊಡ್ತೀನಿ ಅಂದ. ದೊಡ್ಡ ದೊಡ್ಡ ಅಧಿಕಾರಿ ಆಗಿಬಿಟ್ಟ, ಆಗ ಹುಡ್ಕೊಂಡು ಹೋದ, ಅವ್ರು 100 ರೂಪಾಯಿ ಕೇಳಿದ್ದಲ್ಲ ತೊಗೊಂತ ಕೇಳಿ, ಏನು ಮಾಡೋದು ತೊಗೊಂಡವನು. ಎಕ್ಸಾಮ್ ಫೀಸ್ ಅವತ್ತು 100 ರೂಪಾಯಿ ಕೊಟ್ಟಿದ್ರೆ ಆಗೋ ಪ್ರಯೋಜನ, ಇವತ್ತು 100 ರೂಪಾಯಿ ಬೆಲೆ ಇಲ್ಲ. ಆ ಕೊಟ್ಟಿದ್ರೆ ಅವ್ರ ಕೋರ್ಸ್ ಚೇಂಜ್ ಆಗ್ತಿತ್ತು ಲೈಫ್ ಅವ್ರದ್ದು. ಆ ಕೊಡದೆ ಹೋದ್ರೆ ಎಷ್ಟು ತೊಂದರೆ ಆಗುತ್ತೆ. ಈಗ ನಮ್ಮ ಜನ ಮಾಡೋ ತಪ್ಪು ಅದು ಬಂತು, ಯಾವುದೋ ಕಾಲಕ್ಕೆ ಮಾಡೋದನ್ನು ಮಹತ್ವ ಇಲ್ಲ. ಧನುರ್ಮಾಸ ಮತ್ತೆ ಬರುತ್ತೆ, ಧನುರ್ಮಾಸ ಮತ್ತೆ ಧನುರ್ಮಾಸ ಬರೋದು, ಮತ್ತೆ ಮುಂದೆ ವರ್ಷ ಕಾಯಬೇಕು. ಆ ಕಾಲಕ್ಕೆ ಮಾಡೋ ಕೆಲಸ ಆಗಲೇ ಮಾಡಬೇಕೇ ಹೊರತು ಮುಂದೆ ಮಾಡೋಕ್ಕೆ ಬರೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಪುರಂದರದಾಸರ ಹೆಂಡತಿ ಎಷ್ಟು ಬುದ್ಧಿ ಉಪಯೋಗಿಸಿದ್ದಾರೆ ಯೋಚನೆ ಮಾಡಬೇಕು. ಅದರ ಫಲ ಮುಂದೆ ಹೊಳಿಸ್ಕೋತಾರೆ. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆ ಪತ್ನಿ ಕುಲ ಸಾವಿರವಾಗಲಿ ಗೋಪಾಲ ಬುಟ್ಟಿ ಹಿಡಿಸಿದಳಯ್ಯ ಅಂತ ಕೊಂಡಾಡಬೇಕಾದ್ರೆ ಇವರ ವಿವೇಕ ನಮ್ಮನೆ ಬಹಳಷ್ಟು ಒಳ್ಳೆಯ ದಾರಿಗೆ ಆಗ್ತದೆ. ಕೊನೆಗೆ ಮೂಗುತಿ ತೆಗೆದು ಕೊಟ್ಟರು, ಬ್ರಾಹ್ಮಣ ತೊಗೊಂಡು ಹೊರಟ. ಎಲ್ಲಿ ಸುಮ್ಮನೆ ತೊಗೊಂಡು ಹೋಗಬಾರ್ದೆ, ತೊಗೊಂಡೋಗಿ ಬ್ರಾಹ್ಮಣ ಆಗಿದ್ದರೆ ನಾಪತ್ತೆಯಾಗಿ ಹೋಗ್ಬಿಡ್ತಿದ್ದೆ, ಯೋಚನೆ ಇರಲಿಲ್ಲ. ತೊಗೊಂಡೋಗ ಕೊಳ್ಳೋಕ್ಕೆ ಬಂದ ಬ್ರಾಹ್ಮಣ ಪಾಪ ಅಂತ, ಸಾಕ್ಷಾತ್ ಭಗವಂತ ಅಂತ ಹೇಳ್ತಾರೆ, ಬ್ರಾಹ್ಮಣನಾದರೂ ಸಾಕು ನಮಗೆ. ಸೀದಾ ಅವ್ರ ಹತ್ರ ಹೋಗ್ಬೇಕಾ? ಹೋಗಿಬಿಟ್ಟು ಶನಿವಾರ ನಾವು ಚಿನ್ನಪ್ಪ ನಾಯಕರ ಹತ್ರ ಹೋಗಬೇಕಾ? ನಾಯಕರೇ, ನೀವಂತೂ ಕೊಡಲಿಲ್ಲ, ಯಾರೋ ಪುಣ್ಯಾತ್ರ ದಾನ ಮಾಡಿದ್ದಾರೆ, ಇದಿಟ್ಕೊಂಡು ದುಡ್ಡು ಕೊಡಿ ಅಂತ ಕೊಟ್ಟರು. ಇದನ್ನಿಟ್ಕೊಂಡು ದುಡ್ಡು ಕೊಡಿ. ಆಗ ನೋಡ್ತಾನೆ, ಪರಮಾಶ್ಚರ್ಯ ಆಯಿತು. ಹೆಂಡತಿ ಮೇವರು ಎಲ್ಲ ಸ್ಟಾಕ್ ಗೊತ್ತಿತ್ತು ಗಂಡನಿಗೆ, ಎಲ್ಲ ಗೊತ್ತಿತ್ತು. ಕರಾರು ವಾಕ್ಯ ಯಾಕೆಂದರೆ ದುಪುಡತನ ಎಲ್ಲ ಗೊತ್ತಿರ್ತದೆ ಪಾಪ ಅವರಿಗೆ. ಆ ಎಲ್ಲ ನೋಡಿದರು, ಇದು ಹೆಂಡತಿದೆ ಅಂತ ಗೊತ್ತಾಯಿತು. ಆದರೆ ಅವರು ಎಷ್ಟು ಲೋಭಿಗಳಾಗಿದ್ದರೂ ಕೂಡ ಪ್ರಮಾಣ ಬಿಟ್ಟು ಮಾತಾಡ್ತಿರಲಿಲ್ಲ, ಆಧಾರ ಇಲ್ಲದೆ ಮಾತಾಡಬಾರ್ದು. ಇದನ್ನು ಗಮನಿಸ್ಬೇಕು ನಾವು. ಈ ಕಳ್ಳ ಅಂತ ಕರೀಲಿಲ್ಲ ಬ್ರಾಹ್ಮಣನನ್ನು, ಹೆಂಡತಿ ಯಾಕೆ ಕೊಟ್ಲ ಅಂತ ಕೇಳಲಿಲ್ಲ, ಇಸ್ಕೊಂಬಂದ್ಯಾ ಅಂತ ಕೇಳಲಿಲ್ಲ. ಪರೀಕ್ಷೆ ಮಾಡಬೇಕು ತೀರ್ಮಾನ ಮಾಡಿದರು. ಅದಕ್ಕೆ ಹೇಳಿ ಸ್ವಲ್ಪ ಮನೆಗೆ ಹೋಗಿ ಬರ್ತೇನೆ ನಾನೀಗ, ಸ್ವಲ್ಪ ಇಲ್ಲೇ ಕೂತಿರೋದು ಬ್ರಾಹ್ಮಣನ ಕೂಡಿಸಿದರು. ಆ ಬ್ರಾಹ್ಮಣ ಮೂತ್ರ ತೊಗೊಂಡು ಅದು ತೊಗೊಂಡು ಹೋಗ್ಬಿಟ್ರೆ ಬೈಬಹುದು ಆ ಬ್ರಾಹ್ಮಣ, ಅದು ಎದುರಿಗೇ ಲಾಕ್ ಮಾಡಿ ಅಲ್ಲ ಇಟ್ಟುಬಿಟ್ಟು ಹೋಗಿದ್ದಾರೆ, ಬರ್ತೇನೆ ಇಲ್ಲೇ ಕೂತಿರು ಅಂತೇಳಿ ಸೀದಾ ಮನೆಗೆ ಹೋದರು. ಉದ್ದೇಶ ಇಷ್ಟೇ, ಹೆಂಡತಿ ಹೌದು ಅಂತ ನಿಶ್ಚಿತವಾದರೆ ಮುಂದೆ ವಿಚಾರ ಮಾಡಬೇಕು ಅಂತೇಳಿ ಹೋಗಿದ್ರು. ಅದೇ ಉದ್ದೇಶಕ್ಕೆ ಹೋದರು, ಹೆಂಡತಿ ಬಂದು ನೋಡ್ತಾರೆ, ಮೂಗಿನ ಮೇಲೆ ಕಣ್ಣು ಹಾಕಿದರು, ಮುಗುತ್ತಿಲ್ಲ ಅಂತ ಗೊತ್ತಾಯಿತು. ಅಲ್ಲಿಗೂ ಅವಸರ ಪಟ್ಟಿಲ್ಲ, ಮತ್ತೆ ಅದೇ ಮುಗುತ್ತಿ ಬಲ್ಲೆ ತೆಗೆದು ತೆಗೆದಿಟ್ಟಿರ್ಬೋದಲ್ಲ ಒಳಗಡೆಗೆ, ಕೊಟ್ಟಿದ್ದು ಮುಗುತ್ತೆ ಅಂತ ಹೇಗೆ ಹೇಳೋದು? ಅದೇ ಶಾಸ್ತ್ರ ಓದ್ದವರ ಚಿಂತನೆ ಕ್ರಮ ಬೇರೆ, ಅವಸರ ಪಟ್ಟು ಮಾತಾಡೋರ ಕ್ರಮ ಬೇರೆ. ಅವಸರ ಪಟ್ಟು ಮಾತು ಏನೋ ಮಾಡಿ ಕೊನೆಗೆ ಆಮೇಲೆ ಸಾರಿ ಅಂದರೆ ಏನು ಉಪಯೋಗ ಅದರಿಂದ? ಬಹಳ ಬುದ್ಧಿವಂತಿಕೆ ಮಾಡ್ತಾರೆ. ಆ ಮುಗುತ್ತಿ ಎಲ್ಲಿ ಹೋಯ್ತು ಕೊಡು ಅಂತ ಕೇಳ್ತಾರೆ. ಇನ್ನು ಪೂರ್ತಿ ಪರೀಕ್ಷೆ ಮಾಡಬೇಕು. ತಕ್ಷಣ ಆಗಿ ಈಗ ಗೊತ್ತಾಯಿತು ಏನಾಗಬಾರ್ದು, ಅದೇ ಆಗಿದೆ ಈಗ. ಮುಗುದಿ ಕೊಟ್ಟೆ ಅಂತ ಹೇಳಾಗಿಲ್ಲ, ಅವರು ಕೊಡೋ ಹಕ್ಕು ತನಗಿದ್ದರೂ ಕೂಡ ಸಿಟ್ಟು ಮಾಡಿಕೊಂಡೇ ಮಾಡ್ಕೋತಾರೆ, ಉಪಯೋಗ ಇಲ್ಲ. ಮತ್ತು ಅಷ್ಟು ದಿವಸ ಪರಿಚಯ ಆಗಿದೆ, ಭಾರಿ ಸಿಟ್ಟು ವ್ಯಕ್ತಿ ಎಂದು ಗೊತ್ತಿರೋದರಿಂದ ಏನು ಹೇಳಿದರೂ ಒಪ್ಪೋದಿಲ್ಲ ಅಂಥೇಳಿ ತರ್ತೀರಿ ಅಂತ ಒಳಗೆ ಹೋದರು. ಕೊಡಲಿಕ್ಕೆ ಮುಗುತಿ ಇಲ್ಲ, ಕೊಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಆಗ ವಿಷ ಪ್ರಾಶನ ಮಾಡೋಕ್ಕೆ ಹೋದರು, ಕತೆ ಕೇಳಿದ್ದೆ ನಾವೀಗ. ವಿಷ ಕುಡಿದು ಇನ್ನೇನು ದೇಹ ಬಿಡದೆ ವಾಸಿ ಅನ್ನೋಷ್ಟು ಮಟ್ಟಿಗೆ ಹೊರಟರು. ಪ್ರಾಣ ಕಂಠಗತ ಇರೇಪೆ ಅನ್ನೋ ಮಾತು ಬರುತ್ತೆ. ಧರ್ಮ ಕಾರ್ಯವನ್ನು ಯಾವ ಕಾಲಕ್ಕೂ ಬಿಡಬಾರ್ದು. ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ. ಈ ಮಾತನ್ನು ಮಹಾಭಾರತದ ಕೊನೆಗೆ ಸಂದೇಶ ಅಂತ ವೇದವ್ಯಾಸರು ಬರೀತಾರೆ. ನಜಾತು ಕಾಮಾತ್ ನ ಭಯಾತ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಶ್ಯಾಪಿ ಹೇತೋ. ಆ ಮಾತು ನೋಡಬೇಕು. ನಜಾತು ಕಾಮಾತ್ ನ ಭಯಾತ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಶ್ಯಾಪಿ ಹೇತೋ. ಧರ್ಮ ಇರಲಿ, ಕಾಮ ಅರ್ಥ ಯಾವುದೇ ಇರಲಿ, ಯಾವ ಕಾರಣಕ್ಕೂ ಧರ್ಮವನ್ನು ಬಿಡಬಾರದು. ಯಾತಕ್ಕೆ ಅಂದರೆ ಜೀವೋ ನಿತ್ಯ ಹೇತುರಸ್ಯತ್ವ ನಿತ್ಯ ಧರ್ಮೋ ನಿತ್ಯ. ಅವ್ರು ವೇದವ್ಯಾಸರು ಧರ್ಮ ನಿತ್ಯ, ಜೀವ ನಿತ್ಯ ಧರ್ಮ ನಿತ್ಯ. ಇವತ್ತು ಮಾಡಿದ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಆದರೆ ಸುಖ ದುಃಖೇ ತ್ವನಿತ್ಯೆ, ಸುಖ ದುಃಖಗಳು ಅನಿತ್ಯ, ಸುಖ ದುಃಖೇ ಸಮಯಕೃತ್ವ. ಆದರೆ ಜೀವ ನಿತ್ಯ ಧರ್ಮ ನಿತ್ಯ, ಧರ್ಮ ಬಿಡಬಾರದು ಅಂತ ಮಹಾಭಾರತ ಅದನ್ನು ಹೇಳಿ ಮುಕ್ತಾಯ ಮಾಡ್ತಾರೆ ವೇದವ್ಯಾಸ ದೇವರು. ಇಡೀ ಮಹಾಭಾರತ ಬರೆದ ಮೇಲೆ ಕೊನೆಯ ಸಂದೇಶ ಅಂದರೆ ಅದು. ಆಚಾರ್ಯ ಈ ಮಾತನ್ನು ಮಹಾಬ್ರಹ್ಮಸೂತ್ರ ಭಾಷೆಯಲ್ಲಿ ಕೋಟ್ ಮಾಡ್ತಾರೆ ಆಚಾರ್ಯರು. ಎಷ್ಟು ಮುಖ್ಯವಾದ ಮಾತು ಅಂದರೆ ಜೀವೋ ನಿತ್ಯ ಸುಖ ದುಃಖೇ ತ್ವನಿತ್ಯೆ ಇತಿ ಭಾರತೆ ಅಂತ ಕೋಟ್ ಮಾಡ್ತಾರೆ. ಅಷ್ಟು ಮುಖ್ಯವಾದ ಮಾತು ಅದನ್ನು ತಿಳ್ಕೊಂಡಿದ್ದಾರೆ. ಧರ್ಮ ದೊಡ್ಡದು ಪ್ರಾಣಕ್ಕೆ ಅಂತ ತಿಳ್ಕೊಂಡಿದ್ರಲ್ಲ, ಆ ಜೀವಿತಶ್ಯಾಪಿ ಹೇತೋ. ಆ ಕ್ಷಣಕ್ಕೆ ಪರಮಾತ್ಮ ಏನು ಮಾಡಿದ್ದಾನೆ ನಮ್ಮ ಜನ ಆಕ್ಷೇಪ ಮಾಡೋದು ಉತ್ತರ. ಅದು ಇಷ್ಟೆಲ್ಲ ಮಾಡಿಲ್ಲ, ಕೊನೆಗೆ ಏನು ಧರ್ಮ ಏನು ಮಾಡಿತು ಅಂತ ಕೇಳಿದರೆ ತಕ್ಷಣ ಮೂಗುತಿ ಅದರಲ್ಲಿ ಬಿತ್ತು, ತಕ್ಷಣ ಮೂಗುತಿ ಬಿತ್ತು. ನೋಡ್ತಾ ಅದೇ ಮೂಗುತಿನೇ ಸದ್ಯಕ್ಕೆ ಸಮಸ್ಯೆ ಪರಿಹಾರ ಆಯಿತು. ತಂದು ಗಂಡಕ್ಕೆ ಮುಗುತಿ ಕೊಟ್ಟೇ ಬಿಟ್ಟರು, ನೋಡ್ತಾರೆ ಅದೇ ಮೂಗುತಿ, ಮತ್ತೆ ಏನು ವ್ಯತ್ಯಾಸವೇ ಇಲ್ಲ. ಭಾರಿ ಆಶ್ಚರ್ಯ ಆಗೋಯ್ತು. ಅವ್ರು ಹೇಗೆ ಜಿಜ್ಞಾಸೆ ಮಾಡ್ತಿದ್ದಾರೆ, ಸೀದ ಮತ್ತು ಅಂಗಡಿಗೆ ವಾಪಸ್ ಹೊರಟ್ರು. ಆ ಮೂಗುತಿ ಅಲ್ಲಿದೆಯಲ್ಲೋ ನೋಡಬೇಕು ಅಂತ ಮತ್ತೆ ಈಗ ಇಲ್ಲಂತೂ ಮೂಗುತಿ ಅಂತ ಗ್ಯಾರಂಟಿ ಆಯ್ತಲ್ಲ, ಅಲ್ಲಿ ಮೂಗುತಿ ಅವಸ್ಥೆಯನ್ನು ನೋಡೋಕ್ಕೆ ಹೋಗ್ತಾರೆ. ಫಸ್ಟ್ ಬ್ರಾಹ್ಮಣ ಇಲ್ಲ ಅಲ್ಲಿ, ನೋಡಿದರೆ ಬ್ರಾಹ್ಮಣ ಉಳಿದು ಬ್ರಾಹ್ಮಣ ಗಟ್ಟಿ ಅಲ್ಲೇ ಕೂತಿರ್ತಿದ್ದ ಪಾಪ, ಬ್ರಾಹ್ಮಣ ಇಲ್ಲೇ ಇಲ್ಲ. ಇವರಿಗೆ ಲಕ್ಷ್ಯ ಇಲ್ಲ, ತೆಗೆದು ನೋಡ್ತಾರೆ ಆ ಮೂಗುತಿ ಅಲ್ಲಿಲ್ಲ. ತಾವೇ ಲಾಕ್ ಮಾಡ್ಕೊಂಡ್ಬಂದು ಇನ್ನೊಬ್ರಿಗೆ ಹೇಳಿದ್ರೆ ಸುಳ್ಳು ಮಾಡಿರ್ಬೋದಾಗಿತ್ತು. ಅಂದರೆ ಅವ್ರು ಎಷ್ಟು ಮಟ್ಟಿಗೆ ತೆರೆದಿದ್ದಕ್ಕೆ ಪ್ರಮಾಣ ಲಕ್ಷಣ ಅಂದರೆ ಪ್ರಮಾಣ ಪದ್ಧತಿ ಪ್ರಮಾಣ ಲಕ್ಷಣ ಓದಿದರೆ ಪ್ರಮಾಣ ಇಲ್ಲದೆ ಮಾತಾಡಬಾರ್ದು. ಮಾನಾಧೀನ ಮೇಯಸಿದ್ಧಿ ಅಂತ ಮಾತಿದೆ. ಇಷ್ಟೆಲ್ಲ ವ್ಯವಸ್ಥಿತವಾದ ಯೋಚನೆ ಅವರಿಗಿತ್ತು. ಈ ಅರ್ಹತೆ ಅವರನ್ನು ಕಾಪಾಡ್ತಾ ಇದೆ. ಅದರ ಜಿಪುಡರಾಗಿದ್ದ ಹೊರತು ದುಷ್ಟರಾಗಿರಲಿಲ್ಲ ನೆನಪಿರಬೇಕು. ಅವರು ಜಿಪುಡರು, ದುಷ್ಟರಲ್ಲ. ಇವತ್ತು ಜಿಪುಡರಾಗಿದ್ದವ್ರಿಗೆ ಏನಾಗ್ತದೆ ಅಂದರೆ ಒಂದು ಮಾತು ಬರ್ತದೆ. ವೇದವ್ಯಾಸದೇವರು ಅದೆಲ್ಲ ಪ್ರಸಂಗ ಬಂದಿತ್ತು ಅಂತ ಕಥೆ ಗೊತ್ತಿರೋದ್ರಿಂದ ಕಥೆ ಹೇಳೋ ಉದ್ದೇಶ ಮುಖ್ಯ ಅಲ್ಲ. ಇದೇ ಕಥೆ ನಿರ್ಣಯದಲ್ಲಿ ಆಚಾರ್ಯ ಬರೀತಾ ವೇದವ್ಯಾಸದೇವರು ಹೋಗ್ತಾ ಇದ್ದಾರೆ, ಒಂದು ಕೀಟ ಕಣ್ಣಿಗೆ ಕಾಣಿಸ್ತು. ಕತೆ ಎಲ್ಲರಿಗೂ ಗೊತ್ತಿದೆ, ಕೀಟ ಕಣ್ಣಿಗೆ ಕಾಣಿಸ್ತು. ತಕ್ಷಣ ವೇದವ್ಯಾಸದೇವರು ಹೇಳಿದರು, ನನ್ನ ಕಣ್ಣಿಗೆ ಬಿದ್ದಮೇಲೆ ಮನುಷ್ಯ ಸಾಮಾನ್ಯನಾಗಬಾರ್ದು, ಮೇಲಕ್ಕೆ ಕೇಳಬೇಕು. ಆಯತಾಭ್ಯಾಮ್ ವಿಶಾಲ ದೇವರ ಕಣ್ಣಿಗೆ ಬಿದ್ದಮೇಲೆ ಮುಗಿದೋಯ್ತು, ನೀನೇನು ಬೇಕು? ಭಾರತದಲ್ಲಿ ಹೇಳ್ತಾರೆ, ನನ್ನ ನೋಡಿದ ಮೇಲೆ ಯಾವ ಇಷ್ಟಾರ್ಥನೂ ಕೂಡ ಈಡೇರಿಲ್ಲ ಅಂತ ಆಗಬಾರ್ದು. ಅದಕ್ಕೆ ಎಲ್ಲೋ ಕೀಟ ನಿನಗೆ ನಾನು ರಾಜನನ್ನು ಮಾಡ್ತೇನೆ, ಮುಕ್ತಿ ಕೊಡ್ತೇನೆ, ರಾಜನಾಗು ಅಂತ ಹೇಳ್ತಾರೆ. ಭವಸ್ವ ರಾಜ ಕುಶರೀರಮೇತ ತ್ಯಕ್ವಾ ಅಂತ ಅವ್ರ ಮಾತು. ಈ ರಾಜ ದೇಹ ಬಿಟ್ಟು ಬಿಡು, ಕೃಮಿ ದೇಹ ಬಿಟ್ಟು ಬಿಡು, ರಾಜನಾಗು ಅಂತ ಹೇಳಿದ ತಕ್ಷಣ ಅದಿಲ್ಲ ಇದೇ ರಾಜ್ಯ ದೇಹದಲ್ಲಿ ಆಗ್ತೇನೆ ಅಂತ ವೇದವ್ಯಾಸರು ಕೊಟ್ಬಿಡ್ತಾರೆ. ಆ ವಿಚಾರ ಬೇರೆ, ಆಚಾರ್ಯ ಬರೀತಾರೆ ಅಲ್ಲಿ ಅವನು ಯಾರವನು ಅಂತ ಪ್ರಶ್ನೆ. ಈಗ ಅವ್ರ ಹಿಂದಿನ ಜನ್ಮದಲ್ಲಿ ಪುರ ವೃಷಲಂ ಸುಲುಬ್ಧಂ, ಅವನೊಬ್ಬ ಶೂದ್ರನಾಗಿದ್ದ, ತುಂಬ ಒಳ್ಳೆಯವನಾಗಿದ್ದ, ಎಲ್ಲ ಗುಣ ಇದ್ದು, ಒಂದು ಗುಣ ಮಿಸ್ಸಿಂಗ್, ಸುಲುಬ್ಧಂ, ಲೋಭ ಇತ್ತು ಅವನಿಗೆ. ಲೋಭದಿಂದಾಗಿ ಲೋಭಾಚ್ಯ ಕೀಟತ್ವ ಮವಾಪ, ಕೀಟವಾಗಿ ಹುಟ್ಟಿದ್ದಂತೆ. ಯಾರು ಜಿಪುಣರಾಗಿರ್ತಾರೋ ಕೀಟ ಜನ್ಮ ಬರುತ್ತೆ ಅಂತ ಅರ್ಥ. ಯಾರು ಲೋಭವನ್ನು ತೋರಿಸ್ತಾರೋ ಅಲ್ಲಿ ಅವರು ಕೀಟವಾಗಿ ಹುಟ್ಟುತ್ತಾರೆ. ಆ ಅಂದರೆ ಉಳಿದೆಲ್ಲ ಗುಣಗಳಿದ್ದರೂ ಕೂಡ ಒಂದು ಗುಣ ಹಾಳು ಮಾಡಿಬಿಡುತ್ತೆ. ಲೋಭ ಬಹಳ ಕೆಟ್ಟ ಒಂದು ಗುಣ ಅಂತ ಹೇಳ್ತಾರೆ ವೇದವ್ಯಾಸ ದೇವರು. ಮಹಾಭಾರತದಲ್ಲಿ ಒಂದು ಮಾತು ಬರೀತಾರೆ, ಎಲ್ಲೋ ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾ ಅರ್ಜುನ ಯುದ್ಧ ಮಾಡ್ತಿದ್ದಾನೆ. 15ನೇ ದಿವಸ ಅವ ಸೂರ್ಯ ಮುಳುಗೋದ್ರೊಳಗೆ ಜೇತರ್ತಕ್ಕಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ. ಮಧ್ಯಾಹ್ನದವರೆಗೂ ಬಂದಿದ್ದಾನೆ, ಜೇತರ್ತ ಸುಳು ಕೂಡ ಸಿಕ್ಕಿಲ್ಲ. ಅಟ್ಟ ಕುದುರೆಗಳಿ ಭಾರಿ ಇದಾಗಿಬಿಟ್ಟಿದೆ, ಆಯಾಸ ಆಗೋಗ್ಬಿಟ್ಟಿದೆ, ಭಾರಿ ಆಯಾಸ ಆಗೋಗಿದೆ. ಆಗ ಕೃಷ್ಣನ ಪ್ರಾರ್ಥನೆ ಮಾಡ್ತಾನೆ, ಕೃಷ್ಣ ತಕ್ಷಣ ಕುದುರೆ ಅರ್ಜುನ ಒಂದು ಸರೋವರ ನಿರ್ಮಾಣ ಮಾಡು ಅಂತ ಹೇಳ್ತಾನೆ. ಅರ್ಜುನ ಮಾಡಿಬಿಡ್ತಾನೆ, ಒಂದು ಬಾಣ ಹೊಡಿತಾನೆ, ದೊಡ್ಡ ಕಂದಕ್ಕಾಗುತ್ತೆ, ಇನ್ನೊಂದು ಬಾಣ ಹೊಡಿತಾರೆ, ನೀರು ತುಂಬಿ ಹೋಗುತ್ತೆ. ಆ ತಕ್ಷಣನೇ ಕೃಷ್ಣ ಕುದುರೆಗಳನ್ನು ಬಿಚ್ಚಿ ಹೂವ ತರೋವರ ಮನೆಗೆ ಹುಲ್ಲ ತರುವ ಕೇಳಿದ್ದೇವೆ. ಬಾಣ್ಣು ಅದು ಮೈ ತೊಳೆದು ಮಾಡಿ ಬಾಣ ಕಿತ್ತಿ ಹುಲ್ಲೆಲ್ಲ ಕೊಟ್ಟು ನೀರು ಕುಡಿಸಿ ಎಲ್ಲ ಮಾಡಿಬಿಟ್ಟಂತೆ. ಅರ್ಜುನ ನೆಲ ಮೇಲೆ ಯುದ್ಧ ಮಾಡ್ತಾ ಇದ್ದಾಗ ಅರ್ಜುನ ರಥ ಇಲ್ಲ ತನಗೀಗ, ನೆಲ ಯುದ್ಧ ಮಾಡ್ತಾ ಇದ್ದ, ಒಬ್ಬನೇ ಎಲ್ಲರನ್ನೂ ಸೋಲಿಸಿಬಿಟ್ಟ ಅರ್ಜುನ ಕೌರವರನ್ನು. ಆ ವೇದವ್ಯಾಸರು ಒಂದು ಮಾತು ಬರೀತಾರೆ, ಒಂದು ಶ್ಲೋಕ ಬರೀತಾರೆ. ಏಕೋ ನಿವಾರಯ ಮಾಸ ಲೋಭ ಸರ್ವಗುಣಾನಿವ ಅಂತ ಮಹಾಭಾರತದ ವಾಕ್ಯ. ಒಂದು ಲೋಭ ಎಲ್ಲ ಗುಣಗಳನ್ನ ಹೆಂಗೆ ಮುಚ್ಚಾಕಿಬಿಡುತ್ತೋ, ಒಬ್ಬ ಅರ್ಜುನ ಎಲ್ಲ ಶತ್ರುಗಳನ್ನ ಗೆದ್ದು ಬಿಟ್ಟ ಅಂತ ಉಲ್ಲೇಖ ಕೊಡ್ತಾರೆ. ಅದು ಎಲ್ಲ ಗುಣ ಇದ್ದ ಲೋಭ ಒಂದು ಇಲ್ಲದೆ ಹೋಗಿಬಿಟ್ರೆ ಅವನು ಮುಂದೆ ಮೇಲೆ ಬರ್ತಾನೆ, ಲೋಭ ಇದ್ದರೆ ಕೆಳಬಿದ್ದು ಬಿಡ್ತಾರೆ ಅಂತ ಅರ್ಥ. ಈ ಮಾತನ್ನು ನೆನೆಸಿಕೊಂಡ್ರೆ ಒಳ್ಳೆ ದೃಷ್ಟಾಂತ ಅದು. ಏಕೋ ನಿವಾರಯ ಮಾಸ ಲೋಭ ಸರ್ವಗುಣಾನಿವ, ಗುಣಗಳನ್ನು ಮುಚ್ಚಾಕಿತ್ತು. ಇನ್ನೊಂದು ಪ್ರಸಂಗ, ಮತ್ತೆ ವೆಂಕಟನಾಥ ಇದ್ದಾರೆ, ಆಶ್ರಮ ತಗೋಬೇಕೀಗ, ಹೇಳ್ತಾ ಇದ್ದಾರೆ ಸುಧೀಂದ್ರ ಸ್ವಾಮಿಗಳು, ನೀವು ಸನ್ಯಾಸಿ ಪೀಠ ಕೊಡ್ತೇನೆ ನಿಮಗೆ ಸನ್ಯಾಸಿಗಳಾಗಿ ಅಂತ ಹೇಳಿದರು. ಅವ್ರು ಆಗೋದಿಲ್ಲ ಅಂತ ಹೇಳಿದರು. ನನ್ನಲ್ಲಿ ಏನು ಗುಣ ಇದೆ ಅಂತ ಹೇಳಿ ಸನ್ಯಾಸಿ ಆಗಬೇಕು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಏನಿದೆ ಗೊತ್ತಾ, ಧೀರತಾ ಉದಾರತಾ ಚ, ನಿಮ್ಮ ಔದಾರ್ಯ ಗುಣ ಇದೆ, ಸನ್ಯಾಸಿಗಳಾಗಿ ಪೀಠಾಧೀಶರಾಗಬೇಕು ಅಂತ ಹೇಳ್ತಾರೆ. ಔದಾರ್ಯ ಅಂದರೆ ಲೋಭಕ್ಕೆ ಆಪೋಸಿಟ್ ಅದು, ಲೋಭಕ್ಕೆ ಆಪೋಸಿ. ಇವತ್ತು ರಾಯರ ಔದಾರ್ಯ ಎಷ್ಟೋ ಇವತ್ತಿಗೂ ಕೊಡ್ತಾ ಇದ್ದಾರೆ, ಪುಣ್ಯಾತರು ಕೊಡ್ತಾನೇ ಇದ್ದಾರೆ. ಕಲಿಯುಗದ ಕಲ್ಪವೃಕ್ಷ ಕಾಮಧೇನು, ಸುಧೀರ್ ಸ್ವಾಮಿ ಏನು ಮಾತು ಹೇಳಿದ್ರಲ್ಲ ಇವತ್ತು ನೂರಕ್ಕೆ ನೂರು ಸತ್ಯವಾಗಿ ರಾಯರಲ್ಲಿ ಕಾಣ್ತಾ ಇದ್ದೆ. ಅದರಿಂದ ಅವ್ರು ಏನಾಗಿದ್ದಾರೆ, ಲೋಕಮಾನ್ಯರಾಗಿಬಿಟ್ಟಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಲೋಭ ಹಾಳು ಮಾಡಿಬಿಡುತ್ತೆ ಎಲ್ಲ ಗುಣಗಳನ್ನು. ಇವತ್ತು ಹಾಗಾಗಿದ್ದರು ಅಂದರೆ ಇವರು ಪೂರ್ವಜೀವನದಲ್ಲಿ ವಿಜಯದಾಸರಿದ್ದಾರೆ, ದಾಸಪ್ಪ, ಸಂಪತ್ತಿರಲಿಲ್ಲ, ವಿದ್ಯೆ ಇರಲಿಲ್ಲ, ದುಷ್ಟತನ ಯಾವುದೂ ಇರಲಿಲ್ಲ, ನೆನಪಿರಬೇಕು, ದುರಾಚಾರ ಇರಲಿಲ್ಲ, ದುಷ್ಟತನ ಇರಲಿಲ್ಲ. ಮುಂದೆ ಅವರಿಗೆ ಅನುಕೂಲ ಆಯಿತು. ದುಷ್ಟರು ದುರಾಚಾರಿ ಆದರೆ ಪ್ರಯೋಜನ ಇಲ್ಲ. ಇವತ್ತು ಎಷ್ಟೇ ಗುಣಗಳಿದ್ದರೂ ಹಣ ಇದ್ದರೂ ಪ್ರಯೋಜನ ಇಲ್ಲ. ದಾರಿದ್ರೆ ಆ ದೋಷ, ಆದರೆ ಅದು ನಿಂದೆ ಅಲ್ಲ. ಅವರಿಗೆ ತೊಂದರೆ ಆಗುತ್ತೋ ಜನಗಳಿಗೆ ಅದರಿಂದ ತೊಂದರೆ ಇಲ್ಲ. ದುಷ್ಟತನ ಲೋಕಕ್ಕೆ ಹಾಳು ಮಾಡ್ತಾ ಇದೆ. ನಸೀನಪ್ಪ ನಾಯಕರು ಆಗ ಹೊಸ ಯೋಚನೆ ಮಾಡ್ತಾ ಇದ್ದಾರೆ, ಏನಿದು ಆಶ್ಚರ್ಯ, ಇದೇ ಮುಗುತಿ ಏನಾಯಿತು ಅದೆಲ್ಲ ಕೇಳಿ ಕೇಳಿ ಅರ್ಥ ಆಯ್ತು. ಸೀದಾ ಮತ್ತೆ ಮನೆಗೆ ಹೋಗ್ತಾರೆ, ನೋಡ್ತಾರೆ ಹೆಂಡ್ತೀನಿ, ಕೇಳ್ತಾರೆ ಏನು ಅಂತ ಕೇಳ್ತಾರೆ. ಆ ಎಲ್ಲ ವಿಷಯ ಹೇಳಿಬಿಡ್ತಾರೆ ಅವರು, ಅರ್ಥ ಆಯ್ತು. ಮುಗುತಿ ಏನು, ಕೊಡೋದೇನು, ಅಲ್ಲಿ ಲಾಕ್ ಮಾಡೋದೇನು, ಇಲ್ಲಿ ಬರೋದೇನು, ಇದ್ಯಾವುದೋ ಮನುಷ್ಯ ಲೋಕದ ಮನುಷ್ಯರ ವ್ಯಾಪಾರ ಅಲ್ಲ, ಇದು ಸಾಕ್ಷಾತ್ ಭಗವಂತನ ವ್ಯಾಪಾರ ಅಂತ ಅರ್ಥ ಮಾಡಿಕೊಂಡು ಆಗ ಅವ್ರು ಹೇಳ್ತಾರೆ, ಆ ಬ್ರಾಹ್ಮಣ ನಿಜವಾಗಲೂ ಬ್ರಾಹ್ಮಣನಾಗಿದ್ದರೆ, ಭೂಲೋಕ ವ್ಯಕ್ತಿಯಾಗಿದ್ದರೆ ತೊಗೊಂಡು ಹೋಗ್ತಾ ಇದ್ದ, ಅಲ್ಲಿಗೆ ಬಂದು ಎಲ್ಲ ಮಾಡಿ ನಾನು ಉದ್ಧಾರ ಮಾಡೋಕ್ಕೆ ಬಂದಿದ್ದಾನೆ ಅಂತ ಹೇಳಿಕೊಂಡು ಸಂಪೂರ್ಣ ತ್ಯಾಗವನ್ನು ಮಾಡಿ ತಷ್ಟ ಹೊರಟುಬಿಡ್ತಾರೆ. ನವಕೋಟಿಯನ್ನು ತ್ಯಾಗ ಮಾಡ್ತಾರೆ. ಮೊದಲು ನವಕೋಟಿ ನಾರಾಯಣ ಆಗಿದ್ರಲ್ಲ, ನವಕೋಟಿ ನಾರಾಯಣ ಆಗಿದ್ರು, ನವಕೋಟಿಯನ್ನು ಬಿಟ್ಟು ನಾರಾಯಣನ ಹಿಡಿತಾರೆ, ಅದು ವಿಶೇಷ. ನವಕೋಟಿ ಅಂದರೆ ಲಕ್ಷ್ಮಿ, ನಾರಾಯಣ ಅಂದರೆ ದೇವರು, ಸಂಪತ್ತನ್ನು ಬಿಟ್ಟು ದೇವರನ್ನು ಹಿಡಿತಾರೆ, ಇದೇ ದೊಡ್ಡ ಸಾಧನೆ ಅಂದರೆ ಅದು. ನಾರಾಯಣ ಬಿಟ್ಟು ನವಕೋಟಿ ಹಿಡಿಯೋರು ಬೇಕಾಷ್ಟನ ಸಿಗ್ತಾರೆ. ದೇವ್ರ ಪೂಜೆ ಮಾಡ್ತಿರ್ತಾರೆ, ಸಂಪತ್ತು ಮಾತ್ರ ಕ್ಯಾನ್ಸಲ್, ಇವತ್ತು ಆಗ್ತಿರೋದು ಹಾಗೆ ತಾನೆ. ಒಳ್ಳೊಳ್ಳೆ ಕೆಲಸ ಆದರೆ ದೇವ್ರ ಪೂಜೆನೇ ಕ್ಯಾನ್ಸಲ್, ಒಳ್ಳೊಳ್ಳೆ ಕೆಲಸ ಸಂಧ್ಯಾವನ್ನೇ ಕ್ಯಾನ್ಸಲ್. ಅಂದರೆ ಕೋಟಿ ಎಲ್ಲ ಸಿಗೋದು, ಲಕ್ಷಕ್ಕೋಸ್ಕರ ದೇವರು ಬಿಡ್ತಿದ್ದಾರೆ. ಅವ್ರು ನವಕೋಟಿನೂ ಬಿಟ್ಟು ದೇವರು ಹಿಡಿದ್ರಲ್ಲ, ಅದು ಭಾರಿ ದೊಡ್ಡದು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಬಹುಲೋಕ ಅಪಾರವಾದ ಸಂಪತ್ತನ್ನು ಒಂದು ಕ್ಷಣದಲ್ಲಿ ಬಿಡ್ತಾರೆ. ಅವ್ರು ದಾನ ಮಾಡೋಕ್ಕೂ ಕೊಡಲಿಲ್ಲ, ಒಂದೊಂದನ್ನೇ ತೊಗೊಂಡು ಅಂತ ಕೊಡಲಿಲ್ಲ, ಅದು ವೇಸ್ಟ್ ಆಫ್ ಟೈಮ್ ಅಂತ ತಿಳ್ಕೊಂಡ್ರು. ಇಷ್ಟೊತ್ತು ವೇಸ್ಟ್ ಆಫ್ ಬರೀ ಅಂತ ಅರ್ಥ ಮಾಡ್ಕೋತಿದ್ರು, ವೇಸ್ಟ್ ಆಫ್ ಟೈಮ್ ಅರ್ಥ ಆಯ್ತು ಅವ್ರಿಗೀಗ. ವೇಸ್ಟ್ ಆಫ್ ಮನಿನ ಕಾಂಪೆನ್ಸೇಟ್ ಮಾಡಬಹುದು, ವೇಸ್ಟ್ ಆಫ್ ಟೈಮ್ ಕಾಂಪೆನ್ಸೇಟ್ ಮಾಡೋಕ್ಕಾಗೋದಿಲ್ಲ. ಇವತ್ತು ಕೋಟಿ ಕೋಟಿ ಹೋದವರು 10 ಕೋಟಿ ಮತ್ತೆ ವಾಪಸ್ ತೊಗೋತಾರೆ, ಪಾಪರಾದವ್ರು ಮತ್ತೆ 10 ವರ್ಷ ಮುಂದೆ ಹೋಗಿಬಿಡ್ತಾರೆ. ಆದರೆ ಟೈಮು ಒಂದು ದಿವಸ ವಾಪಸ್ ಬರೋದಿಲ್ಲ ಅಲ್ಲ, ಒಂದು ಗಂಟೆ ವಾಪಸ್ ಬರೋದಿಲ್ಲ ಅಲ್ಲ, ಒಂದು ನಿಮಿಷ ವಾಪಸ್ ಬರೋದಿಲ್ಲ ಅಲ್ಲ, ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ವಾಪಸ್ ಬರೋದಿಲ್ಲ. ಮುಂದೆ ಹೋಯ್ತು ಅಂದರೆ ಹೋಯ್ತೇನೆ. ಸಾಹಾನಿ ತನ್ನ ಮಹಚ್ಛಿದ್ರಂ ಸಾಚಾಂಧ ಜಡ ಮೂಕತ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಇದು ಒಂದು ಭಾಗ. ಎಲ್ಲವನ್ನು ತುಳಸಿದಳ ಇಟ್ಟರಂತೆ ಕೃಷ್ಣಾರ್ಪಣೆ ಹೊರಟಿದ್ದೇ ಕೆಲಸ. ಅವರಿಗಾಗಲೇ 4 ಗಂಡು ಮಕ್ಕಳಿದ್ದರು, ಒಬ್ಬ ಹೆಣ್ಮಗಳಿದ್ದರು, 5 ಜನ ಮಕ್ಕಳಾಗಲೇ ದಾಸರಿಗೆ. ಅಂದರೆ ವಯಸ್ಸು ಎಷ್ಟಾಗಿರ್ಬೇಕು ಗೊತ್ತಾಗುತ್ತಲ್ಲ, ಅರೌಂಡ್ 40 ಅವರು ಆಗಿದೆ. ಅಷ್ಟೊತ್ತಿಗೆ 40 ವರ್ಷದ ಆಸುಪಾಸನಲ್ಲಿದ್ದರು. ಅಷ್ಟು ಎಂಥ ಹೆಂಡತಿ, ಎಂಥ ಮಕ್ಕಳು, ಎಲ್ಲ ಒಂದೇ ರೀತಿ ಸ್ವಭಾವ. ತ್ಯಾಗ ಮಾಡಿ ಅಪ್ಪ ನೀನು ಬೇಕಾದ್ರೆ ಹೋಗೋ ಸಂಪತ್ತು ನಮಗೆ ಕೊಡೋ ಅಂತ ಕೇಳ್ಬೋದಾಗಿತ್ತು. ಒಂದು ಚೂರಿಲ್ಲ, ಸಂಪೂರ್ಣ ಮನೆ ಮನೆಯೇ ಬದಲಾಗಿ ಹೋಗುತ್ತೆ. ಇದು ರಾಯರ ಮಾತು, ಕರಿಷ್ಯೇ ಕಾರ ಇಷ್ಯೇ ಚ. ಅವರೊಬ್ಬರೇ ಬದಲಾಗಲಿಲ್ಲ, ಮನೆ ಮನೆಯೇ ಬದಲಾಯಿತು. ಇದು ಭಾರಿ ದೊಡ್ಡದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಮನೆಯಲ್ಲಿ ಒಬ್ಬರಿದ್ದರೆ ಸಾಲದು ಅಂತ ತಿಳ್ಕೊಂಡ್ಬಿಡ್ತೇವೆ ನಾವು. ನಾವೇ ವಾರಕ್ಕೊಂದು ದಿವಸ ದೇವ್ರ ಪೂಜೆ ಮಾಡಿದ್ರೆ ಸಾಕು, ನಮ್ಮಗೆ ಸಮಾಧಾನ ಮಾಡ್ಕೊಂಡ್ಬಿಡ್ಬೇಕೆ ನಾವು. ಹಾಗಲ್ಲ, ಮುಖ್ಯಾರ್ಥದಲ್ಲಿ ಎಲ್ಲರೂ ಬದಲಾಗಬೇಕು. ಒಬ್ಬರು ಆಕ್ಷೇಪಣೆ ಮಾಡಲಿಲ್ಲ, ಇಡೀ ತುಳಸಿದಳ ಇಟ್ಟಿದ್ದು ಕೃಷ್ಣ ಬಂದು ಹೊರಟಿದ್ದೇ ಕೆಲಸ. ಎಂಥ ದೊಡ್ಡ ತ್ಯಾಗ ಇದು. ಈ ತ್ಯಾಗಕ್ಕೆ ಇದು ಓವರ್ ಎಮೋಷನಲ್ ತ್ಯಾಗ ಅಲ್ಲ, ಇದು ಸಂಪೂರ್ಣವಾಗಿ ಜ್ಞಾನಪೂರ್ವಕವಾದ ತ್ಯಾಗ. ಜ್ಞಾನಪೂರ್ವಕ ತ್ಯಾಗ ಭಾರಿ ಮಹತ್ವ ಇರ್ತದೆ. ಬಿಟ್ಟು ಹೊರಟು ನವಕೋಟಿ ಒಂದೇ ದಿವಸ ಬಿಟ್ಟರು. ವ್ರತದಲ್ಲಿ ಒಂದೊಂದು ತಿಂಗಳು ಒಂದು ಬಿಡಬೇಕಾದ್ರೆ ಓಡಾಡ್ತೇವೆ, ಅಯ್ಯೋ ಶಾಖ ಬಿಡಬೇಕಾ, ಅಯ್ಯೋ ಮೊಸರು ಬಿಡಬೇಕಾ, ಅಯ್ಯೋ ಹಾಲು ಬಿಡಬೇಕು, ಮತ್ತೆ ಬರ್ತದೆ. ಆಮೇಲೆ ಅದೆಲ್ಲ ಹೋಗೋದಿಲ್ಲ, ಸ್ವಲ್ಪ ಬಿಡೋದಕ್ಕೆ ಗಲಾಟೆ ಮಾಡ್ತೇವೆ. ಸಂಪೂರ್ಣ ಲೈಫ್ನಲ್ಲಿ ಮತ್ತೆ ತಗೊಳ್ಳೇ ಇಲ್ಲ, ಪೂರ್ತಿ ಬಿಟ್ಟುಬಿಟ್ರು. ಇದು ಆಶ್ಚರ್ಯ. ಅದರ ಫಲ ಅಲ್ಲಿಂದ ಎಲ್ಲಿಗೆ ಹೋಗಬೇಕು ಅವರಿಗೆ ಯೋಚನೆ ಮಾಡ್ತಾ ಇದ್ದಾರೆ. ಊರು ಯಾವುದು ಅಂತ ಪ್ರಶ್ನೆಯಾಗಿ ಅವ್ರು ಇದ್ದಿದ್ದು. ಪುರಂದರಾಲಯ ಘಟ್ಟದೊಳಗೆ ಅಂತ ವಿಜಯದಾಸರು ಹೇಳ್ತಾರೆ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಸರಸಿಜ ನಂಬಿದೆ ಅಂತ ಹೇಳ್ತಾ ಗರ್ವರಹಿತರ ಮಾಡಿ ಮನು ಪರೆವ ಭಾರವು ನಿಮ್ಮದೇ, ಪುರಂದರಾಲಯ ಘಟ್ಟದೊಳಗೆ ಅಂತ ಉಪಯೋಗಿಸಿದ್ದಾರೆ. ಪುರಂದರಗಡ ಅಂತ ಹೆಸರದೆ ಪುರಂದರಗಡ. ಅದು ಯಾವುದು ಅಂತ ಜಿಜ್ಞಾಸೆ ಶುರು. ಈಗ ಇಲ್ಲಿ ದೊಡ್ಡ ವಾಕ್ಯಾರ್ಥಗಳು ಅದ್ರ ಬಗ್ಗೆನೇ. ಸಂಸ್ಕೃತದಲ್ಲಿ ಹೇಗೆ ವಾಕ್ಯಾರ್ಥ ನಡೀತಾ ಇರ್ತವೆ, ಇಲ್ಲೂ ವಾಕ್ಯಾರ್ಥ ನಡೀತಾ ಇರ್ತವೆ. ಎಂಥ ವಾಕ್ಯಾರ್ಥ? ಅವರಿದ್ದ ಸ್ಥಳ ಯಾವುದಾಗಿದ್ದರೆ ಪುರಂದರಗಡ ಅನ್ನೋದು ಯಾವುದಾಗಿತ್ತು ಅಂತ ಕೇಳಿದರೆ, ಇವತ್ತು ಪುನಾದ ಹತ್ರ ಒಂದು ಇದಿದೆ, ಪುರಂದರಗಡ ಇದೆ ಪಂಡ್ರಪುರದ ಹತ್ರ. ಪುರಂದರಘಟ್ಟ ಪುರಂದರಗಡ ಅಂತಲೇ ಹೆಸರದು. ಇವತ್ತು ಇದೆ, ಸುಮಾರು 18 ಮೈಲು ಅಂದರೆ ಸುಮಾರು ಒಂದು 40 ಕಿಲೋಮೀಟ್ರ್ ಒಳಗೇ ಇದೆ. ಅದಾಗಿರಬಹುದು ಅಂತ ಪ್ರಶ್ನೆ. ಅದಾಗಿರ್ಬೋದು, ಬಟ್ ಅಲ್ಲಿ ಏನು ಸ್ಮಾರಕ ಏನು ಇಲ್ಲ. ಇವತ್ತು ಪುರಂದರಾಲಯ ಪುರಂದರಗಡಕ್ಕೆ ಹೋದ್ರೆ ಯಾವ ಸ್ಮಾರಕನೂ ಇಲ್ಲ. ಇನ್ನೊಂದು ವಾದ ಉಂಟು, ಶಿವಮೊಗ್ಗದ ಒಂದು ಊರಿತ್ತೆ, ಅದೊಂದು ಪುರಂದರಗಡ ಅಂತ ಹೆಸರಿತ್ತು, ಅದೇ ಆಗಿರಬಹುದು ಅಂತ ಇನ್ನೊಂದು ವಾದ. ಶಿವಮೊಗ್ಗದ ಹತ್ರ ಪುರಂದರಗಡ ಅಂತ ಒಬ್ಬರು ವಾದ, ಪಂಡರಪುರದ ಶಿವ ಪುರಂದರಗಡ ಇನ್ನೊಂದು ವಾದ. ನಮಗೆ ಪ್ರಶ್ನೆ ವಾದ ಮಾಡಿ ಏನು ಹೇಳ್ತಾರೆ ಅಂದರೆ, ಪುರಂದರದಾಸರು ಕನ್ನಡದಲ್ಲಿ ಬರೆದಿದ್ದಾರೆ, ಇವರು ಕನ್ನಡದವರಾದ್ದರಿಂದ ಶಿವಮೊಗ್ಗ ಕನ್ನಡ ಪ್ರಾಂತ, ಅದಕ್ಕೆ ಇಲ್ಲಿರೋ ಸಂಭವ ಜಾಸ್ತಿ ಅಂತ ಇವರು ವಾದ. ಅದು ಮರಾಠಿ ಆಗ್ತದಲ್ಲ, ಅದಕ್ಕೆ ಇಲ್ಲಿರಬೇಕು ಅಂಥೇಳಿ. ಇವ್ರಿಗೆ ಇತಿಹಾಸ ಗೊತ್ತಿಲ್ಲ, ಭಾಳ ಜನ ಗೊತ್ತಿಲ್ಲ, ಮರಾಠಿ ಇವತ್ತು ಬಂದಿರೋದಷ್ಟೇ. ಹಿಂದಿನ ಕಾಲದ ಇಷ್ಟು ಕನ್ನಡ ಪ್ರಾಂತನೇ ಆಗಿದ್ದಿತ್ತು. ಎಲ್ಲಿವರೆಗೆ ಕನ್ನಡ ಇತ್ತು ಗೊತ್ತಾ? ನರಹರಿ ತೀರ್ಥರು ಅಂದರೆ ಒರಿಸ್ಸಾದವರೆಗೂ ಕನ್ನಡನೇ ಇದ್ದಿತ್ತು. ಒರಿಸ್ಸಾದವರಿಗೂ ಕನ್ನಡ ಇತ್ತು. ಕನ್ನಡ ಇಡೀ ದಕ್ಷಿಣ ಭಾರತದಲ್ಲೇ ಕನ್ನಡ ತುಂಬಿ ಹೋಗಿತ್ತಾಗ. ತುಂಬ ಜನ ಕನ್ನಡದವರಿಗೆ ಗೊತ್ತಿಲ್ಲ, ಅಷ್ಟು ವ್ಯಾಪಕವಾಗಿತ್ತು. ಕೊಯಂಬತ್ತೂರಿಗೆ ಹೋದಾಗ 4-5 ವರ್ಷಕ್ಕೆ ಕೆಳಗೆ ಒಬ್ಬರು ಹೇಳಿದರು, ಹಳೇ ಅಲ್ಲಿ ಸರ್ಕಾರಿ ದಾಖಲೆ ಕನ್ನಡದಲ್ಲಿ ಇದೆ ಅಂತ ಗೊತ್ತಾಯಿತು ಕೊಯಂಬತ್ತೂರಲ್ಲಿ. ಇವತ್ತು ತಮಿಳಿರೋ ದೊಡ್ಡ ಸ್ಟ್ರಾಂಗ್ ಪ್ಲೇಸ್ ಅವೆಲ್ಲ ಕೂಡ, ಅಲ್ಲಿ ಸರ್ಕಾರಿ ದಾಖಲೆ ಕನ್ನಡದಲ್ಲಿ ಇದ್ದು ಅಂತ ಹೇಳಬೇಕಾದ್ರೆ, ಅದು ಧರ್ಮಪುರಿಗೆ ಹೋದಾಗ ಅಲ್ಲಿ ಹೇಳ್ತಾರೆ ಸುತ್ತಮುತ್ತೆಲ್ಲ ಕನ್ನಡ ವಾತಾವರಣ ಪೂರ್ತಿಯಾಗಿ. ಅದು ಕನ್ನಡ ಭಾರಿ ಮುಂದೆ ಬಂದ ಕಾಲ ಒಂದಿತ್ತು. ಅಂದರೆ ಕನ್ನಡ ವಿಠಲ್ ಅಂತಲೇ ಹೆಸರು, ವಿಠಲ್ ಕನ್ನಡ ವಿಠಲ್ ಅಂತಲೇ ಕರೆಯೋದು. ಹೀಗಾಗಿ ಪುರಂದರಗಡ ಅನ್ನೋದು ಇವತ್ತು ಮರಾಠಿ ಅಂಥೇಳಿ ಅವ್ರು ಊರಾಗಿಲ್ಲ ಅಂತ ಹೇಳಬಾರ್ದು, ಅವತ್ತು ಕನ್ನಡದಲ್ಲೇ ಇತ್ತು ಅಂಥೇಳಿ ಕನ್ಫರ್ಮ್ ಆಗೋದ್ರಿಂದ ಇದಾದರಷ್ಟೇ ಅದಾದರಷ್ಟೇ, ವ್ಯತ್ಯಾಸ ಕಾಣೋದೇ ಇಲ್ಲ. ಇವತ್ತು ಇಲ್ಲೂ ಏನೋ ಗುರುತಿಲ್ಲ, ಅಲ್ಲೂ ಯಾವ ಗುರುತು ಇಲ್ಲ, ಪುರಂದರದಿಂದ ಯಾವ ಗುರುತುಗಳು ಇಲ್ಲ. ನಮ್ಮ ಜನಕ್ಕೆ ಗುರುತಿರೋದಿಲ್ಲ, ಅವನೇ ಗೊತ್ತಿರ್ತದೆ ಪಾಪ. ಸ್ವಲ್ಪ ದಿವಸ ಆದರೆ ಅವ್ರ ಹೆಸರು ಜನಕ್ಕೆ ಗೊತ್ತಾಗೋದಿಲ್ಲ. ಅಂಥ ಮರಿನೇ ಕೊಟ್ಟರೆ ಯಾರು ಬೇಕಾದ್ರೂ ಮರೆತು ಬಿಡ್ತಾರೆ. ಅಲ್ಲಿ ಎರಡು ಗುರುತುಗಳು ಇಲ್ಲ, ಅಲ್ಲಿಂದ ಬಂದರು. ಈ ಕಡೆಯಿಂದ ಬಂದರೂ ದೂರ, ಆ ಕಡೆಯಿಂದ ಬಂದರೂ ದೂರನೇ. ಆಗ ವ್ಯಾಸರಾಜರ ಹೆಸರು ವಿಶ್ವವಿಖ್ಯಾತವಾಗಿತ್ತು. ವ್ಯಾಸರಾಯರ ವಯಸ್ಸು ಎಷ್ಟು ಗೊತ್ತಾಗಲೇ 70+ ಇದ್ದರು ವ್ಯಾಸರಾಯರಾಗಲೇ, 70 ವರ್ಷ ದಾಟಿಬಿಟ್ಟಿದ್ರು. ಇವರು 40 ವರ್ಷದವರು, ಅವ್ರ ಹತ್ರ ಬಂದರಂತೆ. ವ್ಯಾಸರಾಯರ ಹೆಸರು ಆಗ ಭಾಳ ಪ್ರಸಿದ್ಧವಾಗಲಿಕ್ಕೆ ಕಾರಣ ಅವರ ವಿದ್ವತ್ತು ಒಂದು ಕಡೆಗೆ, ಅವ್ರ ರಾಜಗುರುಗಳಾಗಿದ್ದು ಒಂದು ಕಡೆಗೆ, ವ್ಯಾಸತ್ರಯಾದ ಗ್ರಂಥಗಳು ಒಂದು ಕಡೆಗೆ, ಕನ್ನಡ ಕೃತಿಗಳು ಒಂದು ಕಡೆಗೆ, ಪ್ರಾಣದೇವರ ಪ್ರತಿಷ್ಠಾಪನೆ ಒಂದು ಕಡೆಗೆ, ಸಾಲು ಕುಹುಯೋಗ ಪರಿಹಾರ ಮಾಡಿದ ಮಹಿಮೆಗಳು ಒಂದಲ್ಲ ಎರಡಲ್ಲ, ಸಾಲು ಸಾಲು ಇದ್ವು. ಅವತ್ತು ಯಾರಾದರೂ ಕೇಳಿದರೆ ವ್ಯಾಸರಾಯರು ಮೊದಲು ಹೇಳ್ತಾ ಇದ್ರು, ಈ ಸುಮ್ಮನೆ ಅವರೇ ಹೇಳ್ತಾರೆ ಮುಂದೆ. ಈ ಸುಮ್ಮನೆಗಡಿದ್ದೇನು ಮಾಡಿದರು ವ್ಯಾಸ ಮುನಿ, ಮಧ್ವಮತವನ್ನು ಉದ್ಧರಿಸಿದ. ಅಲ್ಲಿ ಬರಲಿಕ್ಕೆ ಕಾರಣ ಆಯಿತು. ಸೀದಾ ಅಲ್ಲಿಗೆ ಬಂದರು, ವಿಜಯನಗರಕ್ಕೆ ಬಂದರು, ಅವರ ಹತ್ರ ಸಂಪರ್ಕಕ್ಕೆ ಬಂದರು, ಕೇಳಿಕೊಂಡರು. ಅವರು ಸ್ವರೂಪ ತುಂಬ ಜನ ಸ್ವರೂಪೋದ್ಧಾರಕರು ವ್ಯಾಸರಾಜರು. ಕನಕದಾಸನ ಗುರುತಿಸಿದ್ದು ಅವರೇ, ಪುರಂದಾಸನ ಗುರುತಿಸಿದ್ದು ಅವರೇನೆ, ವಿಜೇಂದ್ರ ಸ್ವಾಮಿಗಳಿಗೆ ಹುಟ್ಟು ಎಲ್ಲ ಕಾರಣ ಆಗಿದ್ದು ವ್ಯಾಸರಾಜರೇನೆ. ಮತ್ತೆ ಎಷ್ಟರ ಉದ್ಧಾರ ಮಾಡಿದ ಲೆಕ್ಕರೇ ಇಲ್ಲ ವ್ಯಾಸರಾಜರು. ನೋಡಿದರು ತಕ್ಷಣ ಅನುಗ್ರಹ ಮಾಡಿದರು, ಪುರಂದರ ಬಿಟ್ಟಲ್ಲ ಅಂಕಿತ ಕೊಟ್ಟುಬಿಟ್ಟು ಅವರಿಗೆ ವಿಶೇಷ ರೀತಿಯಲ್ಲಿ ದಾಸದೀಕ್ಷೆಯನ್ನು ಕೊಡ್ತಾರೆ. ಇಲ್ಲಿ ಎರಡೆರಡು ನಡೀತು, ಅವರಿಗೆ ಪಾಠನೂ ಹೇಳಿದರು ಜೊತೆಗೆ ಇದನ್ನು ಕೊಟ್ಟು ದಾಸದೀಕ್ಷೆಯನ್ನು ಕೊಟ್ಟು. ಗುರುಮಧ್ವ ಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ ಅಂತ ದಾಸರ ಹೇಳ್ತಾರಲ್ಲ, ವ್ಯಾಸರ ಅಧ್ಯಯನ ಅವರಿಗೆ ಆಯಿತು. ಅಧ್ಯಯನ ಆಗಿದ್ದ ಕುರಿತು ಅವರೇ ಹೇಳ್ಕೊತಾರೆ. ತುಂಬ ಕಡೆ ವರ್ಣನೆ ಮಾಡಬೇಕಾದರೆ ಪುರಂದರ ವಿಠಲನ ಅರಿತೆ ಇವರಿಂದ, ವ್ಯಾಸರಾಜರ ಬಗ್ಗೆ ಭಾರಿ ಗೌರವ ಪುರಂದರದಾಸರಿಗೆ. ವರಗುರು ಉಪದೇಶ ಎರವಾಯಿ ತನಗೀಗ ಇನ್ನೇನಿನ್ನೇನು, ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನಿನ್ನೇನು. ಮತ್ತು ಪುರಂದರ ವಿಠಲನ ಅರಿತೆ ಇವರಿಂದ ಸ್ಪಷ್ಟ ಹೇಳ್ತಾರೆ, ಪುರಂದರ ವಿಠಲನ ಅರಿತೆ ಇವರಿಂದ ಪೂರ ರೀತಿಯಲ್ಲಿ ಅವರ ಶಿಷ್ಯರಾಗಿ ಮತ್ತೆ ಆಗಲಿಲ್ಲ ಭಾಳ ಅಧ್ಯಯನ ಮಾಡೋದು, ಸಂಚಾರ ಮಾಡೋದು, ಹೊಸ ಒಂದು ಪದ್ಧತಿ ಅವತ್ತಿನಿಂದ ಶುರುವಾಯಿತು. ಮೊದಲು ಶ್ರೀಪಾದರಾಜರು ಯಾರೂ ಕೂಡ ಮನೆ ಮನೆ ಹೋಗೋ ಪ್ರಸಂಗ ಬರಲಿಲ್ಲ. ಯತಿಗಳವರು ಪೀಠಾಧೀಶರು, ಭಿಕ್ಷೆ ಆಗ್ತಿತ್ತು, ಭಿಕ್ಷೆಗೆ ಹೋಗ್ತಿದ್ರು ಅಷ್ಟೇ ಹೊರತು ಮನೆ ಮನೆಗೆ ಯಾಯವಾರಕ್ಕೆ ಹೋಗೋ ಪ್ರಸಂಗ ಬಂದಿರಲಿಲ್ಲ. ಫಸ್ಟ್ ಟೈಮ್ ಶುರುವಾಗಿದ್ದು ಪುರಂದರದಾಸರಿಂದ ಯಾಯವಾರ ಒಂದು ಶುರು ಮಾಡಿ ಮನೆ ಮನೆಗೆ ಸಂಚಾರಕ್ಕೆ ಹೋಗೋದು. ಅವರ ಉದ್ದೇಶ ಭಿಕ್ಷೆ ಬೇಡ್ತಾರೋದಲ್ಲ, ಪರಮಾತ್ಮನ ಗುಣಗಳನ್ನು ಹಾಡ್ತಾ ಹಾಡ್ತಾ ಹೋಗೋದು. ಜನ ಬಂದಾಗ ಹೇಳೋದೊಂದು, ಜನ ಇದ್ದಲ್ಲಿಗೆ ಹೋಗಿ ಹೇಳೋದೊಂದು. ಜನಗಳು ಬಂದರೆ ಹತ್ತಿರ ಬಂದಾಗ ಉಪದೇಶ ಮಾಡೋದು, ಇದ್ದಲ್ಲೇ ಹೋಗಿ ಹೇಳೋದು, ಎರಡು ತಂದರು. ಬಹುಶಃ ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಒಂದು ಮೊಬೈಲ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ತಂದಿದ್ದೇ ಹರಿದಾಸರಿಂದ. ಮನೆ ಮನೆಗೆ ಪಾಠ, ಮನೆ ಮನೆಗೆ ಮಧ್ವಶಾಸ್ತ್ರ, ಎಂಥದ್ದು ಆಲ್ ಟೈಮ್ ಮನಿ ಅಂತೀವಲ್ಲ, ಮನೆಯೊಳಗೆ ಬಂದಿತ್ತು. ನಾನು ಫೋನಲ್ಲಿ ಹೇಳಿದೆ ಲ್ಯಾಂಡ್ಲೈನು ಮತ್ತು ಮೊಬೈಲ್ ಬಂದಿದೆಯಲ್ಲ, ಮೊಬೈಲ್ ಮಠಗಳೆಲ್ಲ ಲ್ಯಾಂಡ್ಲೈನ್ ಇದ್ದ ಹಾಗೆ, ಹರಿದಾಸರೆಲ್ಲ ಮೊಬೈಲ್ ಇದ್ದ ಹಾಗೆ ಮನೆ ಮನೆಗೆ ಹೋಗಿ ಪಾಠ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಮಠದಲ್ಲಿ ಅಲ್ಲಿ ಕೂತ್ಕೊಂಡು ಹೇಳಬೇಕು, ಮಠ ಛಾತ್ರಾದಿ ನಿಲಯ, ಅಲ್ಲಿ ಬಂದವರಿಗೆ ಪಾಠ ಹೇಳಿದರೆ ಮಠ, ಇದ್ದಲ್ಲಿಗೆ ಹೋಗಿ ಹೇಳಿದ್ರೆ ಹರಿದಾಸರು. ಹೀಗಾಗಿ ಎರಡೂ ಬಂದಿದ್ದರಿಂದ ಮಧ್ವಸಿದ್ಧಾಂತದ ಪ್ರಸಾರಕ್ಕೆ ಹೊಸ ಒಂದು ಪ್ರಸಾರದ ಒಂದು ರೀತಿ ಗೊತ್ತಾಯಿತು. ಅವರೇ ಹೇಳ್ತಾರೆ ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು. ಒಳ್ಳೆ ಹಾಡು ಮಧುಕರ ವೃತ್ತಿ ಅಂದ್ರೇನು? ಮಧುಕರ ವೃತ್ತಿ, ಮಧುಕರ ಅಂತ ಹೇಳಿದರೆ ದುಂಬಿ, ದುಂಬಿಯ ವೃತ್ತಿ ಅಂದ್ರೇನು? ಹೂವುಗಳ ಹತ್ರ ಹೋಗಿಬಿಟ್ಟು ಮಧುವನ್ನು ತರೋದು. ಇವರು ಮನೆಗಳಿಗೆ ಹೋಗಿಬಿಟ್ಟು ಮಧುಕರ ವೃತ್ತಿ, ಅಲ್ಲಿಂದ ಗೋಪಾಲಕ್ಕೋಸ್ಕರ ಬೇಡೋದು ಅಷ್ಟೇ. ಇದು ಒಂದು ಮಧುಕರ ವೃತ್ತಿ. ಎರಡು, ಒಂದು ಹೂವು ತರೋದು, ಇನ್ನೊಂದು ದೊಡ್ಡ ಸಂಗ್ರಹ ಮಾಡೋದು, ಮಧುಕರವನ್ನು ಸಂಗ್ರಹ ಮಾಡೋದು, ಅಪೂರ್ವವಾದ ಸಿದ್ಧಾಂತವನ್ನು ಪ್ರಸಾರ ಮಾಡೋದು. ಆ ರೀತಿ ಮಾಡಿ 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 ಹರಿದಾಸ್ ಪುರಂದರದಾಸರಲ್ಲಿ ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನೋ ಹೆಸರು ಎಲ್ಲದಕ್ಕೂ ಸಾಕ್ಷಿ ಆಯಿತು. 40 ವರ್ಷ ಆಗಿದೆ, ಸಡನ್ನ ಚೇಂಜ್ ಆದರೂ ಅವರು ಓದ್ತಾ ಓದ್ತಾ ಇದ್ದರೂ ವಿಚಾರ ಬೇರೆ. ಯಾರು ಓದಿದರೂ ಕೂಡ ಮೊದಲ ವರ್ಷದಿಂದ ಓದಿದ್ರೂ ಆ ಪಾಂಡಿತ್ಯ ಬರೋಕ್ಕೆ ಸಾಧ್ಯ ಇಲ್ಲ. ಅದು ದೈವಿ ಸಂಪತ್ತೇ ಹೊರತು, ದೈವಿ ಅನುಗ್ರಹವೇ ಹೊರತು, ಓದಿ ಬಂದ ವಿದ್ಯೆ ಬೇರೆಯೇ, ಅದೇ ಬರೋ ವಿದ್ಯೆನೇ ಬೇರೆ. ಟೀಕಾರಾಯರು ಓದಿ ಬಂದ ವಿದ್ಯೆನ 20 ವರ್ಷ ಆಗೋಗ್ಬಿಟ್ಟಿದೆ, ಆಮೇಲೆ ಓದಕ್ಕೆ ಶುರು ಮಾಡಿದ್ದಾರೆ. ಸರಿಯಾಗಿ ಓದಿದರೆ ಒಂದು ಆಚಾರ್ಯ ಸ್ವರಮುರ ಓದೋಕ್ಕೂ ಆಗ್ತಿದ್ದಿಲ್ಲ ಅವ್ರ ಕೈಯಲ್ಲಿ ಆ ವಯಸ್ಸಿಗೆ. ಅಂಥದ್ದು ಸುಧಾ ಗ್ರಂಥ ಬರೀತಾರಲ್ಲ, ಅದು ಓದಿ ಬರೆದ ಗ್ರಂಥನ ಅಲ್ಲ. ಅವರೇ ಹೇಳ್ತಾರೆ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ. ಓದಿ ಬಂದ ವಿದ್ಯೆ ಅಲ್ಲ, ಅನುಗ್ರಹದ ವಿದ್ಯೆ ಅವರಿಗೆ ಬಂತು. ಇವರಿಗೆ ಅನುಗ್ರಹದ ವಿದ್ಯೆನೇ ಬಂತು. ಅದರ ಫಲ ಅಷ್ಟೊತ್ತಿಗೆ ವ್ಯಾಸರಾದರೆ ಏನು ಮಾಡಿದ್ರು? ಕುಹುಯೋಗ ಪರಿಹಾರ ಆಗಿತ್ತು, ವ್ಯಾಸವದ ನಿರ್ಮಾಣವಾಗಿತ್ತು, ಏನು ಸರಮಾಲೆ ಮಾಡಿ ಹಾಕಿದ್ರು ವ್ಯಾಸರಾದರೆ ಆಗಲೇ. ಆ ವಯಸ್ಸಿಗೆ ಅವರನ್ನು ಕಂಡು ಅವರಲ್ಲಿ ಕಲಿತು ಕಲಿತಾ ಕಲಿತಿನ ಸಂಚಾರ ಮಾಡಿ ಹೊಸ ಒಂದು ಕ್ರಾಂತಿಯನ್ನು ಶುರು ಮಾಡಿದರು. ಮನೆ ಮನೆಗೆ ಹೋಗಿ ಹರಿಸರ್ವೋತ್ತಮತ್ವವನ್ನು ಹಾಡ್ತಾರೆ. ಇವತ್ತು ಮನೆಯೊಳಗೆ ಹರಿಸರ್ವೋತ್ತಮ ಅಂತ ಹೇಳೋದು ಕಷ್ಟ, ಮನೆ ಮನೆಗೆ ಹೋಗಿ ಹೇಳೋದು ಎಷ್ಟು ಕಷ್ಟ ಇರಬೇಕು ಕೇಳ್ಕೊಳ್ಳಿ. ಮನೆಯಲ್ಲಿ ಹೇಳಿದ್ರೆ ಮಕ್ಕಳೇ ಬೈದ್ಬಿಡ್ತಾರೆ, ಗಟ್ಟಿಗೆ ಮನೆಯಲ್ಲಿ ಟಿ ವಿ ಡಿಸ್ಟರ್ಬೆನ್ಸ್, ಪಾಪ ಡಿಸ್ಟರ್ಬೆನ್ಸ್ ಆಗ್ತದೆ ಅವರಿಗೆ, ಎಲ್ಲ ಹೇಳ್ಕೋಬೇಕಾಗ್ತದೆ. ದ್ವಾದಶ ಸ್ತೋತ್ರ ಮೇಲೆ ಹೇಳಬೇಕಾಗತ್ತೆ ಮಕ್ಕ ತಂದೆ ತಾಯಿಗಳು. ಅಂಥ ಹೊತ್ತಿನಲ್ಲಿ ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗೋಪೀ ಜನಪ್ರಿಯ ಗೋಪಾಲಗಲ್ಲದಲೆ ಇಂಥ ಮಾತನ್ನು ಹೇಳಬೇಕಾದ್ರೆ ನಿರ್ಭಯವಾಗಿ ಹೇಳ್ತಾರೆ. ಮತ್ತೆ ಯೋಚನೆ ದಾಸರ ಮಾತಿನಲ್ಲಿ ಸಂಕೋಚಕ್ಕೆ ಕಾರಣನೇ ಇಲ್ಲ. ಪುರಂದರದಾಸ ಎಷ್ಟು ಪ್ರಖ್ಯಾತವಾದವು ಅಂದರೆ ನಿಮಗೆ ಪರಮಾಶ್ಚರ್ಯ. ಅವರಿಂದ ಸಿದ್ಧಾಂತ ಬೆಳೀತು, ಅವೆಲ್ಲ ಒಂದು ಕಡೆಗೆ. ಸಂಗೀತ ಎಷ್ಟು ಪ್ರಸಾರ ಆಯಿತು ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಸಂಗೀತ ಪಿತಾಮಹರು ಅಂತ ಹೆಸರಾಯಿತು ಅವರಿಗೆ, ಕರ್ನಾಟಕ ಸಂಗೀತ ಪಿತಾಮಹರು. ನಾವೆಲ್ಲ ಅವರನ್ನು ಸಿದ್ಧಾಂತದ ಗುರುಗಳನ್ನಾಗಿ ಗೌರವಿಸಿದರೆ ಸಂಗೀತಗಾರರು ಸಂಗೀತದಲ್ಲಿ ಅಭೂರ ಕ್ರಾಂತಿ ಮಾಡಿದವನು ಗೌರವಿಸ್ತಾರೆ ಅವ್ರನ್ನ. ಕರ್ನಾಟಕ ಸಂಗೀತ ಪಿತಾಮಹ ಅನ್ನೋ ಹೆಸರು ಸಾಮಾನ್ಯರು ಬರೋ ಸಾಧ್ಯ ಇಲ್ಲ. ಮಾಧುರಿ ಏನು ಮಾಡಿದ್ರೆ ಹೆಸರು ಬರೋ ಸಂಭವ ಭಾರಿ ಕಡಿಮೆ. ಪುರದಾಸಿ ಬಂತು ಅಂದಮೇಲೆ ಅದು ಯಾರು ತ್ಯಾಗರಾಜರಂತೂ ಹೊರಡ್ತಾರೆ ಇಟ್ಟುಕೊಳ್ಳಿ. ತ್ಯಾಗರಾಜರು ಸಂಗೀತದಲ್ಲಿ ಭಾರಿ ಭಾರಿ ಹೆಸರು ಮಾಡಿದವರು. ಅವರು ಪುರಂದರದಾಸರನ್ನು ತಮ್ಮ ಗುರುಗಳು ಅಂತಲೇ ಕೊಂಡಾಡ್ತಾರೆ ಅಂತ ಹೇಳ್ಕೊಂಡ್ರೆ ಎಂಥ ವರ್ಚಸ್ಸು ಪುರಂದರದಾಸರು. ಅಷ್ಟೇ ಅಲ್ಲ, ಹಿಂದಿನ ಸಂಗೀತದ ಗ್ರಂಥಗಳಲ್ಲಿ ಪುರಂದರದಾಸರನ್ನು ಭಾಳಷ್ಟು ಉಲ್ಲೇಖ ಮಾಡ್ತಾರೆ. ಪುರಂದರದಾಸರು ಅಷ್ಟು ಗೌರವದಿಂದ ಕರೀತಾರೆ ಅವರು ಸಂಗೀತಗಾರರೆಲ್ಲ ಕೂಡ. ಇವತ್ತು ಸಂಗೀತ ಕಚೇರಿಯಲ್ಲಿ ಪುರಂದರದಾಸ ಹಾಡುಗಳು ಅಂತ ಕೇಳಿದರೆ ಅದರ ವರ್ಚಸ್ಸೇ ಬೇರೆ. ಪುರಂದರದಾಸರು ಎಲ್ಲರೂ ಪಠ್ಯಪುಸ್ತಕದಂಥ ಮಹತ್ವ ಪಡೆದಂಥ ಹಿರಿಮೆ ಪುರಂದರದಾಸರದಾಯಿತು. ಒಂದು ಕಡೆಗೆ ಸಂಗೀತ, ಒಂದು ಕಡೆಗೆ ಸಾಹಿತ್ಯ, ಒಂದು ಕಡೆಗೆ ಸಿದ್ಧಾಂತ, ಇಷ್ಟೆಲ್ಲ ಹೇಳಬೇಕಾದ್ರೆ ಎಷ್ಟು ಸಾಮರ್ಥ್ಯ ಪುರಂದರದಾಸರು ಇರಬೇಕಾಗಿತ್ತು. ವ್ಯಾಸರಾದರೆ ಹೇಗೆ ಗುರುತಿಸಿದ್ರು ಅದು ಬಹಳ ಮುಖ್ಯ. ಅದು ಗುರುತಿಸೋದು ಒಂದು, ಸಾಧಿಸೋದೊಂದು. ಸಾಧಿಸಿದವರು ಇವರು, ಗುರುತಿಸಿದವರು ಅವರು. ಅದರ ಪ್ರಭಾವದಿಂದ ಇವರು ಅವ್ರನ್ನ ಹೊಗಳ್ತಾರೆ, ಇವ್ರನ್ನ ಹೊಗಳ್ತಾರೆ. ವಾಸುದೇವನ ಚರಣ ವನಜ ವಂದಿಪನೆ ಸನ್ಯಾಸಿ ರತ್ನಾಕರನೆ ವ್ಯಾಸ ಮುನಿರಾಯ ಅಂತ ಅವ್ರನ್ನ ಕೊಂಡಾಡಿದರೆ, ಇವರು ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಇವ್ರು ಹೊಗಳುತ್ತಾರೆ. ಅವರು ಅಷ್ಟು ಕೊಂಡಾಡಿದ್ರೆ ಇವರು ಹೇಳಿದ ಕಂಗಳಿಗೆ ಹಬ್ಬವಾಯಿತಯ್ಯ ಮಂಗಳಾತ್ಮಕ ಪುರಂದರ ವಿಠ್ಠಲನ ದಾಸರ ಕಂಡು. ಪುರಂದಾಸ ನೋಡೋದೇ ಹಬ್ಬ ಅಂತ ವ್ಯಾಸರಾಜರು ಕರಿಬೇಕಾದ್ರೆ ಅವರು ಹಾಡು ಹೇಳೋದೇ ಹಬ್ಬ ಅಂತ ಆಗಲಿಲ್ಲ. ಪುರಂದರದಾಸರ ಕೃತಿಗಳ ವೈಶಿಷ್ಟ್ಯ ಅಂದರೆ ಅದರಷ್ಟು ವಿಶಾಲ ವ್ಯಾಪ್ತಿ ವಿಷಯ ವ್ಯಾಪ್ತಿ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಸರಳ, ಅತ್ಯಂತ ಸುಲಭ, ಅತ್ಯಂತ ಸಂಗೀತಬದ್ಧ ಸಿದ್ಧಾಂತ, ಭಾರಿ ಡೈರೆಕ್ಟ್. ಮತ್ತೆ ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಇದನ್ನು ನಮ್ಮ ಗುರುದವರು ಹೇಳಬೇಕು. ಆ ರೀತಿ ಬರೀತಾರೆ ದಾಸರು ಅಂದರೆ ಎಷ್ಟು ಧೈರ್ಯ ಅವರಿಗೆ. ಯಾವ ಒಂದು ಕೃತಿ ಬರೀಲಿ ಪುರಂದರ ವಿಠಲನ ಬರೆಯೋದಿಲ್ಲ, ಹರಿಸರ್ವೋತ್ತಮ ಅಂತ ಹೇಳಿದ್ರೆ ಬರೆಯೋದೇ ಇಲ್ಲ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ, ಎಷ್ಟು ಹಾಡುಗಳು. ಎಲ್ಲ ದೇವತೆಗಳು ಹಾಡು ಬರಲಿಕ್ಕೆ ಶುರು ಮಾಡಿದ್ದು ಅವರೇನೆ. ಎಲ್ಲ ದೇವತೆಗಳ ಮೇಲೆ ಹಾಡುಗಳು, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾಪ್ರದಾಯಕ, ಅವ್ರ ಮತ್ತೆ ಹಾಡು. ಎಲ್ಲಿ ಹೇಳಿದ್ರು ಕೊನೆಗೆ ಪುರಂದರ ವಿಠಲ ನಿಜದಾಸನೇ ಬರಬೇಕು ಆ ಮಾತು. ಈ ಮಾತನ್ನು ಶೈವರು ಸುಖವಾಗಿ ಹೇಳ್ತಾರೆ. ಆಶ್ಚರ್ಯ ಅಂದರೆ ಯಾವುದೇ ಸಮಾರಂಭಕ್ಕೆ ಹೋಗಲಿ ಅವರಿಗೆ ಪ್ರಾರ್ಥನೆಗೆ ಯಾವುದೇ ಹೇಳಿದ್ರು ಜನ ಕೇಳೋದಿಲ್ಲ. ಹರಿದಾಸ ಹಾಡು ಹೇಳಿದ್ರೆ ಕೇಳೋದವರು. ಯಾವುದೋ ಲಿಂಗಾಯತ ಸಮಾರಂಭಕ್ಕೆ ಕಾಲೇಜುಗಳಿರ್ತವೆ, ಅಲ್ಲೆಲ್ಲ ಕಲಿಸಿರ್ತಾರೆ. ಹೋದಾಗ ಪ್ರಾರ್ಥನೆ ಮಾಡೋಕ್ಕೆ ಯಾರೋ ಬರ್ತಾರೆ, ಹಾಡು ಶುರು ಮಾಡ್ತಾರೆ, ಶರಣು ಸಿದ್ಧಿ ವಿನಾಯಕ ಶುರು ಮಾಡಿ ಎಲ್ಲರೂ ಕೇಳ್ತಾ ಕೂತಿರ್ತಾರೆ. ಅವ್ರೇನು ಎಲ್ಲ ಗಣೇಶನ ಭಕ್ತರೇ, ಕೊನೆ ಮಾತಿರ್ತದಲ್ಲ ಪುರಂದರ ಬಿಟ್ಟು ನಿಜದಾಸನ ತಪ್ಪು ಕೇಳ್ಕೊಂಡು ಕೂತಿರ್ತಾರೆ. ಅವ್ರಿಗೆ ಅರ್ಥ ಆದಷ್ಟು ಬಿಟ್ಟು ಗುರುದಾಸ ಹೇಳ್ತಾರೆ ಭಾರಿ ಗ್ರೇಟ್. ಅದು ಎಷ್ಟು ಸುಲಭ. ಇವತ್ತು ಯಾವ ಸರ್ಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಠಗಳು ಡೈರೆಕ್ಟಾಗಿ ಪಬ್ಲಿಕ್ಕಲ್ಲಿ ಪುರಂದ ದೇವರದ್ದು ಹೇಳೋ ಸ್ಥಿತಿ ಇರುವಲ್ಲಿಲ್ಲ ನಾವು ಇವತ್ತು. ಅಂತ ಪುರಂದಾಸ ಹೇಳ್ತಾರೆ, 5 ಶತಮಾನ ಮುಗಿದು ಹೋದರೂ ಕೂಡ ಇನ್ನೂ ಅವರ ಹೆಸರನ್ನು ನೀಲಾಜಾಲದ ಮನುಷ್ಯರು ಬದುಕಿಸ್ತಾ ಇರೋದು ಏನು ಆಶ್ಚರ್ಯ. ತುಂಬ ಜನ ದಾಸು ಭಿಕ್ಷುಕರು ಬದುಕಿರೋ ಪುರಂದಾಸರಿಂದ. ಸರ್ಕಾರನ ಅನ್ನ ಕೊಡಬೇಕಾಗಿಲ್ಲ, ಕುರುಡು ಕಣ್ಣಿರೋದಿಲ್ಲ, ಪಾಪ ರೈಲಲ್ಲಿ ಹೇಳ್ತಾ ಇರ್ತಾರೆ ಹಾಡನ್ನು, ಜೀವನ ಸುಖವಾಗಿ ಸಾಗಿಸ್ಬಿಡ್ತಾರೆ. ಬಹುಶಃ ಯಾವ ಯಾವ ಡಿಗ್ರಿಗೂ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರಬಹುದು, ಪುರಂದಾಸರು ಹಾಡು ಕಲ್ತರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಮೇ ಇಲ್ಲ. ಅಟ್ಲಾಸ ಹೊಟ್ಟೆಗೆ ಅನ್ನ ಹಾಕಿಬಿಡ್ತಾರೆ, ಬಿಡೋದಿಲ್ಲ. ಅಂಥ ಒಂದು ವರ್ಚಸ್ಸು ಅವ್ರ ಹಾಡಿನಲ್ಲಿದೆ. ಅವ್ರ ಹಾಡಿಗೆ ಕೃತಕತೆ ಇರೋದಿಲ್ಲ. ಕೃತಕ ಸಂಗೀತ ಬೇರೆ, ಸಹಜ ಸಂಗೀತ ಬೇರೆ. ಸಂಗೀತ ಹಾಡಬೇಕು ಅಂತ ಹಾಡಿದವರಲ್ಲ ಅವರು, ಅದಾಗಿ ಸಂಗೀತ ಆಗ್ತಾಯಿತ್ತು. ವಾಲ್ಮೀಕಿಗಳು ಶ್ಲೋಕ ಬರಿಬೇಕು ಅಂತೂ ಬರೀಲಿಲ್ಲ. ಶ್ಲೋಕತ್ವ ಮಾಪದ್ಯತೆ ಯಶ ಶೋಕ ಅಂತ ಹೇಳಿದ್ದ, ಅವರ ಮಾತೇ ಶ್ಲೋಕ ಹಾಡು ಬಂದುಬಿಡುತ್ತೆ. ಒಂದು ಮಾತು ಬರೀತಾರೆ ವಿಜಯದಾಸರು ಬರೀತಾರೆ, ಅವರಂದ ವಚನಗಳೆಲ್ಲ ವೇದಾರ್ಥವಾಗಿ ಅವರೇಳು ಪಸರಿಸಿದವು. ಅವ್ರು ಹೇಳಿದ್ದೆಲ್ಲ ವೇದಾರ್ಥವಾಗಿ ಹೋಯ್ತದ್ದು. ಇನ್ನೂ ವಿಷಯ ನಾಳೆ ಹೇಳ್ಬೋದು. ಒಂದು ಮುಖ್ಯವಾದ ವಿಷಯ ಹೇಳ್ತೇನೆ, ಅವ್ರ ಕೃತಿಗಳು ಎಷ್ಟು ಮಹತ್ವ ಬಂತು ಗೊತ್ತಾ. ಸ್ವತಃ ವ್ಯಾಸರಾಜರು, ವ್ಯಾಸರಾಜರು ವ್ಯಾಸರಾಜರೇನೆ, ಅವ್ರು ಹೇಳಿದ್ರಂತೆ ಶಿಷ್ಯರಿಗೆಲ್ಲ ಭಾರಿ ಸಂಕಟ. ನಮ್ಮಲ್ಲಿ ಎರಡು ಪಂಡಿತರು ಪಂಡಿತರನ್ನು ಕಂಡರೂ ಸಂಕಟ, ಪಂಡಿತರು ಬೇರೆಯವ್ರನ್ನ ಕಂಡರೂ ಸಹ ಎರಡೆರಡು ಸಂಕಟ ಇರ್ತದೆ ಅವ್ರಿಗೆ. ಪಾಪ ಪುರಂದಾಸರು ಕನ್ನಡದಲ್ಲಿ ಬರೀತಾರೆ, ಇವ್ರಿಗೆ ಯಾಕೆ ಎಷ್ಟು ಗೌರವ ಅಂತ ಅವ್ರಿಗೆ ಸಮಸ್ಯೆ. ಅದಕ್ಕೆ ಅವ್ರು ಹೇಳಿದಷ್ಟು ಜಾಸ್ತಿ ಮಾಡ್ತಿದ್ರು ವ್ಯಾಸರಾಜರು, ಹೇಳಿದಷ್ಟು ಜಾಸ್ತಿ ಮಾಡಿ. ಈಗ ಅವ್ರ ಮಹಿಮೆ ಗೊತ್ತಾಗಬೇಕು ಅಂತ ಅವ್ರ ಉದ್ದೇಶ. ಕೊನೆಗೆ ಭಾರಿ ಸಿಟ್ಟು ಬಂದಿದ್ದ ಜನಗಳಿಗೆಲ್ಲ ಒಂದು ದಿವಸ ಏನು ಮಾಡಿದ್ರು ಬಿಡಲಿಲ್ಲ, ವ್ಯಾಸಪೀಠದ ಮೇಲೆ ಪುಸ್ಕೊಂಡ್ಬಿಟ್ರು ಪುರಂದಾಸರ ಕೃತಿಗಳು. ವ್ಯಾಸಪೀಠದ ಮೇಲೇ ಪಂಡಿತರಿಗೆ ಭಾರಿ ಸಂಕಟ ಆಗೋಯ್ತು. ಏನು ಸ್ವಾಮಿ, ಎಷ್ಟು ಅನ್ಯಾಯ ಇದು. ಒಂದು ಕನ್ನಡ, ಕನ್ನಡ ಭಾಷೆ, ಕನ್ನಡ ಭಾಷೆ ಸಂಗೀತ ಮಾಧ್ಯಮ, ಅದು ಏನೋ ಹಾಡುಗಳು, ಅದನ್ನು ವ್ಯಾಸಪೀಠದ ಮೇಲೆ ಇಟ್ಬಿಡ್ತೀರಲ್ಲ ಅಂತ ಕೇಳಿದರೆ, ಯಾರು ಹೇಳಿದರೆ ನಿಮಗೆ ಇದೆಲ್ಲ ಕನ್ನಡ ಅಂಥೇಳಿ? ಪುರಂದರ ಉಪನಿಷತ್ ಅಂತ ಹೆಸರಿಟ್ಟರಂತೆ. ಬಹುಶಃ ಎಂಥ ದೊಡ್ಡ ಗೌರವ ಸಿಕ್ಕಿತ್ತು ಕನ್ನಡದ ಒಂದು ಮಾತಿಗೆ ಉಪನಿಷತ್ ಅಂತ ಹೆಸರು ಬಂದಿದ್ದರೆ ಒಬ್ಬೇ ಒಬ್ಬರಿಗೆ, ಪುರಂದಾಸರಿಗೊಬ್ಬರಿಗೇನೆ. ಪುರಂದರ ಉಪನಿಷತ್ ಅಂತ ಹೆಸರು ವ್ಯಾಸರಾಜರಿಂದ ಬಂದರೆ ಯಾರೋ ಭಾವಕರೇ ಕರೆದ ಅರ್ಥ ಇರೋದಿಲ್ಲ. ವ್ಯಾಸರಾಜರಂಥ ಮಹಾನುಭಾವರು, ಅವ್ರ ಹೆಸರು ಹೇಳೋದೇ ಪುಣ್ಯ. ವ್ಯಾಸರಾಜೋ ವ್ಯಾಸರಾಜ ವ್ಯಾಸರಾಜ ಇತಿ ವದನ್ ವಿಜಯ ಸ್ವಾಮಿ ಹೇಳ್ತಾರೆ, ವ್ಯಾಸರಾಜ 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 ಅಂದರೆ ನಿಮಗೆ ವಾದೇ ವಿಜಯ ಮಾಪ್ನೋತಿ, ಎಲ್ಲೋರಿಗೆ ಗೆದ್ದು ಬಂದುಬಿಡ್ತೀರಿ ಅಂತ ಹೇಳ್ತಾರೆ ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜ ಸ್ತೋತ್ರದ ಮಾತದು. ಅಂಥ ಮಹಾನುಭಾವರು ಪುರಂದರ ಉಪನಿಷತ್ ಅಂತ ಕರಿಬೇಕಾದ್ರೆ ಎಷ್ಟು ಸಿದ್ಧಿ ಇರಬೇಕು ಅದರೊಳಗೆ. ಅವ್ರಿಗೆ ಕರೆದೇ ಬಿಟ್ಟರು, ಬಿಡಲಿಲ್ಲ ಅವರು. 10 ಸಿಟ್ಟು ಬಂತು ಅವರಿಗೆ. ಪಂಡಿತರ ಕೆಲಸದ ಭಾಳ ಉಚ್ಚುಚ್ಚ ಮಾಡಿಬಿಡ್ತಾರೆ. ಎಲ್ಲಿ ಬಂದರು ಗೊತ್ತಾ, ಸ್ವಾಮಿ ಒಪ್ಪೋದಿಲ್ಲ ಅಂದರು. ಅವ್ರು ಹಾಗೆ ನೀನೇ ಕೆಡಗಿಡು ಅಂತ ಹೇಳಿದರು. ನಾ ಮೇಲಿಟ್ಟಿದ್ದಾಯಿತು, ನೀನು ಕೆಡಗಿಡಬೇಕಾದ್ರೆ ಬಂದ ಯಾವನೋ ಒಬ್ಬನು ಕೆಳಗಿಟ್ಟೇಬಿಟ್ಟ ಬಂದುಬಿಟ್ಟ, ಕೆಳಗೆ ಬಿಸಾಕಿಬಿಟ್ಟನಂತೆ. ಸದ್ಯ ಗೆದ್ವಿ ಅಂತ ತಿಳ್ಕೊಂಡ, ಅದು ಮ್ಯಾಜಿಕ್ ಏನು ಗೊತ್ತಾ, ಅದಾಗಿ ಬಂದು ಮತ್ತೆ ಮೇಲೆ ಕೂತ್ಕೊಂಡ್ಬಿಡ್ತಂತ ಹಾಗೇನೆ. ಯಶೋದು ಬೇಂದ್ಕೊಳ್ಳು, ಯಶೋದು ಬೇರ್ಕೊಳ್ಳು, ಕಣ್ಣಾರೆ ಕಂಡ ಪವಾಡ ಆಗೋಯ್ತು ಅಂದರೆ ಅದಾಗಿ ಬಂದು ಕೂಡ ವ್ಯಾಸರಾಜರು ಸರಿಯಾಗಿ ಮಾಡಿದ್ರು ಅಂತ ಗೊತ್ತಾಯ್ತಲ್ಲ. ವ್ಯಾಸರಾಜ ಮಾಡಿ ದೈವಿ ಪ್ರೇರಣೆಯಿಂದ ಮಾಡಿದರು. ಕೊನೆಗೆ ಆಶ್ಚರ್ಯ ಆಗೋಯ್ತು ಪುರಂದರ ಉಪನಿಷತ್. ಬಹುಶಃ ಇಂಥ ಹಿರಿಮೆಯನ್ನು ಪುರಂದಾಸರು ಗಳಿಸಿದ್ದಾರೆ ಅಂದರೆ, ಆಗ ದಾಸರೆಂದರೆ ಪುರಂದರ ದಾಸರಯ್ಯ. ಅವರು ದಾಸರು, ಅವರ ಕೃತಿ ಉಪನಿಷತ್ತು, ಪುರಂದರ ಉಪನಿಷತ್. ಉಪನಿಷತ್ ಅಂದರೆ ಏನು ಗೊತ್ತಾ, ತುಂಬ ರಹಸ್ಯವಾದ ವಿದ್ಯೆ ಅಂತ. ಉಪನಿಷತ್ ಹತ್ತಿರ ಕೂತ್ಕೊಂಡು ಕೇಳೋ ವಿದ್ಯೆ, ಬ್ರಹ್ಮ ವಿದ್ಯೆ ಅಂತ ಹೆಸರು ಅದಕ್ಕೆ. ಅಂದರೆ ಪುರಂದರದಾಸರಿಗೆ ಕನ್ನಡಕ್ಕೆ ಹೊಸ ವರ್ಚಸ್ಸು ಕೊಟ್ಟರು, ಶಾಸ್ತ್ರವನ್ನು ಜನಕ್ಕೆ ತಲುಪಿಸಿದರು. ಇವತ್ತು ಪುರಂದಾಸರ ಏನಾದ್ರು ಸಂಸ್ಕೃತದಲ್ಲಿ ಗ್ರಂಥ ಬರೆದು ದೊಡ್ಡ ಟಿಪ್ಪಣಿಯಾಗಿ ಹೋಗ್ತಾ ಇತ್ತು, ಟಿಪ್ಪಣಿ ಗ್ರಂಥ ಆಗಿ ಹೋಗ್ತಾ ಇತ್ತು. ಆದರೆ ಎಷ್ಟು ಕೋಟಿ ಜನಕ್ಕೆ ಪುಟ್ಟಿಸಿದೆ ದಾಸರಿ ಇವತ್ತು. ಮುಂದೆ ಹೋಗ್ತಾನೇ ಇದೆ ಹೋಗ್ತಾರೆ. ಗಂಗಾ ನದಿ ಮೊದಲಾದವುಗಳು ಹಾಗಾಗಿ ಬತ್ತೋದು ಗಿತ್ತೋದು ಉಂಟು. ಹರಿದಾಸ ಸಾಹಿತ್ಯ ಹರಿತಾನೇ ಇದೆ, ಹರಿತಾನೇ ಇದೆ. ಮುಂದೆ ಹೇಗೆ ಬೆಳೀತದಲ್ಲ, ಎಂಥ ವಿಜಯದಾಸರು ಬಂದರು, ಗೋಪಾಲದಾಸರು, ಜಗನ್ನಾಥದಾಸರು, ಮೋಹನದಾಸರು, ಪ್ರಾಣೇಶದಾಸರು ಬೆಳೀತಾ 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 ಬಂದಬೇಕಾದ್ರೆ ಪುರಂದರದಾಸರು ಎಲ್ಲದಕ್ಕೂ ಕೂಡ ನಿಂತವರು. ವ್ಯಾಸರಾಜರು ಹೊಸ ಒಂದು ವ್ಯವಸ್ಥೆ ಮಾಡಿದರು. ಮತ್ತೆ ಇಷ್ಟು ದಿವಸ ಕೃತಿಗಳು ಹೆಚ್ಚು ಬರೋದು ನರಹರಿತೀರ್ಥರು ಯತಿಗಳು, ಶ್ರೀಪಾದರಾಜರ ಯತಿಗಳು, ವಾದಿರಾಜರ ಯತಿಗಳು, ತಾವು ವ್ಯಾಸರ ಯತಿಗಳು. ಒಬ್ಬ ಗೃಹಸ್ಥರ ಪೂರ್ಣ ಪ್ರಮಾಣದಲ್ಲಿ ಹರಿದಾಸ ಸಾಹಿತ್ಯಕ್ಕೆ ನೇಮಿಸಿದ್ದು ವ್ಯಾಸರಾಜರ ಮತ್ತೊಂದು ವಿಶೇಷ ಆಯಿತು. ಆಗ ದಾಸಕೂಟ ಅಂತ ಶುರುವಾಯಿತು. ದಾಸಕೂಟ ಅಂತ ಹೇಳಿದರೆ ಗಲಾಟೆ ಮಾಡೋದಕ್ಕಲ್ಲ, ವ್ಯಾಸಕೂಟ ಗಲಾಟೆಗೆ ಅಲ್ಲ, ಅದು ಒಂದು ಸಂಸ್ಥೆ. ಅದು ಒಂದು ಎರಡು ವಿದ್ಯಾಪೀಠ ಶುರುವಾದರೆ ಗಲಾಟೆಗೆ ಅಲ್ಲ, ಅದು ಒಂದು ವಿದ್ಯೆ ಬೆಳೆಯೋಕ್ಕೋಸ್ಕರ ಅಷ್ಟೇ. ದಾಸಕೂಟ ಅಂದರೆ ಏನು, ಅದು ವ್ಯವಸ್ಥೆ ಮಾಡಿದರು. ಇಲ್ಲಿ ಜನ ಭಾರಿ ತಪ್ಪಿಟ್ಕೊಳ್ಳೋ ಕಾಲ ಬಂದೋಗಿದೆ. ಇತ್ತೀಚೆ ಸರ್ಕಾರ ಇಡೀ ಸಮಗ್ರ ದಾಸ ಸಾಹಿತ್ಯದ ಪ್ರಿಂಟ್ ಮಾಡಿಸಿದ್ದಾರೆ. ಅದರಲ್ಲಿ 50 ಭಾಗ ಹರಿದಾಸರದು, 50 ಭಾಗ ಅವರು ನಿಜವಾಗಲೂ ಹರಿದಾಸರೇ ಅಲ್ಲ, ಶ್ರೀ ವೈಷ್ಣವ ಹರಿದಾಸರು, ಅದ್ವೈತ ಹರಿದಾಸರು. ಅದ್ವೈತಕ್ಕೆ ಹರಿದಾಸ ಇಲ್ಲ ಸಂಬಂಧ ಉಂಟು ಏನಾದರೂ ಕೂಡ, ಎಲ್ಲ ಪ್ರಿಂಟ್ ಮಾಡಿಸಿಬಿಟ್ಟಿದ್ದಾರೆ. ಅವ್ರ ವಾದ ಏನು ಗೊತ್ತಾ, ಹರಿದಾಸರು ಎರಡು ವಿಧ, ಮಾಧ್ವ ಹರಿದಾಸರು, ಮಾಧ್ವೇತರ ಹರಿದಾಸರು ಅಂತೇಳಿ. ಯಾರು ಹೇಳಿದ್ದಾರೆ ಈ ಮಾತನ್ನು? ಹರಿದಾಸರೆಲ್ಲ ಮಾಧ್ವರೇ ಹೊರತು ಮಾಧ್ವೇತರ ಹರಿದಾಸರು ಅಂತ ಯಾರೂ ಇಲ್ಲ. ಹೀಗೆ ಹೇಳಿ ಭಕ್ತಿಗೀತೆಗಳೊಂದು ಬೇಕಾದ್ರೆ ಮಾಡಿ, ಅವ್ರು ಭಕ್ತಿಗೀತೆ ಅಂತ ಕರೀರಿ. ಆದರೆ ದಾಸ ಸಾಹಿತ್ಯ ಅಂತ ಕರಿಬೇಕಾದ್ರೆ ಹರಿಸರ್ವೋತ್ತವತ್ವ ಒಪ್ಪಿದರೆ ಸಾಲದು, ವಾಯುಜೀವತ್ವ ಒಪ್ಪಿದರೆ ಮಾತ್ರ ದಾಸ ಸಾಹಿತ್ಯ ಆಗ್ತದೆ ಹೊರತು ಬರೀ ಹರಿಸರ್ವತ್ವ ಅಂತ ಹೇಳಿದರೆ ಅಲ್ಲ. ಶ್ರೀ ವೈಷ್ಣವ ಮತನೇ ನಾವು ಮಧ್ವಮತ ಅಂತ ಕರೀದೇ ಇರಬೇಕಾದ್ರೆ ಈ ಕನ್ನಡದಲ್ಲಿ ಭಕ್ತಿಗೀತೆ ಬರೋದು ಯಾರು ಕರೀತಾರೆ? ಅದನ್ನು ಸಾಧ್ಯ ಇಲ್ಲ. ಇವತ್ತು ಆ ಟ್ರೆಂಡ್ ಶುರುವಾಗಿಬಿಟ್ಟಿದೆ, ಮತ್ತು ಯಾರು ಬೇಕಾದ್ರೂ ಬರೀಬಹುದು. ಅದಕ್ಕೆ ಪುರಂದ್ರ ವಿದ್ಯಾಸ ಏನು ಮಾಡಿದ್ರು, ದೇವನಾಮನೇ ಮಾಡಿಬಿಟ್ಟಿದ್ದಾರೆ. ಹರಿದಾಸ ಸುರಾದಿ ಬರೆದು ಬಿಟ್ಟು ಹರಿದಾಸ ಹೀಗಿರಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಹರಿದಾಸರು ಹೀಗಿರಬೇಕಿಲ್ಲ, ಹರಿದಾಸರು ಅಲ್ಲ ಅವರು. ವಾಯು ಜೀವತ್ವತ್ತು ಒಪ್ತವರು ಹರಿದಾಸರಲ್ಲ, ವಾಯು ಮಧ್ವಾಚಾರ್ಯ ಗ್ರಂಥ ಓದಿದ್ರೆ ಹರಿದಾಸರಲ್ಲ. ಅದು ಪ್ರಧಾನವಾದ ಗುಣ ಆಗಬೇಕು. ಇವತ್ತು ಆ ಟ್ರೆಂಡ್ ಬದಲಾಗ್ತಾ ಬಂದು ಎಲ್ಲಿಗೋ ಹೋಗಿಬಿಡ್ತಾರೆ ಕೊನೆಗೆ. ಅವರಿಗೆ ಅದ್ವೈತರು ಅದ್ವೈತ ಹರಿದಾಸ ಮಾಡಿದ ಹರಿದಾಸರು ಅದ್ವೈತರು ಹೇಳಿದ್ದಾರೆ ಶುರು ಮಾಡಿಬಿಟ್ಟು ಏನು ಮಾಡಬೇಕು ಕೊನೆಗೆ? ಆಗ ಅದ್ವೈತ ಹರಿದಾಸರು ದೀ ಪ್ರಿಂಟ್ ಮಾಡಿಸ್ತಾರೆ, ಅದೇ ಅದ್ವೈತರು ಹೇಳಿದ್ದಾರೆ ಅಂತ ಹೇಳಿದಾಗ ಇಡೀ ಸಿದ್ಧಾಂತದ ಎಸೆನ್ಸೇ ಹೋಗಿಬಿಡುತ್ತದೆ. ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡ ಬಿಟ್ಟು ಕೆಡಬೇಡ ಅಂತ ಅವ್ರು ಹೇಳಿರಬೇಕಾದ್ರೆ ಅದನ್ನೇ ತೆಗೆದುಹಾಕೋದಾದರೆ ಹರಿದಾಸ ಸಾಹಿತ್ಯ ಆಗೋದಿಲ್ಲ. ಇವತ್ತು ಆ ರೀತಿ ಪ್ರಿಂಟ್ ಆಗಿದೆ, ಅದು ರೀಪ್ರಿಂಟ್ ಆಗುತ್ತೆ ಇಷ್ಟರಲ್ಲೇ, ಮತ್ತೆ ಪ್ರತಿ ಮುಗಿದು ಎಂದು ಮತ್ತೆ ರೀಪ್ರಿಂಟ್ ಮಾಡ್ತಾರಂತೆ. ಮುಂದೇನಾಗುತ್ತೆ ಯೋಚನೆ ಮಾಡಬೇಕು. ಅದು ಹರಿದಾಸರ ಎಲ್ಲ ತುಂಬ ವಿಚಾರ ಮಾಡಬೇಕು ಆ ಬಗ್ಗೆ. ಅದು ಕನ್ವಿನ್ಸ್ ಮಾಡಬೇಕು, ಸರ್ಕಾರದ ವಿರುದ್ಧವಾಗಿ ಅಲ್ಲ, ಸರ್ಕಾರ ಪೂರಕವಾಗಿ ಹೋಗಬೇಕು. ಸ್ವಾಮಿ ಹರಿದಾಸ ಸಾಹಿತ್ಯ ಸೇರೋದಲ್ಲಿ ಎರಡು ಭಾಗ ಮಾಡಿ, ಭಕ್ತಿಗೀತೆ ಪ್ರಿಂಟ್ ಮಾಡಿ ಸ್ವಾಮಿ ಅಬ್ಜೆಕ್ಷನ್ ಇಲ್ಲ. ಹರಿದಾಸ ಸಾಹಿತ್ಯ ಅಂತ ಪ್ರಿಂಟ್ ಆಗಬಾರ್ದು. ಹರಿದಾಸ ಅಂತ ಪ್ರಿಂಟ್ ಆಗಿಬಿಟ್ರೆ ಆಗ ಅದು ದೋಷ ಆಗುತ್ತೆ. ಈಗ ಅದು ನಾಳೆ ಹರಿದಾಸ ಸಾಹಿತ್ಯದ ಬಗ್ಗೆನೇ ಒಂದು ಅಪಪ್ರಚಾರ ಮಾಡಿದಾಗ ಆಗುತ್ತೆ ಅಂತ ಹೇಳಿದರೆ ಸರಿ ಹೋಗ್ತದೆ. ಆಗ ಹರಿದಾಸರಲ್ಲಿ ಸಂಸ್ಥೆಗಳಿವೆ, ಅದರಲ್ಲಿ ಜನ ಇದ್ದಾರೆ, ಆ ಒಂದು ಪರಿಕಲ್ಪನೆ ಬೇಕಷ್ಟೇ, ಪರಿಕಲ್ಪನೆ ಬೇಕು. ಆ ರೀತಿ ಮಧ್ಯ ಮಧ್ಯೆ ಕೆಲವು ಕೆಲಸ ಮಾಡ್ತಿರಬೇಕಾಗತ್ತೆ. ತುಂಬ ಜನ ಬರೀತಾರೆ, ಪುರಂದರದಾಸರು ಮಾಧ್ವರಾಗಿದ್ದಿಲ್ಲ, ಶೂದ್ರರಾಗಿದ್ದು ಬರೆದವರು ಇದ್ದಾರೆ, ಗೊತ್ತಾಯ್ತಾ? ಅದೆಲ್ಲ ಹಾಗೆ ಉಳ್ಕೊಂಡಿದೆ ಕೆಲವೆಲ್ಲ ಕೂಡ. ಅದನ್ನು ಯಾರು ಹೇಳಿ ಉತ್ತರ ಹಾಕ್ಕೊಳ್ಳೋರು ಇಲ್ಲ, ಅದಕ್ಕೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದು ಹರಿದಾಸ ಎರಡು ಕೆಲಸ ಮಾಡಿ, ಭಜನೆಗೆ ದಿನ ಎಷ್ಟು ಮುಖ್ಯನೋ ಇಂಥ ಗ್ರಂಥಕ್ಕೆ ಉತ್ತರ ಕೊಡೋದು ಅಷ್ಟೇ ಮುಖ್ಯ. ಕಾಲಕಾಲಕ್ಕೆ ಉತ್ತರ ಕೊಡ್ತಾ ಇರಬೇಕು. ನಾಲ್ಕು ಸರಿ ಉತ್ತರ ಕೊಟ್ಟರೆ ನಿಂತು ಹೋಗಿಬಿಡುತ್ತದೆ. ಯಾರು ಹೇಳೋಕ್ಕೆ ಕೇಳೋದಿಲ್ಲ ಅಂತ ಶುರು ಮಾಡ್ತಾರೆ, ಬೀಗ ಹಾಕಿದರೆ ಬರ್ತಾರೆ ಜನ. ಒಂದು ಜನ ಯಾರು ಹೋದಾಗ ಓಡಾಡ ಲೈಟ್ ಹಾಕಿದರೆ ಕಳ್ಳ ಬರೋದಿಲ್ಲ, ಹಾಗೆ ಉಪನ್ಯಾಸಕ್ಕೆ ಹೋದ ಎಷ್ಟು ಸಾರಿ ಮಾಡಿ ಲೈಟ್ ಹಾಕಿ ಬಂದಿರ್ತಾರೆ, ಪಾಪ ಒಲ್ಲ ಇದ್ದಾರೆ ಅಂತ ಗೊತ್ತಾಗಲಿ ಅಂತ ಇಟ್ಟಾಗಿರ್ತಾರಲ್ಲ, ಆ ಟೈಪ್ ಲೈಟ್ ಹಾಕಿರಬೇಕು ಒಂದು ದೃಷ್ಟಿಯಿಂದ. ಇಲ್ಲದೆ ಹೋದರೆ ನಾಳೆ ಹರಿದಾಸ ಸಾಯಿ ದೊಡ್ಡ ಅಪರಿಚಯ. ಯಾವುದನ್ನು ಪುರಂದರ ಉಪನಿಷತ್ತು ಅಂತ ಕರೆದರು, ಭೂತಾತ್ಮ ಪುರಂದರ ದಾಸರಿವರಯ್ಯ ಅಂತ ಕರೆದರು, ಅವ್ರ ಕೃತಿಗಳನ್ನೇ ಜನ ವಿರೂಪ ಮಾಡಲಿಕ್ಕೆ ಹೊರಟಾಗ ಅದಕ್ಕೆ ನಮ್ಮಿಂದ ಪ್ರತಿಕ್ರಿಯೆ ಬರೆದವರು ಭಾಳ ತಪ್ಪಾಗತ್ತೆ. ಇದಿಷ್ಟು ಪುರಂದರದಾಸ ಜೀವನದ ಒಂದು ಭಾಗ ಇದು. ಇನ್ನು ಮುಂದಿನ ಭಾಗ ಅವರ ಸಂಚಾರ, ಅವರ ಕೃತಿಗಳು, ಅವರ ಸಂದೇಶ, ಅವರ ಜೀವನದಿಂದ ಆದ ಪರಿಣಾಮ, ಹರಿದಾಸ ಸಾಹಿತ್ಯದಲ್ಲಿ ಅವರ ಪ್ರಭಾವ ಏನು, ಅದೆಲ್ಲ ತಿಳ್ಕೋಬೇಕಾಗಿದೆ ಮುಂದಿನ ಭಾಗ. ಅದು ನಾಳೆ ದಿವಸ ಆ ಕೃತಿಗಳ ವೈಶಿಷ್ಟ್ಯ, ಅವರ ಹಾಡಿನ ಸ್ವಾರಸ್ಯ, ಅವ್ರು ಹೇಳಿರ್ತಕ್ಕಂಥ ಸಂದೇಶ ಎಲ್ಲವನ್ನು ಕೂಡ ನಮಗೆ ಇನ್ನೊಂದು ದಿವಸ ಇದೆ. ಒಂದು ಪ್ರಕಟಣೆ ಉಂಟು. ನಾಳೆ ಮಧ್ಯ ಭಾರತ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಕನ್ನಡ ಬಾರಿ ಉಪನ್ಯಾಸದಲ್ಲಿ ಹೇಳಿದ್ದೆ. ನಾಳೆ ಇಲ್ಲಿ ಬಿಡುಗಡೆ ಆಗೋದಿಲ್ಲ, 10ನೇ ತಾರೀಕು ದಶಮಿ ಅಂದರೆ ಶುಕ್ರವಾರ ಉತ್ತರಾದಿ ಮಠದಲ್ಲಿ ನರಸಿಂಹದೇವರ ಸನ್ನಿಧಾನದಲ್ಲಿ ಮಧ್ಯ ಭಾರತ ಬಿಡುಗಡೆ ಆಗುತ್ತೆ. ಪರಮಪೂಜ್ಯ ಶ್ರೀ ಉತ್ತರಾದಿ ಮಠಾಧೀಶರಾದ ಸತ್ಯಾತ್ಮ ಶ್ರೀಪಾದಂಗಳವರು ಅಧ್ಯಕ್ಷತೆ ವಹಿಸ್ತಾರೆ. ಪರಮಪೂಜ್ಯ ಶ್ರೀ ವಿಶ್ವೇಶ್ವರ ಶ್ರೀಪಾದಂಗಳವರು ಅವರು ಬಿಡುಗಡೆ ಮಾಡ್ತಾರೆ. ಶುಕ್ರವಾರ ಸಾಯಂಕಾಲ 6 ಗಂಟೆಗೆ ಉತ್ತರಾದಿ ಮಠದಲ್ಲಿ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಅಲ್ಲಿ, ಅವತ್ತು ಪುಸ್ತಕ ಸಿಗುತ್ತೆ ಕೂಡ, ಪುಸ್ತಕ ಪ್ರಿಂಟ್ ಆಗಿದೆ, ಪುಸ್ತಕ ಸಿಗುತ್ತೆ, ಅಲ್ಲಿ ಎಲ್ಲರೂ ಅದನ್ನು ಉಪಯೋಗ ಮಾಡಿಕೊಳ್ಬೋದು. ನಾಳೆ ಅಂತ ತುಂಬ ಜನ ಕೇಳಿದರು, ಮೊದಲೇ ಅನೌನ್ಸ್ ಮಾಡಿತ್ತಲ್ಲ, ಅದಕ್ಕೆ ಬದಲಾವಣೆಯಾಗಿದೆ ಅಂತ ತಿಳಿಸಿದ್ದೇನೆ. ಅವರೆಲ್ಲರೂ ಅವತ್ತಿನ ದಿವಸ ಅಲ್ಲಿ ಬರಬಹುದು. ನಾಳೆ ಸರಿಯಾಗಿ ಸಾಯಂಕಾಲ 6:30 ಶುರುವಾಗಿ ಪುರಂದಾಸನ ಮುಂದಿನ ಕಾಣಿಕೆಯನ್ನು ಯಥೋಚಿತ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.